प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्त सन्तापं विनिगृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಧರ್ಮರಾಜನ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಧಾರ್ಮಿಕ ಪ್ರಶ್ನೆಗಳಿಗೆ ಭೀಷ್ಮರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಭೀಷ್ಮರ ಒಳಗೆ ನಿಂತು ಸ್ವತಃ ಭಗವಂತನಾದ ಶ್ರೀಕೃಷ್ಣ ಸಮಗ್ರ ಧರ್ಮದ ಸ್ವರೂಪವನ್ನು ಅನೇಕ ರೀತಿಯಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಧರ್ಮರಾಜನಿಗೆ ನಿನ್ನೆಯ ದಿವಸ ಅನೇಕ ಕಥೆಗಳಲ್ಲಿ ಯಾವ ರೀತಿಯಾಗಿ ಮಾರ್ಮಿಕವಾದ ಸಂದೇಶವನ್ನು ತಿಳಿಸಿದೆ ಅಂತ ಹೇಳಿದ್ದಾರೆ. ಯಾವನು ವಿನಯದಿಂದ ಬದುಕ್ತಾನೆ ಅವನಿಗೆ ಎಂದೂ ಕೇಳಿಲ್ಲ. ಅದಕ್ಕೆ ವಿನಯೋಹಿ ಭೂಷಯತಿ ಸರ್ವರಸಮ್ಮನ್ನೋ ಮಾತನ್ನು ಮಧ್ವವಿಜಯದಲ್ಲಿ ಹೇಳಿದ್ದಾರೆ. ವಿನಯೋಹಿ ಭೂಷಯತಿ ಸರ್ವರಸಂ, ಎಲ್ಲ ಗುಣಗಳಿಗೂ ಸಹ ಕಲಶಪ್ರಾಯವಾದ ಗುಣ ಅಂದರೆ ವಿನಯ. ಅದೇ ಶ್ವೇತಕೇತುವಿನ ಪ್ರಸಂಗದೊಳಗೆ 12 ವರ್ಷಗಳ ಕಾಲ ಓದಲಿಕ್ಕೆ ಅಂತ ಹೋಗ್ತಾನೆ. 12 ವರ್ಷದ ಹುಡುಗ ಏನೂ ಓದಿರಲಿಲ್ಲ. ತಂದೆ ಉದ್ದಾಲಕರು ನೋಡಿದರು, ತುಂಬ ಬೇಜಾರಾಯಿತು. ಹೇಳಿದರು, ಏನಿದು ನಮ್ಮ ವಂಶದೊಳಗೆ ನಿನ್ನಂತೆ ಯಾರೂ ಇರಲಿಲ್ಲ, ಎಲ್ಲರೂ ಅಧ್ಯಯನ ಮಾಡಿದವರು, ಒಳ್ಳೆ ಜ್ಞಾನಿಗಳಾಗಿದ್ದವರು, ನಿನಗೆ 12 ವರ್ಷ ಏನು ನೀನು ಓದ್ತಾನೇ ಇಲ್ಲ, ಆಟಪಾಠದಲ್ಲಿ ಕಾಲ ಕಳೀತಾ ಇದ್ದೆ ಅಂತ ಹೇಳಿ ಸ್ವಲ್ಪ ನೋವಿಂದು ಹೇಳಿದರಂತೆ. ಆ ಹುಡುಗ ಕೇಳಿದ ತಷ್ಟ ಮನೆ ಬಿಟ್ಟು ಹೊರಟೋಗಿಬಿಟ್ಟ. ಎಲ್ಲಿ ಹೋದಂತ ಇವರು ಹುಡುಕಲಿಲ್ಲ. ಎಷ್ಟು ದಿವಸ ಆದರೂ ಅವನು ಬರಲೇ ಇಲ್ಲ. ತಿಂಗಳಾಯಿತು, ವರ್ಷ ಆಯಿತು, 12 ವರ್ಷಗಳಾಯಿತು. ಆಮೇಲೆ ವಾಪಸ್ಸು ಬಂದ, ಮನೆ ಬಿಟ್ಟ ಹೊರಟಾಗ 12 ವರ್ಷ, ವಾಪಸ್ಸು ಬಂದಾಗ 24 ವರ್ಷ. 12 ವರ್ಷಗಳ ಕಾಲ ಓದಿ ಬಂದ, ಮನೆಯೊಳಗೆ ಪ್ರವೇಶ ಮಾಡಿದ, ತಂದೆ ನೋಡಿದರು, ಬಂದು ನಿಂತುಕೊಂಡ, ಸ್ತಬ್ಧ ಏಯಾಯ ಹಾಗೆ ನಿಂತುಕೊಂಡ. ನಮಸ್ಕಾರವನ್ನು ಕೂಡ ಮಾಡಲಿಲ್ಲ ತಂದೆಗೆ. ಅಪ್ಪ ಎಲ್ಲ ಓದಿಬಿಟ್ಟಿದ್ದೇನೆ ಅಂತ ಹೇಳಿದ. ಬಂದುಬಿಟ್ಟು ಏನು ಓದಿಲ್ಲ ಅಂತ ಬೈದಿದ್ರಲ್ಲ, ಎಲ್ಲ ಓದಿಬಿಟ್ಟಿದ್ದೇನೆ ಅಂತ ಹೇಳಿದ. ತಕ್ಷಣ ನೋಡಿದರು ತಂದೆ, ಇನ್ನು ಓದಿದ್ದಾನೆ, ತಿಳ್ಕೊಂಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರಂತೆ. ಯಾಕೆ ಅಪ್ರಣತ ಸ್ವಭಾವ, ಇಷ್ಟು ಓದಿದ ತಂದೆಗೆ ನಮಸ್ಕಾರ ಮಾಡಬೇಕಂತ ಗೊತ್ತಿಲ್ಲ, ಇವನೇನು ಓದಿದ್ದಾನೆ ಅಂತ ಹೇಳಿ ಎಲ್ಲ ಓದಿಬಿಟ್ಟಿ ಅಂತ ಕೇಳಿದರು. ಅವೋ ಓದಿದೆ ಅಂತ ಹೇಳಿದ. ಆಗ ಅವರು ಕೇಳಿದರು, ನೀನು ಯಾವ ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ, ಅದು ತಿಳ್ಕೊಂಡಿ ಅಂತ ಕೇಳಿದರು. ತಕ್ಷಣ ಅವನಿಗೆ ಆಶ್ಚರ್ಯ ಆಗೋಯಿತು. ಒಂದನ್ನು ತಿಳ್ಕೊಂಡ್ರೆ ಒಂದು ತಿಳಿಬಹುದು, ಎರಡು ತಿಳ್ಕೊಂಡ್ರೆ ಎರಡು ತಿಳಿಯೋ, ಅದು ಪೂರ್ತಿ ತಿಳಿಯೋ ಸಂಭವ ಇಲ್ಲ. ಅಂತ ಹೊತ್ತಿನೊಳಗೆ ಒಂದೊಂದು ಎಲ್ಲ ತಿಳ್ಕೊಂಡಾಗ ಹೇಗಾಗುತ್ತೆ? ನನಗೆ ಆ ಗುರುಗಳು ಹೇಳ್ಕೊಟ್ಟಿಲ್ಲ, ಬಹುಶಃ ಅವರಿಗೂ ಗೊತ್ತಿದ್ದಿಲ್ಲ ಅಂತ ಕಾಣುತ್ತೆ, ನೀವೇ ಹೇಳ್ಕೊಡಿ ಅಂತ ಕೇಳಿದೆ. ಆಗ ವಿನಯ ಬಂತು ಅವನಿಗೆ, ಅಂದರೆ ಎಲ್ಲ ತಿಳ್ಕೊಂಡಿದ್ದೇನು ತಿಳ್ಕೊಂಡಿದ್ದ, ಅಹಂಕಾರ ಬಂತು, ಎಲ್ಲ ತಿಳಿಯೋದು ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು, ವಿನಯ ಬಂತು. ಆಗ ಅವ್ರಿಗೆ ಅವನು ಅಷ್ಟು ಹೇಗೆ ಟೆಸ್ಟ್ ಮಾಡಿದ್ರು ಅವ್ರಿಗೆ ಗೊತ್ತೇನು, ಮಗನನ್ನು ಏನು ಕೇಳಲೇ ಇಲ್ಲ, ಆ ನಮಸ್ಕಾರ ಬಂದ ಒಂದೇ ಕಾರಣಕ್ಕೆ ಯೋಗ್ಯತೆಯನ್ನು ತೀರ್ಮಾನ ಮಾಡಿಬಿಟ್ರು. ಅದಕ್ಕೆ ವಿನಯೋಹಿ ಭೂಷಯತಿ ಸರ್ವರಸಂ, ಯಾವನು ವಿನೀತನಾಗಿರ್ತಾನೆ ಅವನಲ್ಲಿ ನಿಜವಾದ ಬೇರೆ ಗುಣಗಳಿಲ್ಲದ ಹೊರೆ ವಿನಯ ಬರೋದಿಲ್ಲ, ಬಂದರೆ ಅದು ದೈನ್ಯ ಹೊರತು ವಿನಯ ಆಗಿರೋದಿಲ್ಲ. ನಿನ್ನೆ ಹೇಳಿದ್ದೆ, ವಿನಯಕ್ಕೂ ದೈನ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ವಿನಯ ಎಂಬುದು ಸಜ್ಜನಿಕೆ, ದೈನ್ಯ ಎಂಬುದು ದೋಷ ಆಗುವಂಥದ್ದು. ದೈನ್ಯ ಎಂಬುದು ಯೋಚನೆ, ದುಃಖ ತೋರಿಸ್ತಕ್ಕಂಥದ್ದೇ ಹೊರತು ಅದು ಒಳ್ಳೆಯದಲ್ಲ. ತುಂಬ ಜನಕ್ಕಾದ ಡಿಫರೆನ್ಸ್ ಗೊತ್ತಾಗೋದಿಲ್ಲ ಎರಡಕ್ಕೂ ಕೂಡ. ತಾ ವಿನಯವನ್ನು ತೋರಿಸಿದರೆ ಎಲ್ಲಿ ದೈನ್ಯ ಅಂತ ತಿಳ್ಕೊಳ್ತಾರೋ ಅಂಥೇಳಿ ಜೋರು ಮಾಡಿಯೇ ಮಾತಾಡೋ ಅಭ್ಯಾಸ ಮಾಡ್ತಾರೆ. ಅಲ್ಲೂ ನನ್ನ ಸಾಮಾನ್ಯ ಅಂತ ತಿಳ್ಕೊಂಡ್ಬಿಟ್ರೆ ಕಷ್ಟ ಆಮೇಲೆ ತಪ್ಪದು. ಅದಕ್ಕೆ ಮಹಾಭಾರತದಲ್ಲಿ ವಿಧನೀತಿ ಕಾಲಕ್ಕೆ ಒಂದು ಮಾತು ಬರುತ್ತೆ, ವಿದುರ ಹೇಳ್ತಾನೆ ವಿನಯವನ್ನು ತೋರಿಸಿ. ಜರ ಏನು ತಿಳ್ಕೊಳ್ಳೋ ಚಾನ್ಸ್ ಇದೆ? ಇನ್ನು ದುರ್ಬಲ ಅಂತ ತಿಳ್ಕೊಳ್ಳೋ ಚಾನ್ಸ್ ಇದೆ ಅಷ್ಟವ್ರು. ಇನ್ನೇನು ತಪ್ಪು ತಿಳ್ಕೊಳ್ಳೋ ಸಂಭವ ಇಲ್ಲ. ಅದು ಯಾರು ಸಾಮಾನ್ಯರು ತಿಳ್ಕೊಳ್ತಾರೆ, ಜ್ಞಾನಿಗಳೆಂದು ತಿಳ್ಕೊಳ್ಳೋದೇ ಇಲ್ಲ. ಆದ್ದರಿಂದ ವಿನಯವನ್ನು ಮನುಷ್ಯ ಅಳವಡಿಸಿಕೊಂಡ ಅಂದರೆ ಅವನು ಯಶಸ್ವಿ ಆಗ್ತಾನೆ. ವಿನಯ ಬರೋದು ಯಾವಾಗ ಅಂದರೆ ತನಗಿಂತ ದೊಡ್ಡ ಪದಾರ್ಥ ಇದೆ ಅಂತ ಗೊತ್ತಾದರೆ ತಕ್ಷಣ ವಿನಯ ಬಂದೇ ಬರುತ್ತೆ. ಮತ್ತು ಬೆಟ್ಟ ಹತ್ತಕ್ಕೆ ಹೋಗಿ ಸ್ಟ್ರೇಟಾಗಿ ಹತ್ಕೊಂಡು ಬಿದ್ದು ಹೋಗ್ಬಿಡ್ತಾರೆ ಅಷ್ಟೇ. ಬಗ್ಗೆ ಹತ್ಬೇಕು, ನೀ ಮಾಡಿಕೊಂಡೇ ಹತ್ಬೇಕು. ಇದು ಬಿದ್ದು ಹೋಗ್ತಾನೆ ಮನುಷ್ಯ. ಮೇಲೆ ಹೋಗಬೇಕಾದ್ರೆ ವಿನಯದಿಂದ ಇದ್ರೆ ಮಾತ್ರ ಮೇಲೆ ಹೋಗ್ತಾನೆ, ಇಲ್ಲದ್ರೆ ಹೋಗ್ಲಿಕ್ಕಾಗೋದಿಲ್ಲ. ಎಷ್ಟು ಸರಳವಾದದ್ದು. ಮಳೆ ಬರುತ್ತೆ, ಎಲ್ಲ ಕಡೆ ನೋಡಿದ್ರೆ ದಬ ನೀರು ಸುರಿತಾನೆ ಇರುತ್ತೆ, ಮಳೆ ನಿಂತು ಹೋಗುತ್ತೆ, ನೀರು ಎಲ್ಲ ಕಡೆ ನಿಂತಿರೋದಿಲ್ಲ. ತಜ್ಞಲ್ಲಿ ಮಾತ್ರ ನೀರು ಇಲ್ಲದ್ದು, ಬೇರೆ ಕಡೆಯಲ್ಲ ಹರಿದೋಗಿ ಬಿಡುತ್ತೆ. ಆ ಕಡೆ ಮಧ್ವಯುದ್ಧದಲ್ಲಿ ಮಾತನ್ನು ಹೇಳ್ತಾರೆ ಆಚಾರ್ಯ, ಎಲ್ರಿಗೂ ಉಪದೇಶ ಮಾಡ್ತಿದ್ರು. ಆದ್ರೆ ಯಾರಿಗೆ ಉಳಿತಿತ್ತು ಅಂದ್ರೆ ನಿಮ್ಮನ ಪೂರಿವ, ಯಾರು ವಿನೀತರಾಗಿದ್ದಾರೋ ಅವರಲ್ಲಿ ಜ್ಞಾನ ಉಳಿತಿತ್ತು, ಉಳಿದವರಲ್ಲಿ ತಲೆ ಬಿದ್ದು ಹೋಗ್ಬಿಡ್ತಿತ್ತು ಅಷ್ಟೇ. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡ್ತಾರೆ ಅಂತಾರಲ್ಲ ಅಷ್ಟೇ ಇದೆ. ಹೊರತು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನೀರು ನಿಲ್ಲಬೇಕು, ನೀರು ನಿಲ್ಲಬೇಕು ಹೊರತು ನೀರು ಹರಿಸೋದ್ರ ಪ್ರಯೋಜನ ಇಲ್ಲ. ಆ ದೃಷ್ಟಿಯಿಂದ ವಿನಯ ಇದ್ದಲ್ಲಿ ಮಾತ್ರ ನಿಲ್ಲುತ್ತೆ. ವಿನಯ ತಗ್ಗಿ ಬಗ್ಗೆ ನೋಡಿ ತಗ್ಗು ಅಂತ ಹೇಳಿಲ್ಲ, ತಗ್ಗಿನಲ್ಲಿ ನೀರಿಲ್ಲ. ಹಾಗೆ ವಿನೀತರಲ್ಲಿ ಜ್ಞಾನ ನಿಲ್ಲುತ್ತೆ. ಜೈತೀರ್ಥರು ಎಂಥ ವಿನಯ ತೋರಿಸ್ತಾರೆ. ಸುಧಾದಲ್ಲಿ ಸುಧಾದಂತಹ ದೊಡ್ಡ ಟೀಕಾ ಗ್ರಂಥ ಮತ್ತೊಂದಿಲ್ಲ. ಎಷ್ಟು 2000 ಪುಟಕ್ಕಿಂತ ಜಾಸ್ತಿ ವ್ಯಾಪ್ತಿಯ ಗ್ರಂಥ, ಅತ್ಯುತ್ತಮವಾದಂಥ ಸಂಸ್ಕೃತ, ಅತ್ಯಂತ ಶ್ರೇಷ್ಠವಾದಂಥ ಶಾಸ್ತ್ರ ವಿಚಾರ ಬರೆದ ಜೈತೀರ್ಥರನ್ನ ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ವಿದ್ಯಾಧೀಶರಂಥವರೆಲ್ಲ ಅಷ್ಟು ಕೊಂಡಾಡ್ತಾರೆ, ಜ್ಞಾನ ಸಮುದ್ರ ಅಂತ ಕೊಂಡಾಡ್ತಾರೆ. ಆದರೆ ಜೈತೀರ್ಥ ಹೇಳ್ತಾರೆ ನನಗೇನೂ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ವಿನಯದ ಪರಾಕಾಷ್ಠೆ. ಏನೋ ಬರೋದೇ ಇದ್ದೋ ಏನೋ ಬರೋದಿಲ್ಲ ಅಂತ ಹೇಳಿ ಸಂಕೋಚ ಪಡ್ತಾನೆ. ಅವರು ಹೇಳ್ತಾರೆ, ನ ಶಬ್ದಾಬ್ಧವು ಗಾಢಾಹ, ನಚ ನಿಗಮ ಚರ್ಚಾಸು ಚತುರಾಹ, ನಚ ನ್ಯಾಯೇ ಪ್ರೌಢಾಹ, ನಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾನು ವ್ಯಾಕರಣ ಓದಿಲ್ಲ, ಮೀಮಾಂಸ ಓದಿಲ್ಲ, ತರ್ಕ ಓದಿಲ್ಲ, ಓದಬೇಕಾದ್ದು ಯಾವುದೂ ಓದಿಲ್ಲ. ಸಾಮಾನ್ಯವಾಗಿ ನಾಲ್ಕಾರ ಓದಿದವರಿಗೇನೆ ಅಷ್ಟು ಅಹಂಕಾರ ಇದ್ರಲ್ಲಿ ಏನೂ ಓದಿಲ್ಲ. ಆದರೆ ದೊಡ್ಡ ಗ್ರಂಥ ಬರೀತಾ ಇದ್ದೇನೆ ನಾನು. ಗ್ರಂಥ ಬರೆಯೋದಕ್ಕೆ ಆಸ್ತಿ ಓದಿದ್ದಲ್ಲ ಅಂತ ಹೇಳ್ತಾರೆ, ಓದಿದ್ದಕ್ಕೆ ನಾನು ಬರೀತಾ ಇಲ್ಲ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ, ಮಧ್ವಾಚಾರ್ಯರು ಅಂತಕ್ಕಂಥ ಶ್ರೇಷ್ಠ ಗುರುಗಳ ಕರುಣೆ ನನ್ನ ಮೇಲಿದೆ, ಅದಕ್ಕೆ ನಾನು ಬರೆಯೋದು ಯಶಸ್ವಿ ಆಗುತ್ತೆ ಅಂತ ಹೇಳ್ತಾರೆ. ಅವತ್ತೇ ಮಾತು ಹೇಳಿದ್ರು, ಕಿಮಪಿಚ ವದಂತೋಪಿ ಮಹತಾಂ ಮಾನ್ಯಾಸ್ಮಃ ಕಿಮಪಿಚ ವದಂತೋಪಿ ಮಹತಾಂ. ಅವರು ಗೆಲ್ಲೋ ಒಂದು ಗುಹೆಯಲ್ಲಿ ಕುತ್ಕೊಂಡು ಬರೆದಿದ್ದ ನನ್ನ ಎರಗೋಳ ಕುಗ್ರಾಮದ ಗುಹೆಯೊಳಗೆ, ಬದಲೇ ಕುಗ್ರಾಮ ಅದರಲ್ಲಿ ಗುಹೆ, ಅದರಲ್ಲಿ ಕುತ್ಕೊಂಡು ಬರೆದರು, ಭವಿಷ್ಯ ಹೇಳಿದರು. ಕಿಮಪಿಚ ವದಂತೋಪಿ ಮಾನ್ಯಾಸ್ಮಃ ಮಹತಾಂ, ನಾವು ಏನು ಬರೀತೇವೆ ದೊಡ್ಡವರು ತಲೆ ಬಾಗ್ತಾರೆ ಅಂತ ಹೇಳಿದರು. ಮುಂದೆ ಹಾಗೆ ನಡೆದೋಯ್ತು. ಮತ್ತು ಇಡೀ ನಮ್ಮ ದ್ವೈತ ವೇದಾಂತ ಇತಿಹಾಸದೊಳಗೆ ಜಯತೀರ್ಥರ ಮಾತು ಅಂದರೆ ಅವರ ಮಾತಿಗೆ ಎಷ್ಟು ಬೆಲೆ ಇದೆ ಅಂದರೆ, ಒಂದೇ ಮಾತಿನಲ್ಲಿ ಶ್ರೀನಿವಾಸ ತೀರ್ಥರು ಅಂತ ಜ್ಞಾನಿಗಳು ಹೇಳುತ್ತಾರೆ, ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ. ಆಚಾರ್ಯರು ಹೇಳಿದರೆ ಎಷ್ಟು ಮಹತ್ವನೋ ಅಷ್ಟೇ ಮಹತ್ವ ಜಯತೀರ್ಥರ ಮಾತಿಗಿದೆ. ಯಾತಕ್ಕೆ? ಅವರಿಂದ ಕೇಳಿ ಬರೀತಾರೆ, ಆದ್ದರಿಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಇಂಥ ದೊಡ್ಡ ವ್ಯಕ್ತಿಗಳು ಹೇಳೋದು ನನಗೇನೂ ಗೊತ್ತಿಲ್ಲ ಅಂದರೆ ಯಾತಕ್ಕೆ ಹೇಳಿದೆ? ಅಷ್ಟು ವಿನಯ ತೋರಿಸಿದ ಅವರನ್ನು ಯಾರೂ ದೈನ್ಯದೇನು ಅಂತ ಕರೀಲಿಲ್ಲ. ರಾಯ್ ಹೇಳಿಬಿಡ್ತಾರೆ, ನಾವೇನು ಹೇಳೋದಿಲ್ಲ ಅಂತ ಹೇಳಿದ್ದಾರೆ. ನಾನು ವಿನಯ ತೋರಿಸೋದಕ್ಕೆ ಹೋಗೋದಿಲ್ಲ ಅನ್ನೋ. ಯಾತಕ್ಕೆ ಅಂದರೆ, ಜ್ಞಾನಾಭಿರಪ್ಯವಾದೀತ್ ಸ್ಖಲತ್ವಂ ಸ್ವಾತ್ಮನೋಯದ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ ಕ್ಷಮ್ಯಂತು ತದ್ಬುಧಾಹ. ಜ್ಞಾನ ಸಮುದ್ರಾದ ಜೈತೀರ್ಥರೇ ತಷ್ಟು ವಿನಯ ಹೇಳಿರಬೇಕಾದರೆ ನಾವೆಲ್ಲ ಹೇಳೋದೇನು ಬಂತು ಅಂತ ಹೇಳುತ್ತಾರೆ. ಜೈತೀರ್ಥರ ಮಾತು ಮಂತ್ರದಂಥ ಮಾತಾಗೋಯ್ತು. ಇಡೀ ಅದೇ ಮಾತನ್ನು ಇಟ್ಟುಕೊಂಡೆ ಜಗನ್ನಾಥದಾಸರಂಥವರು ಕೂಡ, ಮಳೆಯ ನೀರು ನೀಯಲು ಪರಿಯಲು ಬಳಸರೂರೊಳಗಿದ್ದ ಜನರು ಆ ಜನವು ಹೆದ್ದರೆ ಗೂಡೆ ಮಜ್ಜನ ಪಾನಗೈದಪರು ಕಲುಷ ವಚನಗಳಾದರಿವು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಸಿ ಪೊಕ್ಕದರಿಂದ ಮಂಟಪರೇ ಮಹೀಸುರರು. ನನ್ನ ಮಾತುಗಳು ಮಳೆಯ ನೀರು ಓಣಿಯಲ್ಲಿ ಹರಿದರೆ ಹೇಗೋ ಹಾಗೆ. ಎಷ್ಟು ಸಾಮಾನ್ಯ ದೃಷ್ಟಾಂತ ಅಂದರೆ ಓಣಿಯಲ್ಲಿರ್ತಕ್ಕಂಥ ಕೊಳಕು ನೀರಿದ್ದ ಹಾಗೆ. ಆದರೆ ನನ್ನ ಮಾತನ್ನು ದಯವಿಟ್ಟು ನೀವು ಕೇಳಬೇಕು. ಯಾಕೆಂದರೆ ಓಣಿಯ ನೀರನ್ನು ಓಣಿಯಲ್ಲಿ ಯಾರು ಬಳಸೋದೇ ಇಲ್ಲ. ಹೆದ್ದೊರೆಗೂಡೆ ಅದು ಹಳ್ಳಕ್ಕೊ ನದಿಗೆ ಸೇರಿಬಿಟ್ರೆ ಎಲ್ಲ ಮುಳುಗಾಕಿದ್ದೆ ಗಂಗಾ ಗಂಗೆ ಇತಿ ಒಬ್ಬರಿಗೆ ಸ್ನಾನ ಶುರು ಮಾಡಿಬಿಡ್ತಾರೆ. ಆಗಲೇ ಅಂದ್ರೆ ಮುಳುಗಾಗ್ತಾರೆ ಕುಡಿತಾರೆ, ಮಜ್ಜನ ಪಾನಗೈದಪ್ಪರು ಕುಡಿತಾರೆ ಮತ್ತು ಅದನ್ನು ಸ್ನಾನ ಮಾಡ್ತಾರೆ. ಅಂದ್ರೆ ಆ ನೀರು ಅಲ್ಲಿ ಸೇರಿದಾಗ ಮಹತ್ವ ಬರುತ್ತೆ. ನನ್ನ ಮಾತು ಸಾಮಾನ್ಯ, ಆದರೆ ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ, ಗಂಗಾ ನದಿಯನ್ನು ಕಾವಿನಿಂದ ಪಡೆದಂಥ ಪರಮಾತ್ಮನ ಮನ್ವೆ ಹೇಳೋದ್ರಿಂದ ಇದಕ್ಕೆ ಭಾರಿ ಮಹತ್ವ ಬರುತ್ತೆ ಅಂತ ಹೇಳುತ್ತಾರೆ. ನಮ್ಮ ಮಾತಿಗೆ ಮಹತ್ವ ಅಲ್ಲ, ಅದು ಎಲ್ಲಿ ಸೇರುತ್ತೆ ಅನ್ನೋದ್ರ ಮೇಲೆ ಮಹತ್ವ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ನಮ್ಮ ಇಡೀ ಆಚಾರ್ಯ ಒಬ್ಬರಿ ಮಾತನ್ನಾಡಲಿಲ್ಲ, ಯಾತಕ್ಕೆ ಅಂತ ಕೇಳಿದರೆ ಅವರು ಪೂರ್ಣ ಪ್ರಜ್ಞರು, ಅವರು ಗುರುಗಳಾಗಿ ಬಂದವರು, ಮೂಲ ಗುರುಗಳಾಗಿ. ಅವರು ಒಂದು ಮಾತು ಹೇಳಿದ್ರು, ದೇವ್ರ ಮುಂದೆ ನಾನೇನೂ ಅಲ್ಲ, ಅದನ್ನು ಸ್ಪಷ್ಟ ಹೇಳ್ತಾರೆ. ದೇವ್ರ ಮುಂದೆ ನಾವೇನೂ ಅಲ್ಲ ಇದನ್ನು ಅವರು ಹೇಳಿಯೇ ಹೇಳ್ತಾರೆ. ಆ ವಿನಯವನ್ನು ಅವರು ತೋರಿಸ್ತಾರೆ. ಆದರೆ ವೇದವ್ಯಾಸ ವಿನಯ ತೋರಿಸೋ ನೆಸ್ಸಿಟಿ ಇಲ್ಲ, ಸಾಕ್ಷಾತ್ ಭಗವಂತನೇ, ಆದ್ದರಿಂದ ಯಾರಿಗೂ ಬಾಗಬೇಕಾಗಿಲ್ಲ. ಆ ಎಲ್ಲರೂ ಆಕಾಶ ಬಾಗುತ್ತಾ ಎಲ್ಲರೂ ಬಾಗ್ತಾರೆ ಅಂತ ಹೇಳಿ ಆಕಾಶದ ಎತ್ತರಕ್ಕೆ ಯಾರೂ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅವ್ರ ರೀತಿಯೇ ಬೇರೆ. ಇದೆಲ್ಲ ಯೋಚನೆ ಮಾಡಿ ನಾವು ಇಲ್ಲಿವರೆಗೂ ನಮ್ಮ ಗ್ರಂಥಗಳನ್ನು ಓದಬೇಕಾದ್ರೆ ಎದ್ದು ಕಾಣತಕ್ಕಂಥ ಮೊದಲ ಗುಣ ಅದು, ಎದ್ದು ಕಾಣತಕ್ಕಂಥ ಅಸಾಧಾರಣವಾದಂಥ ಒಂದು ವಿನಯ. ಮತ್ತು ವಿನಯ ಅಂತೇಳಿ ಆತ್ಮವಿಶ್ವಾಸ ಇಲ್ಲ ಅಂತಲ್ಲ, ಮತ್ತೆ ಅವರಿಗೆ ವಿನಯ ಇದೆ, ಆತ್ಮವಿಶ್ವಾಸ ಇದೆ. ನಾವೇನು ಬರೀತೇವೆ ದೊಡ್ಡವರು ಕೇಳ್ತಾರೆ ಅದನ್ನು, ಈ ಮಾತು ಹೇಳ್ತಾರೆ, ವಿಶ್ವಾಸ ಇದೆ. ಆದರೆ ಅಹಂಕಾರ ಇಲ್ಲ. ಅಹಂಕಾರಕ್ಕೂ ವಿನಯಕ್ಕೂ ದೈನ್ಯಕ್ಕೂ ವಿಶ್ವಾಸಕ್ಕೂ ಬಹಳ ವ್ಯತ್ಯಾಸ ಉಂಟು. ಅದನ್ನು ಕನ್ಫ್ಯೂಸ್ ಮಾಡಿಕೊಂಡ ಜನಗಳು ತಾವು ಕಡಿಮೆ ಅಂತ ಎಲ್ಲಿ ಜನ ಅನ್ಕೋತಾರೋ ಅಂತ ಹೇಳಿ ನಿಜವಾಗಲೂ ಕಡಿಮೆ ಆಗಿಬಿಡ್ತಾರೆ. ಜನ ಅನ್ಕೊಳ್ಬಾರ್ದು ಅಂತೇಳಿ ಅದು ಏನು ಅನ್ಕೋಬಾರ್ದು ಅಂದ್ಕೊಂಡಿರ್ತಾರೋ ಅದೇ ಆಗಿಬಿಡ್ತಾರೆ ಎಂಬುದೇ ಆಶ್ಚರ್ಯ. ಆ ದೃಷ್ಟಿಯಲ್ಲಿ ಆ ನಿನ್ನೆಯ ಕಥೆ ಬಹಳ ಮುಖ್ಯ. ಆ ಜೊಂಡುಗಳು ಚಿಕ್ಕ ಪದಾರ್ಥಗಳು, ಶಕ್ತಿನೇ ಇಲ್ಲ, ಅಂಥದ್ದು ಸುರಕ್ಷಿತ ಉಳ್ಕೊಳ್ಳುತ್ತೆ ಅಂದರೆ ಅದರ ಆಸ್ತಿ ಯಶಸ್ಸಿನ ರಹಸ್ಯ ಕೇವಲ ಬಾಗುವಿಕೆ ಮಾತ್ರ ಅನ್ನೋದು ಸಿದ್ಧಾಂತವಾಯಿತು. ಆಗ ಧರ್ಮರಾಜ ಮಧ್ಯೆ ಒಂದು ಪ್ರಶ್ನೆ ಕೇಳ್ತಾನೆ. ಇವತ್ತು ಒಂದು ಕೆಲಸ ಮಾಡ್ತಾರೆ ಜನ, ಆ ಕಾರ್ಯದೊಳಗೆ ಫಲ ಹೇಗೆ, ಫಲ ವ್ಯವಸ್ಥೆ ಹೇಗೆ? ಮಾಡೋನೊಬ್ಬ, ಸಹಕಾರ ಕೊಡೋರು ಅನೇಕರು, ಅದರಲ್ಲಿ ಯಾರಿಗೆ ಫಲ ಎಷ್ಟೆಷ್ಟು ಬರಬಹುದು ಅಂತ ಪ್ರಶ್ನೆ ಕೇಳಿದನಂತೆ. ಆ ಸಮಯದಲ್ಲಿ ಧರ್ಮರಾಜಂತ ಪ್ರಶ್ನೆ ಕೇಳಬೇಕಾದ್ರೆ ಏನೇನೋ ತಲೆಯಲ್ಲಿ ಹಾಕೊಂಡಿದ್ದಾನೆ, ಪಾಪ ಯುದ್ಧ ಮಾಡಾಕ್ಬಿಟ್ಟಿದ್ದೇನೆ, ಜನ ಕೊಂದಾಕ್ಬಿಟ್ಟಿದ್ದೇನೆ, ಪಾಪ ಬಂದುಬಿಟ್ಟಿದೆ, ಯಾರ್ಯಾರು ಎಷ್ಟೆಷ್ಟು ಪಾಪ ಅಂತ ಆತನ ಲೆಕ್ಕಾಚಾರ, ಪಾಪ ಯಾರ್ಯಾರು ಎಷ್ಟೆಷ್ಟು ಪಾಪ ಬಂದಿರಬಹುದು ಅಂತ ಹೇಳಿ ಆತನ ಲೆಕ್ಕಾಚಾರ. ಆದರೆ ನಿಜವಾಗಲೂ ಕೂಡ ಆತನಿಗೆ ಪಾಪ ಬಂದೇ ಇಲ್ಲ ಅನ್ನೋದು ಬೇರೆ ವಿಚಾರ, ಭ್ರಾಂತಿ ಆತನಿಗಿದೆ. ಆತ ಎಷ್ಟೋ ಜನ ತಮ್ಮ ಮನಸ್ಸಲ್ಲಿ ಏನೋ ಇರುತ್ತೆ, ಡೈರೆಕ್ಟ್ ಕೇಳೋದಿಲ್ಲ. ಈ ರೀತಿ ಇದ್ದರೆ ಏನು ಅಂತ ಇಂಡೈರೆಕ್ಟಾಗಿ ಕೇಳದೇ ಕೇಳ್ತಾರೆ. ಉತ್ತರ ಕೇಳಿಬಿಟ್ಟು ತಾ ಆಮೇಲೆ ತಿಳ್ಕೊಬೇಕು, ಬೇರೆ ಕೇಳಿಬಿಟ್ಟು ಏನಾಗುತ್ತೆ, ತಾವೇ ಮಾಡಿದ್ದಾರೆ ಅಂತ ಎಲ್ಲ ಅನಿಸುತ್ತೆ. ಆ ಥರ ಕೆಲವು ಪ್ರಶ್ನೆ ಕೇಳಬೇಕಾದ್ರೆ ಕೂಡ ಭಾರಿ ಜಾಣತನದ ಪ್ರಶ್ನೆ ಅದು. ಆಗ ಧರ್ಮರಾಜನ ಪ್ರಶ್ನೆಗೆ ಅವರು ಹೇಳಿದ್ರಂತೆ, ನೋಡು ಒಂದು ಕತೆ ಹೇಳುತ್ತೇನೆ ಕೇಳು. ಅಂಬರೀಷ ರಾಜ ವಿಶ್ವಖ್ಯಾತಿಯ ರಾಜ, ಮಾಂಧಾತ ನಹುಷು ಅಂಬರೀಷ ಸಗರವು ರಾಜ ಪೃಥು ಹೈಹಯ ಶ್ರೀಮಾನ್ ಧರ್ಮಸುತು. ಪ್ರತಿನಿತ್ಯನ ಬೆಳೆ ಮಂಗಲಾಷ್ಟಕದಲ್ಲಿ ಆ ಹೆಸರು ಹೇಳುತ್ತೇವೆ, ಅಂಬರೀಷ ರಾಜನ ಹೆಸರು ಇರುತ್ತೆ. ಅಂಥ ಪುಣ್ಯಾತ್ಮನಾದ ರಾಜ, ಆಶ್ಚರ್ಯ ಈ ಕಲಿಯುಗದ ಒಬ್ಬರಾದ ಹೆಸರು ಹೇಳೋದಿಲ್ಲ, ಅದು ಆಶ್ಚರ್ಯ. ಒಬ್ಬೊಬ್ಬ ರಾಜರ ಹೆಸರು ಹೇಳೋದಿಲ್ಲ, ಯಾಕಂದ್ರೆ ಅಂತ ಹೇಳೋ ಹೆಸರು ಹೇಳ್ಕೊಳ್ಳೋಕೆ ಅರ್ಹರಾದ ರಾಜರು ಬರಲೇ ಇಲ್ಲ. ದ್ವಾದಶಿ ವ್ರತಕ್ಕಂತೂ ಆತನ ಹೆಸರು ವಿಶ್ವವಿಖ್ಯಾತಿ ಹೆಸರು. ರುಕ್ಮಾಂಗದ ಅಂಬರೀಷ ಇಬ್ಬರು ಕೂಡ ಏಕಾದಶಿ ಉಪವಾಸ ದ್ವಾದಶಿ ಪಾಲನೆ ಸಕಾಲಕ್ಕೆ ಮಾಡೋದರಲ್ಲಿ ವಿಶ್ವ ದಾಖಲೆ ಮಾಡಿದಂಥ ಮಹಾನುಭಾವರು. ಅಂಥ ರಾಜ ಕೊನೆಗೆ ಆಯುಷ್ಯ ಮುಗಿತು. ತನ್ನ ಎಲ್ಲ ಹಿಂದಿನ ಕಾಲದ ಜನಗಳು ಸುಮ್ಸುಮ್ಮನೆ ಹೇಗಾಗ ಸಾಯ್ತಿದ್ದಿಲ್ಲ ಅಂತ ಅವರು ಆಚಾರ್ಯ ಹೇಳ್ತಾರೆ. ಅವರೆಲ್ಲ ಇಷ್ಟಪಟ್ಟು ತಮ್ಮ ಕೆಲಸ ಆಯಿತು ಅಂತ ಸಾಯ್ತಿದ್ರಂತೆ ಹೊರತು ದುಃಖಪಟ್ಟು ಸಾಯ್ತಿರ್ಲಿಲ್ವಂತೆ. ಅವರೆಲ್ಲ ಕೂಡ ತಮ್ಮ ವಯಸ್ಸಾಯಿತು, ಸಾಧನೆ ಮುಗೀತು ಅಂತ ಅಷ್ಟೇ ಹೊರತು ಬೇರೆ ಕಾರಣ ಇರ್ತಿರಲಿಲ್ಲ ಅವರಿಗೆ. ಅವರೆಲ್ಲ ಸಾಮಾನ್ಯವಾಗಿ ಇಚ್ಛಾಮರಣಿಗಳಾಗಿದ್ದರಂತೆ. ಭೀಷ್ಮರಿಗೆ ವಿಶೇಷ ವರ ಇತ್ತು ಅನ್ನೋದು ಬೇರೆ, ಉಳಿದವರಿಗೆ ಸಾಮಾನ್ಯವಾಗಿ ಇಚ್ಛಾಮರಣಿಗಳೇ ಆಗಿದ್ದ ಕಾಲ ಅದು ಒಂದು. ಅವರು ಕೊನೆಗಾತ ದೇಹ ಬಿಟ್ಟ ಮುಂದೆ ಹೊರಟ, ಒಂದು ಮೇಲೆ ಕರ್ಕೊಂಡು ಹೋಗಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವತಃ ಇಂದ್ರದೇವರೇ ಪಕ್ಕದಲ್ಲಿ ಸ್ವಾಗತ ಮಾಡ್ತಿದ್ದಾರೆ, ಒಳ್ಳೆಯ ರಾಜನಾದ್ದರಿಂದ ಬಹಳಷ್ಟು ಆದ್ದರಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾರಿ ಖುಷಿಯಾಯಿತು ಅಂಬರೀಷ ರಾಜನಿಗೆ. ಹೋಗ್ತಾ ಹೋಗ್ತಾ ಹೋಗ್ತು ಸ್ವಲ್ಪ ಮುಂದೆ ನೋಡ್ತಾನೆ, ಆಶ್ಚರ್ಯ ಆಗೋಯ್ತು. ತನಗಿಂತ ಮುಂಚೆ ಇನ್ನೊಬ್ಬರು ಹೋಗ್ತಾ ಇದ್ದಾನೆ, ನೀನು ಎಷ್ಟು ಮೇಲೆ ಹೋಗ್ತೇನೆ ಖುಷಿ, ಎಷ್ಟು ಮೇಲೆ ಬಂದಿದ್ದೇನೆ ಅಂತ ಖುಷಿ ನೋಡಿ. ಇನ್ನೊಬ್ರು ತನಗಿಂತ ಮುಂದೆ ಒಬ್ಬನು ಹೋಗ್ತಾ ಇದ್ದಾನೆ ವಿಮಾನದಲ್ಲಿ. ಅವನಿಗೆ ಆಶ್ಚರ್ಯ ಆಗೋಯ್ತು, ಯಾರು ಅಂತ ನೋಡ್ತಾನೆ, ಇನ್ನೂ ಆಶ್ಚರ್ಯ ಆಯಿತು. ಅವನ ಸೇನಾಧಿಪತಿ ಅವನು, ಇವನು ನೋಡಿದ್ರೆ ರಾಜ ಪಾಪ, ಆ ಸೇನಾಧಿಪತಿ ಇವರಿಗಿಂತ ಮುಂದೆ ಹೋಗ್ತಾ ಇದ್ದಾನೆ. ತುಂಬ ಆಶ್ಚರ್ಯಪಟ್ಟು ಬಿಟ್ಟ, ಇದೆಂಥದ್ದು ಇದು, ಅವನು ಸ್ವರ್ಗಕ್ಕೆ ಬಂದರೆ ಆಶ್ಚರ್ಯವಾಗ್ತಿದ್ದಿಲ್ಲ, ಸಮಾನಕ್ಕೆ ಬಂದರೆ ಆಶ್ಚರ್ಯವಾಗೋದು, ಅದಕ್ಕಿಂತ ಮುಂದೆ ಹೋದ್ರೆ ಇನ್ನೇನು ಆಶ್ಚರ್ಯ ಪಡಬೇಕು. ನಾನು ರಾಜ ಚಕ್ರವರ್ತಿ, ನನಗಿಂತ ಮುಂದೆ ಹೋಗ್ತಿದ್ದಾನಲ್ಲ, ಏನಿದೆ ರಹಸ್ಯ ಅಂಥೇಳಿ ಇಂದ್ರದೇವರು ಅಲ್ಲೇ ಪ್ರಶ್ನೆ ಮಾಡಿದಂತೆ, ಸ್ವಾಮಿ ನಾನು ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಾನು ಎಷ್ಟು ಅಶ್ವಮೇಧಾದಿ ಯಾಗಗಳನ್ನು ಮಾಡಿದ್ದೇನೆ, ಎಷ್ಟೆಷ್ಟು ರಥ ಉಪವಾಸಗಳನ್ನು ಮಾಡಿದ್ದೇನೆ, ಪ್ರಜೆಗಳನ್ನು ಹೇಗೆ ಪಾಲನೆ ಮಾಡಿದ್ದೇನೆ, ಈ ಸೇನಾಧಿಪತಿಗೆ ಅದು ಯಾವುದೂ ಇಲ್ಲ, ನನ್ನ ಮಟ್ಟಕ್ಕೆ ಅವನು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದು ನನಗಿಂತ ಮುಂದೆ ಹೇಗೆ ಹೋಗ್ತಾ ಇದ್ದಾನೆ ಇಲ್ಲಿ ನೋಡಿ ಪ್ರಸ್ತಿಕದ ಏನಿದೆ ಅವನ ಮಾತು ವಾಪಸ್ ಕರೆಸಿದ್ರೆ ಹಾಗೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅದು ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಲ್ಲ, ಕರೆಸಿ ಏನು ಭಾಳ ಏನಿಲ್ಲ ನಾನೇ ಬರೋದಿಲ್ಲ ಆ ಕಡೆ ಹೋಗಿಬಿಡ್ತೀನಿ ಹಾಗೆಲ್ಲ ಅನ್ನೋದಿಲ್ಲ. ಆದರೆ ಒಂದು ಗೊತ್ತು, ಕರ್ಕೊಂಡು ಹೋಗ್ತಾರೆ ಅಂದರೆ ಅನ್ಯಾಯ ಅಲ್ಲ, ಸರಿಯಾಗಿ ನಡೀತಿದೆ ಅಂತ ಅರ್ಥ. ಕಾರಣ ಗೊತ್ತಿಲ್ಲ ತಿಳ್ಕೊಬೇಕಷ್ಟೆ. ಅಂದರೆ ಜಿಜ್ಞಾಸೆ ಬೇರೆ, ಈ ಅಸೂಯೆ ಬೇರೆ. ಅಸೂಯೆ ಇದ್ದವನು ಕಾರಣ ಹುಡುಕೋದಕ್ಕೆ ಹೋಗೋದಿಲ್ಲ, ತನಗಿಂತ ಮೇಲೋದ ಅಂದರೆ ಅದೇ ಒಂದು ಕಾರಣ ವಾಪಸ್ ಬರಬೇಕು ಅಂತ ಹೇಳೋದಕ್ಕೋಸ್ಕರ. ಆದರೆ ಇವರು ಎಷ್ಟು ಜಿಜ್ಞಾಸುಗಳಾಗಿ ಕೇಳ್ತಾನೆ, ಯಾತಕ್ಕೆ ಮುಂದೆ ಹೋಗ್ತಾನೆ? ನಿಮ್ಮ ತೀರ್ಮಾನದಲ್ಲಿ ಏನೂ ತಪ್ಪಿಲ್ಲ, ಆದರೆ ಕಾರಣ ನನಗೆ ಗೊತ್ತಾಗ್ತಾ ಇಲ್ಲ, ಯಾತಕ್ಕೆ ಎಂದು ಕೇಳಿದನಂತೆ. ತಕ್ಷಣ ಇಂದ್ರದೇವರು ಹೇಳುತ್ತಾರೆ, ಹೌದು ಅಂಬರೀಷ ರಾಜ, ಆತ ಮೇಲೆ ಹೋಗ್ತಿರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಆತನಿಗೆ ಅಂಥ ಗತಿ ಸಿಗಬೇಕಾಗಿತ್ತು ಅದಕ್ಕೆ ಸಿಕ್ಕಿದೆ ಅಂತ ಹೇಳಿದರಂತೆ. ಅಂಥ ಗತಿ ಅರ್ಹನಾಗಿದ್ದಾನೆ ಅವನು, ಅದಕ್ಕೆ ಅಂಥ ಜಾಗ ಸಿಕ್ಕಿದೆ. ನೀ ಎಷ್ಟು ಮುಂದೆ ಹೋದ್ರೆ ನಿನ್ನಿಂತ ಮುಂದೆ ಇದ್ದೇ ಇರ್ತಾರೆ ಅಂತ ಹೇಳಿಬಿಟ್ರಂತೆ. ಹೇಗೆ ಅಂತ ಕೇಳುತ್ತಾನೆ ಅಂಬರೀಷ ರಾಜ. ನೀನು ಯಜ್ಞಯಾಗ ಮಾಡಿದ್ದೇನೆ ಗೊತ್ತಲ್ಲ, ದೊಡ್ಡ ದೊಡ್ಡ ಯಜ್ಞಯಾಗಗಳನ್ನು ಮಾಡಿದೆಯಲ್ಲ, ಅವಾಗ ಏನಾಗಿತ್ತು ಗೊತ್ತಾ ಅಂತ ಹೇಳುತ್ತಾರೆ. ನೀನು ಯಜ್ಞ ಮಾಡ್ತಾ ಇದ್ದೆ, ಅನೇಕ ಜನ ಬ್ರಾಹ್ಮಣರನ್ನು ಕರೆಸಿದ್ದೀಯಾ, ಋಷಿಗಳು ಮುನಿಗಳೆಲ್ಲ ಬಂದಿದ್ದಾರೆ, ಅಶ್ವಮೇಧಾದಿಗಳನ್ನು ಮಾಡ್ತಾ ಇದ್ದಿ. ಆಗ ಒಂದು ವಿಚಿತ್ರವಾದ ಪ್ರಸಂಗ ನಡೀತು. ಒಬ್ಬ ರಾಕ್ಷಸ ಶತಶೃಂಗ ಅಂತ ಅವನ ಹೆಸರು. ಶತಶೃಂಗ ಪರ್ವತ ಬೇರೆ, ಶತಶೃಂಗ ಅಂತ ರಾಕ್ಷಸ ಬೇರೆ. ಶತಶೃಂಗ ಅದು ನೂರು ಶಿಖರಗಳ ಪರ್ವತ, ಶತಶೃಂಗ ಪರ್ವತ. ಪಾಂಡವರು ಹುಟ್ಟಿದ್ದ ಅಲ್ಲೇನೆ, ಬದರಿಯ 30 ಶತಶೃಂಗ ಪರ್ವತ ಇದೆ. ಇದು ಶತಶೃಂಗ ಅಂತ ರಾಕ್ಷಸ. ಶೃಂಗ ಅಂದರೆ ಕೋಡು, ತಲೆ 100 ಕೋಡಿದ್ದ ರಾಕ್ಷಸ ಅಂತ ಅರ್ಥ. ಒಂದೆರಡು ಕೋಡಿಗೆ ರಾಕ್ಷಸ ಆಗಿಬಿಡ್ತಾನೆ, ಬಂದರೆ ಕೋಡು ಬಂದಿದೆ ಅಂತ ಅವನ ರಾಕ್ಷಸನಾದಾಗ ಲೆಕ್ಕ. 100 ನಿಜವಾದ ಕೋಡಿದ್ದು ಎಷ್ಟು ರಾಕ್ಷಸನಾಗಿರಬೇಕು. ಶತಶೃಂಗ ರಾಕ್ಷಸ, ಅವನಿಗೆ 3 ಜನ ಮಕ್ಕಳು, ಸಂಯಮ ಸುಯಮ ವಿಯಮ ಅಂತೇಳಿ. ಸಂಯಮ ಸುಯಮ ವಿಯಮ ಎಲ್ಲ ಯಮ, ಮೂರಕರು ಯಮ ಅಂತ ಸೇರ್ಕೊಂಡ್ಬಿಟ್ಟಿದ್ದು. ಹಿಂಸಕರು, ಪ್ರಾಣಿ ಹಿಂಸಕರು, ಭಯಂಕರ ರಾಕ್ಷಸರವರು. ಆ 3 ಜನ ರಾಕ್ಷಸರು ಬಂದರಂತೆ ಯಜ್ಞಕ್ಕೆ. 3 ಜನ ವಿಘ್ನ ಬರೋದು ಅಂದರೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ತ್ರಿವಿಧಂ ನರಕಶ್ಚೇತಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ತಥಾ ಲೋಭಃ ತಸ್ಮಾದ್ ಏತತ್ರಯಂ ತ್ಯಜೇತ್. ಮನುಷ್ಯನನ್ನು ಹಾಳು ಮಾಡ್ತಕ್ಕಂಥ 3 ರಾಕ್ಷಸರು ಅಂದರೆ ಒಂದು ಕಾಮ ಕ್ರೋಧ ಲೋಭ. ಈ ಮಾತು ಅರ್ಥ ಮಾಡಿಕೊಂಡಾಗ 3 ಒಂಬುದು ಸಾಂಕೇತಿಕವಾದದ್ದು. ಆ ದೃಷ್ಟಿಯಲ್ಲಿ ಅವರು ರಾಕ್ಷಸರು ಬಂದರು, ಭಯಂಕರವಾದಂತಹ ರಾಕ್ಷಸರುಗಳು, ಪರಿವಾರ ಬೇರೆ, ಎಲ್ಲ ಕಡೆ ನರಗಾರವನ್ನು ಮುಚ್ಚಿಬಿಟ್ರಂತೆ. ರಾಜನಿಗೆ ಸುದ್ದಿ ಮುಟ್ಟಿತು ಕಿವಿಗೆ. ಅವನು ಯಜ್ಞ ದೀಕ್ಷಿತ ಇದ್ದ, ಯಜ್ಞ ದೀಕ್ಷಿತರಾದವನು ಜಾಗ ಬಿಟ್ಟು ಹೋಗಬಾರದ ನಿಯಮ ಉಂಟು. ಆ ಜಾಗ ಬಿಟ್ಟು ಪರ್ಯಾಯಕ್ಕೆ ಚಾತುರ್ಮಾಸ ಕೂತರು ಎದ್ದು ಹೋಗಬಾರ್ದಲ್ಲ, ಆ ರೀತಿಯಾಗಿ ಅದು ನಿಯಮ. ಆ ಬಾರ್ಡರ್ ದಾಟಿ ಹೋಗಾಗಿಲ್ಲ. ಆ ಹೋದರೆ ಅದು ಯಜ್ಞ ಭಂಗ ಆದಾಗ ಅನೇಕರಿಗೆ ಸ್ವಾಮಿ ಚಾತುರ್ಮಾಸ ಅವರಿಗೆ ಪರ್ಯಾಯ ಇರುತ್ತೆ, ನಾವು ಫ್ರೀ ಎಲ್ಲಿ ಬೇಕಾದ್ರೂ ಓಡನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ಸನ್ಯಾವನ್ನೇ ಕೂತಿರ್ತಾನೆ, ಮಧ್ಯ ಮಧ್ಯ ಎದ್ದು ಹೋಗಬಾರ್ದು. ಪೂಜೆ ಕೂತಿರ್ತಾನೆ, ಮಧ್ಯ ಮಧ್ಯ ಎದ್ದು ಹೋಗಬಾರ್ದು. ಆಸನ ಹಾಕಿಕೊಂಡು ಪೃಥ್ವಿತ್ವ ಯಾವೃತ ಲೋಕ ದೇವಿತ್ವ ವಿಷ್ಣುನಾಥ ಸಂಕಲ್ಪ ಮಾಡಿ ಕೂತ ಮೇಲೆ ಜಪ ಮುಗಿದು ದಿಗ್ಬಂಧನ ವಾಪಸ್ ತಗೊಳ್ಳೋರು ಹೇಳಬಾರ್ದು. ಎದ್ದು ಬಿಟ್ಟರೆ ಅವನು ಮಾಡಿದ್ದಾರೆ ಇನ್ವಾಲಿಡ್ ಇದ್ದ ಹಾಲೆ, ಮಹಾಪಾಪ ಅದು. ಈ ಹೋಮಗೇನ ಮಾಡ್ತಾ ಇರ್ತಾರೆ, ಹೋಗಬಾರ್ಬೇಕಾದ್ರೆ ಕಡೆ ಎದ್ದು ಇಲ್ಲಿ ಬೋಡಾಡ್ತಿರ್ತಾರೆ ಅಲ್ಲಿಂದ ಇಲ್ಲಿ ನಡಿ ಅಂತ ಹೇಳಿಬಿಟ್ಟು. ತಪ್ಪದು, ಅಲ್ಲಿ ಕೂತ ಮೇಲೆ ಮುಗಿಯೋರು ಎದ್ದು ಹೋಗಾಗಿಲ್ಲ ಅವನು, ಬೇರೆ ಮಾತಾಡಾಗಿಲ್ಲ, ಕೇವಲ ಮಂತ್ರಗಳೆಷ್ಟು ಅಷ್ಟೇ, ಬೇರೆ ಕಡೆ ಗಮನ ಕೊಡಾಗಿಲ್ಲ. ಆ ರೀತಿ ಮಾಡಿದ್ರೆ ಸಿದ್ಧಿ ಬರುತ್ತೆ, ಹೊರತು ಇಲ್ಲದೆ ಹೋದರೆ ಪಾಪ ಬರುತ್ತೆ. ಸಿದ್ಧಿ ಬರದೆ ಹೋದರೆ ಪುಣ್ಯ ಎಷ್ಟೋ ವಾಸಿ, ಅನಿಷ್ಟ ಬರುತ್ತೆ ಅಂತ ಹೇಳುತ್ತಾರೆ. ಎಷ್ಟೋ ಜನಕ್ಕೆ ಇವತ್ತು ಕೋಮಾನೋವ ಮಾಡಿದ್ದೀವಿ ಅಂತ ಹೇಳ್ತಾರೆ, ಎಷ್ಟೋ ಜನ ಒಳ್ಳೇದಾಗಿರೋದೇ ಇಲ್ಲ. ಕಾರಣ, ಅವ್ರ ಪಾಪ ವೃದ್ಧಿ ಆಗಿರುತ್ತೆ, ಅವ್ರಿಗೆ ಪುಣ್ಯ ಬಂದಿರೋ ಚಾನ್ಸ್ ಇರೋದೇ ಇಲ್ಲ. ಅವ್ರು ನಿಷ್ಠೆಯಿಂದ ಇರಬೇಕು. ಅವರು ಬೆಳಿಗ್ಗೆ ಒಂದು ಕಾಫಿ ಮುಗಿಸ್ಬಿಟ್ಟಿರ್ತಾರೆ, ಇನ್ನೇನು ಬರುತ್ತೆ ಮತ್ತೆ. ಸೊ ಅವ್ರು ಹೋಗೋಕ್ಕಿದ್ರು ಇವರೇ ಹೋಮ ಮಾಡಿ ಆಯುಷ್ಟ ಗತಿ ಏನು? ನಿಷ್ಠೆ ಇರಬೇಕು ಅದಕ್ಕೆಲ್ಲ ಕೂಡ. ಆ ಯಜ್ಞ ದೀಕ್ಷಿತನಾಗೋದಂದ್ರೆ ಸಾಮಾನ್ಯ ಅಲ್ಲ, ಅದೊಂದು ವಿಶೇಷ ಪರೀಕ್ಷೆ. ಎಂಟರ್ ಆದಮೇಲೆ ಅರ್ಧ ಗಂಟೆ ಹೊರಗೆ ಬಿಡೋದಿಲ್ಲ, ನೆನಪಿರಬೇಕು, ಹೊರಗೆ ಬಿಡೋದಿಲ್ಲ. ಅಷ್ಟೊತ್ತು ಬಿಟ್ಟು ಏನು ಮಾಡಿ ಆಮೇಲೆ ಬೇಕಾದ್ರೆ ಎದ್ದು ಹೋಗ್ಬೋದು, ಅದು ನೇಮ. ಅದು ಒಂದು ಯಜ್ಞ ದೀಕ್ಷಿತನಾದವ ಮಾತ್ರ ಎದ್ದು ಹೋಗ, ಯಜ್ಞ ಅವ ಮುಗಿಯೋವರಿಗೆ ಎದ್ದು ಹೋಗಾಗಿಲ್ಲ. ಎಲ್ಲರೂ ಅನುಷ್ಠಾನ ಮಾಡಿಕೊಂಡ್ರೆ ಮನೆ ಹೇಗೆ ಹೋಮಾನ ಮಾಡಿಸ್ತಾನೆ ಇರ್ತಾರೆ. ಇದು ಕಥೆ ಗೊತ್ತಿದ್ರೆ ಆಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಗೊತ್ತಾಗುತ್ತೆ. ಇನ್ನು ಯೋಚನೆ ಮಾಡಿದ್ರೆ ಏನು ಮಾಡಬೇಕು ನಾನೀಗ? ಅದಕ್ಕೆ ಎಷ್ಟು ಬಂದರೆ ಕೇಳಿದ್ರೆ ಅರ್ಥ ಮಾಡಿಕೊಂಡು ಭಾರಿ ರಾಕ್ಷಸರು ಬಂದಿದ್ದಾರೆ, ಅಷ್ಟು ಸುಲಭ ಅಲ್ಲ ಗೆಲ್ಲೋದೊಂದು ಗೊತ್ತಾದಾಗ ತನ್ನ ಸೇನಾಧಿಪತಿಗೆ ಅಪ್ಪಣೆ ಮಾಡ್ತಾನೆ. ಸುದೇವ ಅಂತ ಅವನ ಹೆಸರು, ಸೇನಾಧಿಪತಿ ಸುದೇವ. ಅವನಿಗೆ ಅಪ್ಪಣೆ ಮಾಡ್ತಾನೆ. ಆಶ್ಚರ್ಯ ಏನಾಗಿತ್ತು, ಯಾವುದೋ ಒಂದು ಕಾರಣ, ಒಂದು ತಪ್ಪು ತಿಳುವಳಿಕೆಯಿಂದ ಅವನನ್ನು ಕೆಲಸದಿಂದ ತೆಗೆದುಹಾಕಿಬಿಟ್ಟಿದ್ದಂಥವನು, ಡಿಸ್ಮಿಸ್ ಮಾಡಿ ಹಾಕಿಬಿಟ್ಟಿದ್ದ ಸುದೇವನ್ನು ಯಾವುದೋ ತಪ್ಪು ತಿಳುವಳಿಕೆಯಿಂದ. ಈಗ ಯೋಚನೆ ಬಂತು, ಸಮರ್ಥರು ಬೇರೆ ಯಾರೂ ಇಲ್ಲ, ಅವನ ಸೇನಾಧಿಪತಿ, ಅದಕ್ಕೆ ಉತ್ತರಾಧಿಕಾರಿ ಅಂತವನು ಸಿಕ್ಕಿರಲಿಲ್ಲ, ಅದಕ್ಕೆ ಅವನು ಕರೆಸಿದನಂತೆ. ನೋಡು ಸುದೇವ, ನೀನು ಮತ್ತೊಂದು ಅವಕಾಶ ಕೊಡ್ತಾ ಇದ್ದೇನೆ, ನೀನು ಸೈನ್ಯ ಸಮೇತ ಹೋಗು, ರಾಕ್ಷಸರ ನಾಶ ಮಾಡು, ಪ್ರಜೆಗಳನ್ನು ಉದ್ಧಾರ ಮಾಡು. ಆ ಮೂಲಕ ನೀನು ಸರಿ ಮಾಡಿದೆ ಅಂದರೆ ನಾನು ಭಾರಿ ಸಂತೋಷ ಪಡ್ತೇನೆ, ಇಲ್ಲದೆ ಹೋದರೆ ಈ ಡಿಸ್ಮಿಸ್ ಮಾಡಿದ್ದೇನೆ, ಅವನು ಕೊಂದೇ ಬಿಡ್ತೇನೆ ನಿನ್ನ ಅಂತ ಹೇಳ್ತಾನೆ. ನಿನ್ನ ವಧೆ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಸುದೇವ ಭಾರಿ ಒಳ್ಳೆಯವನು, ಯಾವುದೋ ಕಾರಣದಿಂದ ಮಾಡಿದ್ರು ಅಷ್ಟೇನೆ, ತಕ್ಷಣ ಹೊರಟ ಆಗಲಿ ಅಂತ ಹೇಳಿ ಹೊರಟ. ಇಷ್ಟೊತ್ತಿಗೆ ರಾಕ್ಷಸರು ಏನು ಮಾಡಿದ್ರಂತೆ, ಎಷ್ಟೋ ಜನ ಎತ್ಕೊಂಡು ಹೋಗಿಬಿಟ್ಟು ಒಂದು ಕಡೆ ಬಚ್ಚಿಟ್ಬಿಟ್ಟಿದ್ರು, ಕಿಡ್ನ್ಯಾಪ್ ಮಾಡ್ತಾರೆ, ಆರೇ ಪಣೆ ಹಾಕಿಬಿಟ್ಟಿದ್ರು. ಎಷ್ಟೆಷ್ಟು ಒಳ್ಳೊಳ್ಳೆ ಪ್ರಜೆಗಳನ್ನೆಲ್ಲ ಒಯ್ದು ಯಾವುದೋ ಬೆಟ್ಟ ಗುಡ್ಡಗಾಡಗಳ ಮಧ್ಯೆ ಇಟ್ಟುಬಿಟ್ಟಿದ್ರು. ಇವನು ಹೊರಟ. ಅಂಬರೀಷನ ಸೇನೆ ದೊಡ್ಡ ಸೈನ್ಯನೇ. ಯುದ್ಧ ಪ್ರಾರಂಭವಾಯಿತು. ನೋಡ್ತಾನೆ ಇವನಿಗೆ ಆಶ್ಚರ್ಯವಾಯಿತು, ಇವರ ಸೈನ್ಯಕ್ಕಿಂತ ಅವರ ಸೈನ್ಯ ಬಹಳ ಜಾಸ್ತಿ ಇತ್ತು. ರಾಕ್ಷಸರ ಸೈನ್ಯ ಯಾವಾಗಲೂ ರಾಕ್ಷಸರ ಸಂಖ್ಯೆನೇ ಜಾಸ್ತಿ ಅಂತೆ. ಅಸುರಾ ಬಹುಲಾಯಸ್ಮಾತ್ ನಸ್ತಸ್ಮಾತ್ ಜನತಾಮೀಯಾತ್. ಅಸುರಾ ಬಹುಲಾಹ, ಯಾವಾಗಲೂ ಅಸುರರ ಸಂಖ್ಯೆ ಜಾಸ್ತಿ ಇರುತ್ತೆ. ಇವರ ಲೋಕದಲ್ಲೂ ಕೂಡ ಹಾಗೇನೆ. ಪಾಂಡವರ ಸೈನ್ಯ 7 ಲಕ್ಷ ಹೋಗಿ, ಕೌರವರು 11 ಲಕ್ಷ ಹೋಗಿಡಿ. ದುರ್ಯೋಧನ ಎಷ್ಟು ಮಾಡಬಾರದು ಮಾಡಿದ್ದಾನೆ ಜಗತ್ತಿಗೆ ಗೊತ್ತು. ಇಷ್ಟಾದ್ರೂ ಸಪೋರ್ಟರ್ ಜಾಸ್ತಿ ಇದ್ದಾರೆ ಅವರು. ಇನ್ನು ಅರ್ಥ ಮಾಡಿಕೊಂಡ್ರೆ ಇನ್ನು ಕಲಿಯುಗ ಬರಲೆ ಕೊನೇ ದ್ವಾಪರದ ಎಂಡ್ ಅದು ಆಗಲೇ ಹೇಗಾಗಿ ಹೋಗಿಬಿಟ್ಟಿತ್ತು. ಇನ್ನು ಕಲಿಯುಗದಲ್ಲಂತೂ ಅವರದೇ ಮೆಜಾರಿಟಿ. ಕೌರವರು 100 ಜನ, ಪಾಂಡವರು 5 ಜನ, ಅದು ಬೇರೆ. ಜೊತೆಗೆ ಸೈನ್ಯದಲ್ಲೂ ವ್ಯತ್ಯಾಸ, ಅವರಲ್ಲೂ ವ್ಯತ್ಯಾಸ. ಅಂದರೆ ಯಾವಾಗಲೂ ಕೂಡ ಸಂಖ್ಯೆ ನೋಡಿ ತೀರ್ಮಾನ ಮಾಡಬಾರದು, ಸಂಖ್ಯೆ ನೋಡಿ ಯೋಗ್ಯತೆ ತೀರ್ಮಾನ ಮಾಡಬಾರದು. ಇವತ್ತು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ರ್ಯಾಂಕ್ ಜನ ಎಷ್ಟನೇ ಇರ್ತಾರೆ, ಭಾಳ ಕಡಿಮೆ. ಯಾವಾಗಲೂ ಕೂಡ ಒಳ್ಳೊಳ್ಳೆ ಕೋರ್ಸ್ ಹೆಚ್ಚಿನ ಸೇರೋದಿಲ್ಲ. ಎಷ್ಟೋ ಸರ್ತಿ MA MSc ಕ್ಲಾಸ್ಗೆ ಇಬ್ಬರು ಇದೇ ಇರ್ತಾರೆ ಹುಡುಗರು. ಕೆಲವು ಸಲ ಸಂಸ್ಕೃತಕ್ಕೂ ಒಬ್ಬರು ಇರೋದಿಲ್ಲ. ಕೆಲವು ಸಲ 2 ವರ್ಷಕ್ಕೆ ಒಬ್ಬರು ಸಿಕ್ಕರೆ ಪುಣ್ಯ, ಅಂಥ ಸ್ಥಿತಿ ಬಂದುಬಿಡುತ್ತೆ. ಅದು ಮಾತ್ರಕ್ಕೆ ಅದು ಕಡಿಮೆ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಆದರೆ ಆ ಕಾಲಕ್ಕೆ ಮಾಡೋದ್ರಂತೂ ಮಾಡಬೇಕಲ್ಲ. ತನ್ನ ಸೈನಿಕರೆಲ್ಲ ಸತ್ತು ಸತ್ತು ಬಿಡ್ತಾ ಇದ್ದಾರೆ, ಪಾಪ ಸುದೇವನ ಕಡೆ ಸತ್ತು ಸತ್ತು ಬಿಡ್ತಾ ಇದ್ದಾರೆ. ಅವ್ರು ನೋಡಿದರೆ ಒಳ್ಳೆ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಪ್ರಜೆಗಳನ್ನು ಒಬ್ಬರು ಇನ್ನು ಎಲ್ಲಿದ್ದಾರೆ ಅಂತ ಗೊತ್ತು ಕೂಡ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊಂದಲ ಬಂತು. ತುಂಬ ವ್ಯಥೆ ಆಯ್ತು ಅವನಿಗೆ. ಆಯಿತು, ಹೇಗೋ ರಾಜ ಕೊಲ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕಿಂತ ದೊಡ್ಡದು ನಾನು ನನ್ನ ಕಾರ್ಯವೇ ವಿಫಲನಾಗಬಾರದು ಅಂತ ಸಂಕಲ್ಪ ಮಾಡಿ ಶಿವನ ಆರಾಧನೆ ಪ್ರಾರಂಭ ಮಾಡ್ತಾನೆ. ರುದ್ರದೇವರನ್ನು ಆರಾಧನೆ ಮಾಡ್ತಾನೆ. ಬಹಳ ಮುಖ್ಯ ಇದು. ವೈಷ್ಣವ ಸಾಹಿತ್ಯದಲ್ಲಿ ರುದ್ರದೇವರನ್ನು ಅವಮಾನಿಸ್ತಾರೆ ಅನ್ನೋ ಕಲ್ಪನೆ ಇದೆ. ಮಹಾಭಾರತ ರಾಮಾಯಣ ಓದಿ ಎಂದು ರುದ್ರದೇವರಿಗೆ ಅಗೌರವ ಬರತಕ್ಕಂಥ ರೀತಿಯಲ್ಲಿ ನಮ್ಮ ಗ್ರಂಥದಲ್ಲಿ ಬರೋದೇ ಇಲ್ಲ. ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ರೆ ವೈಷ್ಣವರು ಎಂದೂ ಶಿವದ್ವೇಷಿಗಳು ಅಲ್ಲವೇ ಅಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಸುದೇವ ಶಿವನ ಆರಾಧನೆಯನ್ನು ಮಾಡಿದ. ಎಲ್ಲ ಬಿಟ್ಟು ಶಿವದೇವರ ಹಾಕಿ ಆರಾಧನೆ ಮಾಡಿದ ಅಂತ ಇನ್ನೊಂದು ಪ್ರಶ್ನೆ. ಒಂದೊಂದು ಪ್ರಶ್ನೆ ಉತ್ತರ ಇಲ್ಲದೆ ಹೋದರೆ ಅದು ಶಾಸ್ತ್ರನೇ ಆಗೋದಿಲ್ಲ. ಯಾಕೆ ಶಿವನ ಆರಾಧನೆ ಮಾಡಿದ ಅಂತ ಕೇಳಿದರೆ, ರಾಕ್ಷಸ ಬಂದಾಗಿದೆ, ಬೇಗ ಸಿದ್ಧಿ ಪಡಿಬೇಕು. ಬೇಗ ಸಿದ್ಧಿ ಪಡಿಬೇಕು ಅಂತಿದ್ರೆ ಆಶುತೋಷ ಉಮಾಪತಿ, ರುದ್ರದೇವರು ಬೇಗ ಅನುಗ್ರಹ ಮಾಡ್ತಾರಂತೆ. ಬಹಳ ಮುಖ್ಯ ಅದು. ರುದ್ರದೇವರು ಬೇಗ ಅನುಗ್ರಹ ಮಾಡ್ತಾರೆ, ಆದ್ದರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವತ್ತು ಅರ್ಜೆಂಟ್ ಇದ್ದಾಗ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಆಡೇರಿ ಟ್ರನ್ ಕಾಲ್ ಎತ್ತಿದ್ರೆ ಗೋವಿಂದ ಲೈಟ್ನಿಂಗ್ ಕಾಲ್ ಹಾಕ್ತಾನೆ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡ್ತಾನೆ. ಫಾಸ್ಟಾಗಿ ಕೆಲಸ ಆಗಬೇಕು. ರುದ್ರದೇವರು ಬೇಗ, ಯಾಕೆ ಮನೋನಿಯಾಮಕರಲ್ಲ, ಬೇಗ ಅಟೆಂಡ್ ಮಾಡ್ತಾರೆ ಅಂತ ಅರ್ಥ. ಮನೋನಿಯಾಮಕರು ಮನೋವೇಗ ಅಂತಾನೆ ಪ್ರಸಿದ್ಧ. ಆದರೆ ವಿಷ್ಣು ಅದಕ್ಕಿಂತ ಫಾಸ್ಟ್ ಮಾಡ್ತಾನೆ. ಆದರೆ ಜನಗಳಿಗೆ ಅದು ಅರ್ಥ ಆಗೋದಿಲ್ಲ. ರುದ್ರದೇವರಿಗೆ ಅರ್ಥ ಆಗುತ್ತಾದ್ರಿಂದ ರುದ್ರದೇವರು ಸರ್ವರು ತುಂಬ ಜನ ಶಿವನಾರಾಧನೆ ಮಾಡೋಕ್ಕೆ ಅದೊಂದು ಕಾರಣ. ಬೇಗ ಫಲ ಕೊಡಬೇಕು ಅಂತ ಅವರಿಗೆ ಅಪೇಕ್ಷೆ. ಬೇಗ ಫಲ ತಗೋಬೇಕು. ಒಳ್ಳೇದೇ ಕೆಟ್ಟದೊಂದು ಯೋಚನೆ ಇಲ್ಲ. ಬೇಗ ಆಗಿಬಿಟ್ರೆ ಆಗೋಯ್ತು. ಆದರೆ ಇವನು ಒಳ್ಳೆಯವನು. ಈ ಮಧ್ಯೆ ಬೇಗ ಆಗಬೇಕು, ಒಳ್ಳೆಯದೂ ಆಗಬೇಕು. ಶಿವನಾರಾಧನೆ ಶುರು ಮಾಡಿದ. ಆದರೆ ಸೈನ್ಯ ಬೇಗ ಬರ್ತಾ ಇದೆ, ಭಾರಿ ಅರ್ಜೆಂಟ್ ಆಗ್ತಾ ಇದೆ, ಅವನಿಗೆ ಕಷ್ಟ ಆಗ್ತಾ ಇದೆ. ಏನು ಮಾಡೋಕ್ಕೆ ತೋಚಿರಲಿಲ್ಲ. ಇನ್ನೇನು ಭಾರಿ ಕಷ್ಟ ಅಂತ ಯೋಚನೆ ಮಾಡಿ ಖಡ್ಗ ತಗೊಂಡು ತಲೆ ಕತ್ತರಿಸ್ಕೊಂಡ್ಬಿಡ್ಬೇಕು. ರುದ್ರಾಯಸ್ವಾಹ ಅಂತ ತಲೆನೇ ಹಾಕಬೇಕು. ಖಡ್ಗ ಎತ್ತು ಬಿಟ್ಟ, ತಡಾಯಿ ಬಿಡುತ್ತಲ್ಲ ಅಂತೇಳಿ. ತಷ್ಟ ರುದ್ರದೇವರು ಬಂದರಂತೆ. ಅವನ ಕೈ ಹಿಡಿದ್ರು, ಇರು ಸ್ವಲ್ಪ ಇರು, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡ, ನಾನು ಪ್ರತ್ಯಕ್ಷನಾಗಿದ್ದೇನೆ ಅಂತ ಹೇಳಿದ್ರು. ಈ ಭಸ್ಮಾಸುರನ ಹಾಗೆ ಮಾಡಿದವನೇ. ಅವನು ಕೇದಾರಕ್ಕೆ ಹೋದ, 7 ದಿವಸ ತಪಸ್ಸು ಮಾಡಿದ, 1 ದಿವಸ ತಪಸ್ ಮಾಡಿದ, ಅವನ ಕೈ ಕತ್ತರಿಸಿಕೊಂಡ, ಏನಂದ್ರೆ ಇನ್ನೊಂದು ಕೈ ಕತ್ತರಿಸಿಕೊಂಡ. ಅವನ ತಪಸ್ಸು ಹೇಗಿದೆ ನೋಡಿದ್ರ, ಯಾಕೆ ಮುಂದೆ ಇಲ್ಲೊಂದು ತಲೆ ಕತ್ತರಿಸಕ್ಕೆ ಪ್ಲಾನ್ ಅದು. ಒಂದು ಇಲ್ಲಿ ಕೈಕಾಲು ಕತ್ತರಿಸಿಕೊಳ್ಳೋ ಮಾಡ್ತಾ ಮುಂದೆ ಇನ್ನೊಬ್ಬರು ತಲೆ ತೆಗಿಬೇಕು ಅಂತಕ್ಕಂಥ ಮಹಾಪಾಪಿಷ್ಟ. 6 ದಿವಸ ಆಯಿತು, ಒಂದೊಂದೇ ಅವಯವ ಕತ್ತರಿಸ್ಕೊಂಡು ಬಿಟ್ಟ. ರುದ್ರದೇವರು ಪ್ರತ್ಯಕ್ಷರಾಗಿರಲಿಲ್ಲ. ಅಷ್ಟವಸರ ಅವನಿಗೆ 7ನೇ ದಿವಸನೇ ಪ್ರತ್ಯಕ್ಷರಾಗದವರು ತಲೆ ಕತ್ತರಿಸಿದ್ರು, ತಲೆ ಕತ್ತರಿಸಿಕೊಳ್ಳೋಕೆ ಹೊರಟ. ರುದ್ರದೇವರು ಪ್ರತ್ಯಕ್ಷರಾದ ಅಂತೂ ತಲೆ ಕತ್ತರಿಸಿಕೊಳ್ಳೋಕೆ ಹೋದ್ರೆ ರುದ್ರದೇವರು ಬರ್ತಾರೆ ಅಂತಾಯ್ತು. ಹೆಚ್ಚು ಕಡಿಮೆ ತಲೆ ಹೊಡ್ಕೊಳ್ಳೋಕೆ ಹೋದ್ರೆ ರುದ್ರದೇವರು ಬರ್ತಾರೆ. ಆದರೆ ಉಪಯೋಗ ಮಾಡಿಕೊಳ್ಳೋನು ಮಾತ್ರ ಅದಕ್ಕೆ ಪುಣ್ಯ ಇರಬೇಕಷ್ಟೇ. ಅವನೇನೇನೋ ಕೆಟ್ಟವರ ಕೇಳಿದ್ದ, ಇವನು ಹಾಗೆ ಕೇಳಲಿಲ್ಲ. ಏನು ಬೇಕು ಅಂತ ಕೇಳಿದರು. ಸ್ವಾಮಿ ಹೀಗಾಗಿದೆ, ರಾಜ ನನಗೆ ಕೆಲಸ ಕೊಟ್ಟಿದ್ದಾನೆ, ಯಜ್ಞ ನೋಡಿದರೆ ಒಳ್ಳೆ ರೀತಿ ನಡೀತಾ ಇದೆ, ಯಜ್ಞಕ್ಕೆ ವಿಘ್ನ ಆಗಬಾರದು, ಪ್ರಜೆಗಳು ಸುರಕ್ಷಿತ ಬದುಕಬೇಕು, ರಾಕ್ಷಸರು ಸಾಯಬೇಕು, ಆ ಕೆಲಸ ಆಗ್ತಾ ಇಲ್ಲ, ಅನುಗ್ರಹ ಮಾಡಬೇಕು, ಇಲ್ಲಿ ಹೋದರೆ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ನನಗೆ ಜಯ ತಂದುಕೊಡಬೇಕು, ಯಶಸ್ವಿಯಾಗ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದನಂತೆ. ರುದ್ರದೇವರು ಹೇಳ್ತಾರೆ, ಯೋಚನೆ ಮಾಡಬೇಡ, ನಿನ್ನ ಸಮಸ್ಯೆಯನ್ನು ಪರಿಹಾರ ಕೊಡ್ತೇನೆ ಅಂತ ಹೇಳಿಬಿಟ್ಟು ತಗೋ ರಥ ತಗೋ ಅಂತ ತಮ್ಮ ರಥ ಕೊಟ್ರಂತೆ. ತಗೋ ರಥ ತಗೊಂಡು ಯುದ್ಧ ಮಾಡು, ನಿನಗೆ ಸೋರೋದೇ ಇಲ್ಲ ಅಂತ ಹೇಳಿಬಿಟ್ಟು ತಮ್ಮ ಆಯುಧಗಳನ್ನು ಕೊಟ್ರಂತೆ. ತಾವು ಉಪಯೋಗಿಸ್ ತಾವೇ ಆಯುಧಗಳಲ್ಲ, ಇವನಿಗೆ ಉಪವಾಸಕ್ಕೆ ಬರ್ತಕ್ಕಂಥ ತಮ್ಮದೇ ಆಯುಧಗಳನ್ನು ಆ ಮಂತ್ರಿಸಿ ಕೊಟ್ಟರಂತೆ ಎಲ್ಲ ತಗೊಳ್ತಾನೆ. ನಿವಚನೆ ಮಾಡಬೇಡ, ಹೋಗು, ಕೆಲಸ ಆಗತ್ತೆ. ದೇವತೆಗಳು ಯಾವಾಗಲೂ ಕೂಡ ಸತ್ಕಾರ್ಯಗಳ ಅನುಗ್ರಹವನ್ನು ಮಾಡ್ತಾರೆ. ರುದ್ರದೇವರಿಂದ ಅಡ್ವಾಂಟೇಜ್ ತಗೊಂಡವರು ಇದ್ದಾರೆ, ಅದರಿಂದ ಹಾಳಾದವರು ಇದ್ದಾರೆ. ರುದ್ರದೇವರು ತಪ್ಪಲ್ಲ, ಅದು ವರ ಕೇಳ್ತಕ್ಕಂಥವ್ನು ಹ್ಯಾಕ್ ಕೇಳ್ತಾನೋ ಹಾಗೆ. ವೆಹಿಕಲ್ ತಗೊಂಡ ಉಚ್ಚಾಪಟ್ಟಿ ಹೋದ, ಆಕ್ಸಿಡೆಂಟ್ ಮಾಡ್ಕೊಂಡ. ವೆಹಿಕಲ್ ತಯಾರು ಮಾಡಿದವನು ತಪ್ಪಲ್ಲ, ಅದು ವೆಹಿಕಲ್ ಕೊಂಡ್ಕೊಟ್ಟವನು ತಪ್ಪು ಅಲ್ಲ. ಇವನು ಮಿಸ್ಯೂಸ್ ಮಾಡಿ, ಇವನು ಯೋಗ್ಯತೆ ಇಲ್ಲ ಅಷ್ಟೇ. ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ರೆ ಎಷ್ಟೋ ಪುಣ್ಯ ಕಾರ್ಯ ಮಾಡಬಹುದು. ಆದರೆ ರುದ್ರದೇವರನ್ನು ಬಹಳ ಎಚ್ಚರಿಕೆಯಿಂದ ನಾವು ಆರಾಧನೆ ಮಾಡಿದರೆ ಮಾತ್ರ ತುಂಬ ಒಳ್ಳೆಯದು ಮಾಡ್ತಾರೆ. ಅದಕ್ಕೆ ಅವರನ್ನು ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ದೇವರಲ್ಲಿ ಏಕಾಗ್ರ ಚಿತ್ತತೆ ನಮಗೆ ಬರಬೇಕು ಅಂತಿದ್ರೆ ತುಂಬ ನೀವು ಕಾನ್ಸಂಟ್ರೇಷನ್ನೇ ಬರೋದಿಲ್ಲ, ಏನೇನೋ ಆಗುತ್ತೆ ಅಂತ ಕೇಳ್ತಿರ್ತಾರೆ. ಅವ್ರಿಗೆ ಉತ್ತರ, ಶಿವನ ಆರಾಧನೆ ಮಾಡಿ ಸರಿ ಹೋಗುತ್ತೆ. ಶಿವನ ಆರಾಧನೆ ಮಾಡಿದರೆ ಖಂಡಿತ ಯಶಸ್ಸು ಆಗೇ ಆಗುತ್ತೆ ಅಂತ ಹೇಳೋದಕ್ಕೆ ನಿದರ್ಶನ. ಎಷ್ಟೋ ಜನಕ್ಕೆ ಅದು ಅನುಭವಕ್ಕೆ ಬಂದಿದೆ. ತಮ್ಮನೇ ಹೊಂದಾಣಿಕೆ ಇಲ್ಲ, ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲ, ತುಂಬ ಜಗಳ ಏನೋ ಆಗ್ತಾ ಇದೆ ಅಂತ ಯಾರೋ ಬಂದು ಕೇಳಿದಾಗ ರುದ್ರದೇವರನ್ನ ಆರಾಧನೆ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದರೆ ಆಮೇಲೆ ಫಸ್ಟ್ನಲ್ಲಿ ಏನು ತೊಂದರೆಯೇ ಇಲ್ಲ ಅಂತ ಹೇಳಿದವರಿದೆ. ಏನು ಕೋರ್ಟ್ ಕೇಸು ಏನು ಆಗಬೇಕಾಗಿಲ್ಲ, ಡೈವರ್ಸು ಕೋರ್ಟ್ ಕೇಸ್ ಏನು ಬೇಕು. ಅದಕ್ಕಿಂತ ಭಾಳ ಕಡಿಮೆ ಖರ್ಚು ಜೊತೆಗೆ, ಮತ್ತು ಫಾಸ್ಟ್ ಬೇರೆ ಜೊತೆಗೆ, ಫಾಸ್ಟಾಗಿ ಕಡಿಮೆ ಖರ್ಚು, ಅದು ಸೇಫು 100% ಗ್ಯಾರಂಟಿ ಜೊತೆಗೆ. ಇವತ್ತು ಮನಸ್ಸು ಕೆಟ್ಟವರಿಗೆಲ್ಲ ದೊಡ್ಡ ಉಪಾಯ ಅಂದರೆ ರುದ್ರದೇವರ ಆರಾಧನೆ ಮಾಡಬೇಕು. ಅವ್ರ ಮನಸ್ಸು ಸರಿ ಹೋಗೇ ಹೋಗುತ್ತೆ. ಮೆಂಟಲ್ ಹಾಸ್ಪಿಟಲ್ ಜಾಸ್ತಿ ಮಾಡೋದಕ್ಕಿಂತ ರುದ್ರದೇವರನ್ನು ಆರಾಧನೆ ಮಾಡೋ ಒಂದು ಇದನ್ನು ಜಾಸ್ತಿ ಮಾಡಬೇಕಷ್ಟೇ. ಒಳ್ಳೊಳ್ಳೆ ಎಷ್ಟೆಷ್ಟು ವೇದಿಕ ಸೂಕ್ತಗಳಿವೆ, ಪುರಾಣ ಸ್ತೋತ್ರಗಳಿವೆ, ಪುರಂದಾಸರ ಹಾಡುಗಳಿವೆ, ಅದೆಲ್ಲ ಉಪಯೋಗ ಮಾಡಿಕೊಂಡ್ರೆ ವಾಮದೇವ ವಿರಿಂಚಿ ತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಬಜಾದಿರ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನರ ವಿಲೋಚನ ಕಾಮಿತಪ್ರದ ಕರುಣಿ ಶಮಗೆ ಸದಾ ಸುಮಂಗಳವ. ಒಳ್ಳೊಳ್ಳೆ ಶ್ಲೋಕಗಳು ಸರಿಯಾಗಿ ಹೇಳ್ತಾ ಇದ್ರೆ ಭಾರಿ ಅನುಗ್ರಹವನ್ನು ಮಾಡ್ತಾರೆ. ಅಷ್ಟು ಮಾಡಿದರು, ನೀನು ಹೋಗು ಗೆಲ್ತಿ ಅಂತ ಹೇಳಿದರು. ಭಾರಿ ಖುಷಿಯಿಂದ ಹೊರಟ. ಒಂದು ಖಡ್ಗವನ್ನು ಬೇರೆ ಕೊಟ್ಟರು, ತಗೋ ಅಂತೇಳಿ. ಎಲ್ಲ ಆಯುಧಗಳು ಖಡ್ಗ ಬೇರೆ. ಯುದ್ಧ ಹೊರಟ, ಆ ಸೈನ್ಯ ಹೆಚ್ಚು ಕಡೆ ಹೋಗೇ ಬಿಟ್ಟಿದೆ ಆಲ್ಮೋಸ್ಟ್. ಇವನೊಬ್ಬರೇ ಹೊರಟ, ಯುದ್ಧ ಶುರು ಮಾಡಿದ. ನೋಡಿ, ಅನುಗ್ರಹ ಇದ್ದಿದ್ದಕ್ಕೂ ಇಲ್ಲವರು ಶಸ್ತ್ರಾಸ್ತ್ರ ಇದೆ ಅಂತ ಹೇಳಿದ್ರಲ್ಲ, ಅದಿಲ್ಲ ಇದಿಲ್ಲ ಗುರು ಅನುಗ್ರಹ ಇದೆ ಅಂತ ಹೇಳಿದ್ರಲ್ಲ, ಏನೂ ಇಲ್ಲ, ಒಳ್ಳೆ ರುದ್ರದ ಅನುಗ್ರಹ ಇದೆ. ಯುದ್ಧ ಶುರುವಾಯಿತು, ಇವನು ಹಾಕಿದ ಪ್ರತಿ ಪೆಟ್ಟಿಗೂ ಸಾಯ್ತಾ ಇದ್ದಾರೆ ಜನಗಳು. ಸ್ವಲ್ಪ ಹೊತ್ತಿಗೆ ಆ ಸ್ವಯಂ ಸಂಯಮ ಯಮ ಅವನು ಮೂರು ಜನ ಇಬ್ಬರನ್ನು ಕೊಂದು ಹಾಕಿಬಿಡ್ತಾನೆ. ಅವನು ಬಿಡೋದಿಲ್ಲ, ಇಬ್ಬರನ್ನು ಕೊಂದು ಹಾಕ್ತಾನೆ, ದೊಡ್ಡ ಸೈನ್ಯನೂ ಕೊಂದು ಹಾಕ್ತಾನೆ, ಪ್ರಜೆಗಳನ್ನಲ್ಲಿ ಬಿಡುಗಡೆನೂ ಮಾಡ್ತಾನೆ. ಭಾರಿ ಖುಷಿಯಾಯಿತು ಅವರಿಗೆ. ರುದ್ರದೇವರ ಆರಾಧನೆಯ ಫಲ ಯಶಸ್ಸು ಕೊಟ್ಟು ಅಂತ ಸಂಭ್ರಮ ಪಟ್ಟ. ಕೊನೆಗೇನಾಯಿತು, ರಥದಿಂದ ಕೆಳಗಿಳಿದು ಯುದ್ಧ ಮಾಡಕ್ಕೆ ಹೋದ, ಕೊನೆಯವರಿದ್ದೆ ಅವನು ಕೊಂದು ಹಾಕಿಬಿಟ್ಟ. ನೋಡಿ, ಇಷ್ಟೊತ್ತು ರಥದಲ್ಲಿರೋವರೆಗೂ ಸೋಲಿರಲಿಲ್ಲ. ರಥದಿಂದ ಉತ್ಸಾಹ ಎಲ್ಲ ಕೆಲಸ ಮುಗಿತು ಅಂತ ತಿಳ್ಕೊಂಡು ಹೊರಟ. ಇಬ್ಬರು ಸತ್ತಿದ್ರು, ಕೊನೆಯ ಉಳ್ಕೊಂಡಿದ್ದ. ಅವನು ಬಂದ, ಅವನು ಕೊಂದು ಹಾಕಿಬಿಟ್ಟಂತೆ, ಸತ್ತು ಹೋಗಿಬಿಟ್ಟ ಇವನು. ಆದರೆ ಜನಗಳು ಬಿಡುಗಡೆ ಎಲ್ಲ ಆಗೋಗ್ಬಿಟ್ಟಿತ್ತು, ಸೇಫ್ ಎಲ್ಲ ಮುಗಿದೋಯ್ತು. ಆ ಕಡೆ ಹೆಡ್ಡನೂ ಮುಗಿದೋಯ್ತು, ಆತನ ಸುದ್ದಿ ಬಿಟ್ಟಿತ್ತು. ಭಾರಿ ಖುಷಿಪಟ್ಟ, ನಡೆದೋಯ್ತು. ಇಷ್ಟು ಅಂಬರೀಷ್ ರಾಜನಿಗೆ ಗೊತ್ತಿತ್ತು, ಏನು ಬಿಡುದು ಡೀಟೇಲ್ಸ್ ಗೊತ್ತಿಲ್ಲ. ಅಂತ ಅವನು ಯಶಸ್ವಿಯಾಗಿ ಬಂದ ಅಂತ ಗೊತ್ತಾಯಿತು, ಸತ್ತೋಗಿದ್ದು ಗೊತ್ತಾಯಿತು. ಅದು ತುಂಬ ನೆನೆಸಿದ ಅವನನ್ನು. ಯಜ್ಞ ನಿರ್ವಿಘ್ನ ಮುಗಿತು, ಪ್ರಜೆಗಳು ಸುಖವಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಭಾರಿ ಸಂತೋಷಪಟ್ಟು ಬಿಟ್ಟ. ಇದನ್ನೆಲ್ಲ ಇಂದ್ರದೇವರು ಜ್ಞಾಪಿಸ್ತಾರೆ. ನೋಡಿದೆಯಾ, ಅವನಿಗೆ ನಿನಗಿಂತ ಯಾತಕ್ಕೆ ಮೇಲಿನ ಗತಿ ಆಗ್ತಾ ಇದೆ ಅಂದರೆ, ನೀನು ತಿಳ್ಕೊಂಡಿದ್ದಿ, ನಾನು ಯಜ್ಞ ಮಾಡಿದ್ದೇನೆ ಅಂತ ಹೇಳಿ. ನಿಜ, ಅರೆ ಯಜ್ಞ ಮಾಡಿಸೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದ ಅವನು. ಅವನೇನಾದರೂ ಕೂಡ ಆ ರೀತಿ ಹೋರಾಡಿ ಯಶಸ್ಸನ್ನು ಗಳಿಸದೇ ಹೋಗಿದ್ದಿದ್ರೆ ನೀನು ಈ ಯಜ್ಞ ಪೂರೈಸಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದನೇ ಯಜ್ಞದ ಫಲ ಮುಖ್ಯವಾಗಿ ನಿನಗಿಂತ ಜಾಸ್ತಿ ಅವನಿಗೆ ಬಂತು ಅಂತ ಹೇಳಿಬಿಟ್ರೆ, ನಿನಗಿಂತ ಜಾಸ್ತಿ ಅವನಿಗೆ ಬಂದಿದೆ, ಅದಕ್ಕೆ ಅವನು ನಿನ್ನಿಂತ ಮುಂದೆ ಹೋಗ್ತಾ ಇದ್ದಾರೆ, ಏನು ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದ. ಇದು ಬಹಳ ಮಾರ್ಮಿಕವಾದಂಥ ಕಥೆ ಇದು. ಎಷ್ಟೋ ಜನಗಳಿಗೆ ಈ ಕಾಮನ್ ಸೆನ್ಸ್ ಇರೋದಿಲ್ಲ. ತಮ್ಮೊಂದು ಪ್ರೊಜೆಕ್ಟ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಕೆಲವೊಂದು ಫೋಟೋದಲ್ಲೇ ಬಿಡಬೇಕು, ಮುಂದೆ ಕೂತಿರಬೇಕು, ಏನೇನೋ ತಲೆ ನೆನೆ ಹಾಕೊಂಡ್ಬಿಟ್ಟಿರ್ತಾರೆ. ತಪ್ಪು. ಪಾಪ ಪುಣ್ಯಗಳ ವ್ಯವಸ್ಥೆ ಜನಗಳು ಕೊಡೋದಲ್ಲ, ಭಗವಂತ ಕೊಡೋದು. ಇವತ್ತು ಯಾರು ಮಾರ್ಕ್ಸನ್ನು ಯಾರ್ಯಾರು ಹಾಕೋದಿಲ್ಲ, ಸಂಬಂಧಪಟ್ಟ ಎಕ್ಸಾಮ್ ಇದ್ದಾರೆ ಹಾಕಿದರೆ ಮಾತ್ರ ಮಾರ್ಕ್ಸ್, ಅದು ಹುಡುಗರು ಹಾಕಿದರೆ ಮಾರ್ಕ್ಸ್ ಅಲ್ಲ. ಅದು ಇನ್ನು ಪೇಪರ್ ಹಾಳಾಗುತ್ತೆ ಅಷ್ಟೇ. ಯಾರು ಆನ್ಸರ್ ತಗೊಂಡು ಯಾರು ಕಿತ್ತುಬಿಟ್ಟು ಅದು ಇನ್ವ್ಯಾಲಿಡ್ ಪೇಪರ್ ಆಗಿಬಿಡುತ್ತೆ. ಸಂಬಂಧಪಟ್ಟವ್ರು ಮಾತ್ರ ನೋಡಬೇಕದು. ಇವತ್ತು ಪುಣ್ಯಪಾಪದ ವ್ಯವಸ್ಥೆಯ ತೀರ್ಮಾನ ಮಾಡೋದು ಭಗವಂತನಾದ್ದರಿಂದ ದೇವರು ಮೆಚ್ಚಾಗಿ ನಾವು ಕೆಲಸ ಮಾಡಬೇಕೆ ಹೊರತು ನಾವು ಯಾರೋ ಮೆಚ್ಚಾಗಿ ಮಾಡಬಾರದು. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡನ ಅಖಂಡ ಮಂಡನಂ. ಆ ದೃಷ್ಟಿಯಲ್ಲಿ ಅವನು ಮಾಡಿದ ಸೇವೆ, ರಾಜ ಯಜ್ಞ ಮಾಡಿದ್ದು ಜಗತ್ತಿಗೆ ಕಾಣಿಸ್ತು, ಸ್ವತಃ ರಾಜು ಯಜ್ಞ ಮಾಡಿದೆ ಅಂತಲೇ ತಿಳ್ಕೊಂಡ. ಆದರೆ ಹಿನ್ನೆಲೆ ಯಾರಿದ್ರು ಅಂತ ಗೊತ್ತಾಗಲೇ ಇಲ್ಲ. ದೇವತೆಗಳು ನೋಟಿಸ್ ಮಾಡಿದ ಅವನನ್ನ, ಯಜ್ಞ ಮಾಡಿದ ಪುಣ್ಯ ಇವನಿಗಿದೆ, ಆದರೆ ಮಾಡಿಸಿದ ಪುಣ್ಯ ಅವನಿಗಿದೆ. ಆದ್ದರಿಂದ ನಿನ್ನ ಪುಣ್ಯಕ್ಕಿಂತ ಅವನ ಪುಣ್ಯ ಜಾಸ್ತಿ ಆಯಿತು ಅಂತ ಮುಂದೆ ಹೋಗಿದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾವ್ದಾದ್ರು ಕಾರ್ಯ ನಡೆದಿದ್ದಾಗ ಯಾರು ಸಹಕಾರವನ್ನು ಕೊಡ್ತಾರೆ ಅವರ ಪುಣ್ಯ ಬೇಕಾದಷ್ಟು ಹೆಚ್ಚಾಗುತ್ತೆ. ಆ ಸಹಕಾರ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದಿದೆಯಲ್ಲ, ಸಾಮಾನ್ಯ ಕೆಲಸ ಅಲ್ಲ. ಕೆಲವರಂತೂ ಹಾಗಲ್ಲ, ಅಯ್ಯೋ ಅವ್ರು ಮಾಡ್ತಾರೆ ನಾವು ಮಾಡೋದಿಲ್ಲ ಅಂತ ಕೆಡಿಸಿಬಿಡ್ತಾರೆ. ಅದು ಬೇರೆ ಜೊತೆಗೆ ಅದಕ್ಕೆ ಹೇಳ್ತಾರೆ, ಅವರಿಗೆ ಬರೋ ಪಾಪ ಬಹಳ ದೊಡ್ಡ ಪಾಪ. ಯಜ್ಞ ಕೆಡಿಸೋ ಬುದ್ಧಿ ಎಲ್ಲ ರಾಕ್ಷಸರ ಬುದ್ಧಿ, ಆದ್ದರಿಂದ ಅವರಿಗೆ ಪುಣ್ಯ ಬರೋದಿಲ್ಲ. ತುಂಬ ಜನ ಇವತ್ತು ನೀವೇ ನೋಡಿಬೇಕಾದ್ರೆ ಸಿನಿಮಾಕ್ಕೆ ಹೋಗೋರಿಗೆ ಯಾರು ಅಡ್ಡಿ ಮಾಡೋದಿಲ್ಲ. ಯಾರ್ದು ಮನೆ ಬರ್ತಾರೆ ಗೆಸ್ಟ್ಗಳು, ಮನೆ ಬೀಗ ಹಾಕ್ತಿರ್ತಾರೆ, ಅಯ್ಯೋ ನಾವು ಸಿನಿಮಾಕ್ಕೆ ಹೋಗ್ತಿದ್ವಿ ಅಂದ್ರೆ ಹೌದಾ ನಡಿ ನಡಿ ಕಳಿಸಿಬಿಡ್ತಾರೆ. ಅಥವಾ ತಾವು ಜೊತೆಗೆ ಹೊರಟುಬಿಡ್ತಾರೆ ಹೊರತು ಬೇಡ ಅಂತ ಹೇಳೋದಿಲ್ಲ. ಉಪನ್ಯಾಸಕ್ಕೆ ಹೋಗ್ತೀವಿ ಅಂದರೆ ಅಯ್ಯೋ ಇದ್ದಿದ್ದೆ ಬಿಡಿ ಕೂತ್ಕೊಂಡು ಇದ್ದು ಕೂತ್ಕೊಂಡ್ಬಿಡ್ತಾರೆ, ಬೇಗ ಮತ್ತೆ ತೆಗಿತಾರೆ ಟಿ ವಿ ನೋಡಿದ್ರೆ ಎಲ್ಲ ಆಯ್ತದೆ ಕೂತು ಬಿಡ್ತಾರೆ. ಅಂದರೆ ತಮಾಷೆ, ಸಿನಿಮಾ ಕ್ಲಬ್ಗೆ ಹೋಗೋದನ್ನು ಬಿಡಿಸೋಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ. ಈ ಪ್ರವಚನ ದೇವಸ್ಥಾನಕ್ಕೆ ಹೋಗೋದನ್ನು ಕ್ಯಾನ್ಸಲ್ ಮಾಡಿಸ್ತಾರೆ. ಎಂಥ ಪಾಪ ಬರುತ್ತೆ ಯೋಚನೆ ಮಾಡಿ. ಎದ್ದು ಹೋಗೋದೇ ಅಪ್ರೂ, ಈ ಪ್ರಾಣಿ ಜನ್ಮದಲ್ಲಿ ಏನೋ ಪ್ಲಾನ್ ಮಾಡಿದ್ದ ಅದು ಹೋಯ್ತು, ಅಪರೂಪಕ್ಕೆ ಹೊರಟಿದ್ದ ನಿಂತೋಯ್ತದ. ಅದರ ಬದಲು ಅದು ಸಹಕಾರ ಕೊಡಬೇಕು ಅದಕ್ಕೆಲ್ಲ ಕೂಡ. ಎಷ್ಟೋ ಜನ ಆ ರೀತಿ ಮಾಡಿದರೆ ಭಾರಿ ಪುಣ್ಯ ಬರುತ್ತೆ. ಮನೆಯಲ್ಲಿ ತುಂಬ ಜನ ಕೆಲವರು ಇರ್ತಾರೆ, ಓಡಾಡಲಿಕ್ಕೆ ಆಗುತ್ತಿರೋದಿಲ್ಲ ಅವರಿಗೆ. ನನಗಂತೂ ಆಗ ನೀವಾದರೂ ಹೋಗಿ ಬನ್ನಿ ಅಂತ ಕಳಿಸ್ಕೊಡ್ತಾರೆ ಕೆಲವರು. ಎಷ್ಟು ಪುಣ್ಯ ಬರುತ್ತೆ ಕೇಳಿದ್ದಿವರು, ಕೇಳಿಸಿದ ಅನುಕೂಲ ಮಾಡಿಕೊಟ್ಟಿದ್ದ ಅವರು, ಅವ್ರ ಪುಣ್ಯ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಪುಣ್ಯ ಸಂಪಾದನೆಗೆ ಅನೇಕ ದಾರಿ ಇದೆ. ಪುಣ್ಯ ಸಂಪಾದನೆ ಆರ್ಟ್ ಅದು ಒಂದು. ಇವತ್ತು ಧನ ಸಂಪಾದನೆ ಹೇಗೆ ಆರ್ಟೋ, ಪುಣ್ಯ ಸಂಪಾದನೆ ಒಂದು ಕಲೆ. ಅಂಥ ಕಲೆಯನ್ನು ಅಳವಡಿಸಿಕೊಳ್ಬೇಕೆ ಹೊರತು ದ್ವೇಷ ಅಸೂಯೆಗಳಿಂದ ಇದನ್ನು ಕಳ್ಕೊಳ್ಳೋಕೆ ಹೋಗಬಾರದು. ಈ ಕಥೆಯೆಲ್ಲ ಕೇಳಿದಾಗ ನಮಗೊಂದು ಪ್ರಶ್ನೆ ಉತ್ತರ ಸಿಗುತ್ತಾಗ, ರಾಜಸೂಯಾಗ ಮಾಡಿದ್ದು ಧರ್ಮರಾಜ, ಪುಣ್ಯ ಯಾರಿಗೆ ಜಾಸ್ತಿ ಬಂತು ಅಂತ ಪ್ರಶ್ನೆ. ಈಗ ಹಸಿ ಮೇಲೆ ಕೂತಿದ್ದ ಆತ, ದೀಕ್ಷಿತನಾಗಿ ಕೂತಿದ್ದ ಆತ, ಪುಣ್ಯ ಹೆಚ್ಚು ಯಾರಿಗೆ ಬಂತು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಹೇಳಿದ ಈ ಕಥೆ ಅದಕ್ಕೆ ಅನ್ವಯ ಆಗುತ್ತೆ. ಈಗ ವಾಯುಸ್ಥಿತಿ ಕೇಳಿದವರಿಗೆ ಗೊತ್ತು, ನಿನ್ಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲವಖಭುಜಂ ತರ್ಪಯಾಮಾಸಿಥಾಸೌ ತಾವತ್ಯಾ ಯೋಜಿತೃಪ್ತ್ಯಾ ಕಿಬುವದ ಭಗವನ್ ರಾಜಸೂಯಾಶ್ವಮೇಧೆ. ಎಷ್ಟು ಅಪೂರ್ವ ಶ್ಲೋಕ ಅದು. ವಾಯುದೇವರೇ, ಎಂಥ ಸೇವೆ ಮಾಡಿದಿರಿ ನೀವು ಭೀಮಸೇನನಾಗಿ. ನೀ ಸಮಯದಲ್ಲಿ ನೀವು ಯುದ್ಧ ಮಾಡಿ ಜರಾಸಂಧನನ್ನು ಕೊಂದು ಹಾಕಿದಿರಿ, ಆತ ರಾಜಸೂಯಾಗವನ್ನು ಧರ್ಮರಾಜ ಮಾಡಿದ. ಇಲ್ಲಿ ಪುಣ್ಯ ಯಾರು ಜಾಸ್ತಿ ಅಂದರೆ, ರಾಜಸೂಯಾಗ ಮಾಡಿದ ಧರ್ಮರಾಜನ ಪುಣ್ಯಕ್ಕಿಂತ ರಾಜಸೂಯಾಗ ಮಾಡಿಸಿದ ಭೀಮಸೇನನ ಪುಣ್ಯ ಭಾರೀ ಜಾಸ್ತಿ ಆಗಿತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಜರಾಸಂಧ ಬದುಕಿರೋರು ರಾಜಸೂಯಾಗ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ರಾಜಸೂಯ ಮಧ್ಯತೆ ಜರಾಸುತೇಸು ಜೀವತಿ. ಧರ್ಮರಾಜ ರಾಜಸೂಯಾಗ ಮಾಡ್ತೀಯಾ, ಜರಾಸಂಧ ಬದುಕಿರೋವರು ರಾಜಸೂಯಾಗದ ಕನಸನ್ನು ಕಾಣಬೇಡ ಅಂತ ಕೃಷ್ಣ ಹೇಳಿಬಿಡ್ತಾನೆ. ಅವನು ಸಾಯಬೇಕು, ರಾಜ ಯಜ್ಞ ರಾಜಸೂಯಾಗ ಆಗಬೇಕು. ಧರ್ಮರಾಜನ ಗಾಬರಿ ಆಯಿತು. ನಿವರ್ತಿ ತಮ್ಮ ಮನಃಕ್ರತೋ ಹಿಂದೆ ಬಂದಿದೆ ಕೃಷ್ಣ, ಯಜ್ಞ ಕೈ ಮುಗಿತಾನೆ, ಯಜ್ಞ ಬೇಕಾಗಿಲ್ಲ, ಹಾಗಿದ್ರೆ ಅವನು ಕೊಲ್ಲಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ತಕ್ಷಣ ಭೀಮಸೇನ ಹೇಳ್ತಾರೆ, ಅಣ್ಣ ಏನು ಮಾತಾಡ್ತೀಯ, ಕೃಷ್ಣ ಹೇಳಿದ್ದು ಜರಾಸಂಧನ ಕೊಲ್ಲಕ್ಕಾಗೋದಿಲ್ಲ, ರಾಜಸೂಯಾಗ ಬಿಡಿ ಅಂತಲ್ಲ, ರಾಜಸೂಯಾಗ ಮಾಡಬೇಕಾದ್ರೆ ಜರಾಸಂಧನ ಕೊಲ್ಲಬೇಕು ಅಂತ ಅಷ್ಟೇ ಹೇಳಿದ್ದು. ಆಗೋದಿಲ್ಲ ಅಂತ ತಿಳ್ಕೊಳ್ತೀಯ. ನಿಜಾನುಭಾವ ವರ್ಜಿತಾ ಮಹಾಪ್ರಯರೇರನುಗ್ರಹೋಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಗುರುನ್ನತಿ. ಯಾರಿಗೆ ಸ್ವಂತ ಯೋಗ್ಯತೆ ಇಲ್ಲ, ದೇವರ ಅನುಗ್ರಹ ಇಲ್ಲ, ಮಹಾಪ್ರಯತ್ನ ಇಲ್ಲ, ಅಂಥವ್ರ ಕೈಲಿ ಕೆಲಸ ಆಗೋದಿಲ್ಲ. ನಮಗೇನಾಗಿದೆ, ಎಲ್ಲ ಇದೆ, ನಾನು ಕೊಳ್ತೇನೆ ಅವನನ್ನು ಅಂತ ಹೇಳಿದಾಗ ಮುಂದಿನದ ಇತಿಹಾಸ. ಕೃಷ್ಣ ಹೌದು ಅಂತ ಹೇಳುತ್ತಾನೆ, ಜರಾಸಂಧನನ್ನು ಬರೀ ಕೈಲಿ ಕೊಂದು ಹಾಕ್ತಾನೆ ಭೀಮಸೇನ. ಇವು ಹೆಚ್ಚಬೇಕಾದ್ರೆ ಬೇಕು ತರಕಾರಿ, ಹೆಚ್ಚಬೇಕಾದ್ರೆ ಎಷ್ಟೋ ಆಯುಧಗಳು ಬೇಕು, ಅನೇಕ ವೆರೈಟಿಗಳು ಬೇಕು. ಮತ್ತೆ ಕೆಲವರಿಗಂತೂ ಇಡ್ಲಿ ತಿನ್ನಕ್ಕೆ ಎಷ್ಟೋ ಉಪನ್ನಗಳು ಬೇಕು, ಬರೀಕಲ್ಲಿ ತಿಂದೇ ಗೊತ್ತಿರೋದಿಲ್ಲ. ಜರಾಸಂಧನಂಥ ಮಹಾಪಾಪಿಯನ್ನು ಬರೀ ಕೈಲಿ ಸೀಡಿ ಸೀಡಿ ಎಸಿಬೇಕಾದರೆ ಎಂಥ ಶಕ್ತಿ, ಎಂಥ ಸಾಮರ್ಥ್ಯ. ಆ ಯಾವಾಗ ಜರಾಸಂಧ ಸತ್ರ ರಹಸ್ಯವಾಗ ಗ್ಯಾರಂಟಿ ಐತೆ. ಮುಂದೆ ನಡೆದಿದ್ದು ಎಂಥ ದೊಡ್ಡ ಕೆಲಸ ಮಾಡಿದ್ದಾನೆ ಭೀಮಸೇನ. ಆದ್ದರಿಂದ ರಾಜಸೂಯಾಗ ಮಾಡಿದವರಿಗೆ ಏನು ಸಿಗಬೇಕು ಅಂತ ಹೇಳ್ತಾರೆ. ಯಾರು ರಾಜಸೂಯಾಗವನ್ನು ಸರಿಯಾಗಿ ಮಾಡ್ತಾರೋ ಅವರಿಗೆ ಬ್ರಹ್ಮ ಪದವಿ ಸಿಗುತ್ತೆ ಅಂತ ಹೇಳ್ತಾರೆ. ರಾಜಸೂಯಾಗವನ್ನು ಅಶ್ವಮೇಧವನ್ನು ಸರಿಯಾಗಿ 100 ಸರ್ತಿ ಮಾಡಿದರೆ ಇಂದ್ರ ಪದವಿ ಸಿಗುತ್ತೆ ಅವರಿಗೆ. 100 ಅಶ್ವಮೇಧಯಾಗವನ್ನು ಸರಿಯಾಗಿ ಮಾಡಿದರೆ ಇಂದ್ರ ಪದವಿ ಸಿಗುತ್ತೆ. ರಾಜಸೂಯಾಗವನ್ನು ಒಂದೇ ಸತ್ಯ ಸರಿಯಾಗಿ ಮಾಡಿದರೆ ಬ್ರಹ್ಮ ಪದವಿ ಸಿಗುತ್ತೆ. ಎಷ್ಟು ದೊಡ್ಡದು ರಾಜಸೂಯಾಗ. ಇಲ್ಲಿ ಯಾಗ ಮುಗೀತು, ಬ್ರಹ್ಮ ಪದವಿ ಸಿಕ್ಕಿದ್ದು ಯಾರಿಗೆ, ಧರ್ಮರಾಜನಿಗಲ್ಲ, ಭೀಮಸೇನಿಗೆ. ಹನುಮಂತನೇ ಭೀಮಸೇನ, ಹನುಮಂತ ರಾಮದೇವರ ಕೊಟ್ಟಾಗಿದೆ ಸಾಕ್ಷಾತ್ತಾಗಿ. ಸ್ವಯಂ ನವ ವ್ಯಾಕರಣಾರ್ಥ ವಿತ್ತ ಬ್ರಹ್ಮ ಭವಿಷ್ಯತ್ಯಪಿ ತತ್ಪ್ರಸಾದಾತ್. ಭಾವಿ ಬ್ರಹ್ಮ ಅಂದ್ರೆ ಹನುಮಂತ, ಆ ಹನುಮಂತನೇ ಭೀಮಸೇನ. ಅಲ್ಲಿ ನೋಡಿದರೆ ರಾಮದೇವರು ರೆಡಿಯಾಗಿದೆ, ರಾಜಸೂಯಾಗ ಮಾಡಿದವರಿಗೂ ಬರಬೇಕು, ಈಗ ಲೆಕ್ಕದಲ್ಲೂ ಬಂತು. ಬ್ರಹ್ಮಸೂತ್ರ ಭಾಷೆ ಬರೆದಿದ್ದಕ್ಕೂ ಬರಬೇಕು, ಅದು ಬಂತು. ಸೊ 3 ಪದ್ಮಗಳು ಬರಬೇಕು ಅವರಿಗೆ ಆ ಲೆಕ್ಕದೊಳಗೆ. ಇನ್ನೂ 1000 ಕೆಲಸ ಮಾಡಿದ್ದಾರೆ. ಮೇಲ್ನೋಟಕ್ಕೇನೆ ಅಂತ ಅಪೂರ್ವವಾದಂಥ ಸಿದ್ಧಿ ವಾಯುದೇವರದ್ದಾದ್ದರಿಂದ ಧರ್ಮರಾಜರ ಅಸೂಯಾಗಕ್ಕಿಂತ ಭೀಮಸೇನೆ ಬಾಳಿದ ಜರಾಸಂದ ವಧ ಮತರಾದ ಕಾರ್ಯಗಳು ಭಾರಿ ದೊಡ್ಡದು, ಆದ್ದರಿಂದ ಭೀಮಸೇನ ಪುಣ್ಯವೇ ಜಾಸ್ತಿ. ಇಲ್ಲಿ ಪಾಪ ಯಾರೇ ಜಾಸ್ತಿ ಅಂತ ಪಾಪ ಧರ್ಮರಾಜ ಕೇಳಿದ್ದು, ಪುಣ್ಯ ಯಾರೇ ಜಾಸ್ತಿ ಅಂತ ಅವರು ಉತ್ತರ ಕೊಟ್ಟಿತ್ತು. ಆದ್ದರಿಂದ ಪಾಪವನ್ನೇ ಮಾಡಲಿ, ಪಾಪದಲ್ಲೂ ಹಾಗೇನೆ. ಇವತ್ತು ಕೋರ್ಟ್ ಲೆಕ್ಕಾಚಾರ ಕೂಡ ಹಾಗೇನೆ, ಯಾವನೋ ಕೊಡೆಗಳಿಗೆ ಸಿಕ್ಕ ಕೊಲೆ ಆಗಿರುತ್ತೆ, ಕೊಡೆಗಳಿಗೆ ಸಿಕ್ಕಿಬಿಡ್ತಾರೆ, ಎಲ್ಲ ಎಂಕ್ವೈರಿ ನಡೆಯುತ್ತೆ. ಆಮೇಲೆ ಗೊತ್ತಾಗುತ್ತೆ ಅವನು ಯಾರು ಹೇಳಿದ್ದು ಕೊಂದ ಅಂತ ಗೊತ್ತಾಯಿತು, ಯಾರು ಹೇಳಿದ್ದು ಗೊತ್ತಾಯಿತು. ನಿಮ್ಗೆ ಆಶ್ಚರ್ಯ ಅಂದರೆ ಕೊಂದವನಿಗೆ ಕಡಿಮೆ ಶಿಕ್ಷೆ, ಕೊಲಿಸ್ತವನಿಗೆ ಜಾಸ್ತಿ ಶಿಕ್ಷೆ. ನಿಜವಾದ ಅಪರಾಧಿ ಕೊಲಿಸ್ತವನು, ಇವನಿಗೆ 3-4 ವರ್ಷ, ಅವ್ರಿಗೆ ಜೀವ ಶಿಕ್ಷೆ ಹೆಂಗೆ ಮಾಡ್ತಾರೆ ಅವರ. ಯಾಕೆಂದರೆ ಯಾರು ಮುಖ್ಯ ಪ್ರೇರಕ ಇದ್ದಾನಲ್ಲ ಅವನಿಗೆ ಹೆಚ್ಚು ಶಿಕ್ಷೆ ಬರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಪಾಪಗುಂಡದ ವ್ಯವಸ್ಥೆ ಬಹಳ ವಿಚಿತ್ರವಾದದ್ದು. ಅನೇಕರ ಪುಣ್ಯಕಟ್ಟುಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕಾದ್ರೆ ಈ ರೀತಿ ಯೋಚನೆ ಮಾಡಬೇಕಾದ್ರೆ ಮುಂದೆ ಬರೋ ಕಾರಣ ಇಲ್ಲ, ಅದಕ್ಕೆ ಏನು ಬರಬೇಕಾಗಿಲ್ಲ. ನಿಜವಾಗಲೂ ಕಾರ್ಯ ನಡೆದಾಗ ಎಲ್ಲಿ ಯಶಸ್ಸು ಸಿಗುತ್ತೋ ಅದು ಮಾಡಿದ್ರೆ ಆಯ್ತು. ನಮ್ಮ ಜನಕ್ಕೆ ಅದು ಅರ್ಥ ಆಗೋದಿಲ್ಲ, ಊಟಕ್ಕೆ ಹೋಗಿರ್ತಾರೆ, ಇವರು ಅಡುಗೆ ಮಾಡಿಸಿ ಏನು ಮಾಡಿಸಿರೋದಿಲ್ಲ, ಪುಣ್ಯಕಟ್ಟುಗಳಿಗೆ ಬರುತ್ತವ್ರೆ ಸರಿಯಾಗಿ ಬಡಿಸಕ್ಕೆ ನಿಂತರೂ ಸಾಕು, ಬೇಕಾಷ್ಟು ಪುಣ್ಯ ಬಂದ್ಬಿಡುತ್ತವ್ರು. ಎಲ್ಲ ಎಲೆ ಹಾಕೊಡ್ಕೊಂಡ್ರೆ ಬಳಸೋರು ಯಾರು ಇನ್ನದ್ದ ಪ್ರಶ್ನೆ ಬರುತ್ತೆ. ಹೀಗಾಗಿ ಅವು ಅಸ್ತವ್ಯಸ್ತವಾಗುತ್ತೆ ಕೆಲಸಗಳೆಲ್ಲ ಕೂಡ. ಇವನೇನು ದುಡ್ಡಿಲ್ಲ, ಕಾಸಿಲ್ಲ, ಏನೇ ಇಲ್ಲ ಹತ್ರ, ಪಾಪ ಒಳ್ಳೆ ಚಾನ್ಸ್ ಸಿಕ್ಕಿದೆ ಈಗ, ಒಳ್ಳೆ ಚಾನ್ಸ್ ಅದು. ಒಂದು ತುಂಬ ಜನ ಉಪಯೋಗ ಮಾಡ್ಕೊಳ್ಳೋದಿಲ್ಲ, ಈ ಥರ ಬಡಿಸಿದ್ರೆ ನಾನು ಆಳು ಅಂತ ತಿಳ್ಕೊಂಡ್ಬಿಡ್ತಾರೆ, ಆಮೇಲೆ ಕೂಲಿ ಅಂತ ತಿಳ್ಕೊಂಡು ಸ್ಟೇಟಸ್ ಏನು, ಬಂದಿರೋದೇ ಊಟಕ್ಕೆ, ಸ್ಟೇಟಸ್ ಏನು ಬಂತು ಈ ಮಧ್ಯೆ ಅವನಿಗೆ, ಏನೋ ಯೋಚನೆ ಮಾಡ್ತಾನೆ, ತನ್ನ ಪುಣ್ಯ ಕಳ್ಕೊಂಡ್ಬಿಡ್ತಾನೆ. ನಿಜವಾಗಿ ಹೋಗಿ ಕೆಲವು ಸುಮ್ಮನೆ ನೆಟ್ಟಿಗೆ ಊಟ ಮಾಡ್ಕೊಂಡು ಹೋದ್ರು ಪುಣ್ಯ, ಎರಡಲ್ಲಿ ಎಕ್ಸ್ಟ್ರಾ ಹಿಡಿತಾರೆ ಯಾರು ಬರ್ತಾರೆ ಅಂತ, ತಾನು ಪಕ್ಕದಲ್ಲಿ ಹಾಚಿಬಿಟ್ಟಿರ್ತಾರೆ, ಇನ್ನೊಬ್ರು ಇಲ್ಲ ಇಲ್ಲ ಅಂತ ಕಲಿಸ್ತಾರೆ. ತನ್ನ ಮನೆ ಕೂಡ ಅಲ್ಲ, ಕಂಡವ್ರ ಮನೆ, ಯಾವುದೋ ಮಠ, ಅಲ್ಲೂ ತನ್ನ ದರ್ಬಾರು, ಅಲ್ಲಿ ಒಂದು ಹಾಸೋದು ಲೋಟ ತಮಗೆ ಇಡೋದು ಏನೋ ಮಾಡ್ತಿರ್ತಾನೆ, ಅದೆಲ್ಲ ಮಾಡಿ ಇದೊಬ್ಬರಿಗೆ ಕೂಡಿಬೇರಿ ಅಂತ ಕುಡಿಸಿದ್ರೆ ಅನ್ನ ಪುಣ್ಯ ಕಟ್ಟಿಕೊಳ್ಳೋದಕ್ಕೆ ನಾವು ಶ್ರೀಮಂತರೇ ಆಗಬೇಕಾಗಿಲ್ಲ, ಕೋಟ್ಯಾಧೀಶರೇ ಆಗಬೇಕಾಗಿಲ್ಲ, ನಾವು ಸ್ವರ್ಗಲೋಕದಲ್ಲಿ ಇರಬೇಕಾಗಿಲ್ಲ. ನಿತ್ಯ ಜೀವನದಲ್ಲೇ ಪುಣ್ಯ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ನಿತ್ಯ ಜೀವನದಲ್ಲಿ ದೇವರ ಅವಕಾಶ ಸಾಕಷ್ಟು ನಮಗೆ ಕೊಡ್ತಾನೆ, ಎಲ್ಲ ಕಳ್ಕೊತ ಕಳ್ಕೊತ ಹೋಗ್ತೀವಿ ಅಂತ ಹೇಳ್ತಾರೆ. ಅದನ್ನು ಮರ್ತು ಬಿಡ್ತೇವೆ. ನಿಧಿಯ ಮೇಲಿದ್ದು ನಿಧಿಯ ನರಿಯದಂತೆ ದಾಸರ ಹೇಳ್ತಾರೆ. ನಿಧಿ ಹುಡ್ಕೊಂಡು ಹೊರಟಿದ್ದಾನೆ ಪಾಪಿಷ್ಟ, ಕೆಳಗೆ ನಿಧಿ ಇದೆ, ನಿಂತ ಜಾಗದಲ್ಲೇ ನಿಧಿ ಇದೆ, ಎಲ್ಲೋ ನಿಧಿ ಅಂತ ಆಕಾಶ ನೋಡ್ತಾ ಕೂತಿದ್ದಾನೆ. ಈ ಸಾರಂಗ ಅಂತ ಒಂದು ಪಕ್ಷಿ ಇರುತ್ತಂತೆ, ಚಾತಕ, ಬಾಯಾರಿಕೆ ಅಂತ ಒದ್ದಾಡುತ್ತಂತೆ, ಗಂಗಾ ನದಿ ತೀರದಲ್ಲಿ ನಿಂತ್ಕೊಂಡು ಮಧ್ಯೆ, ಪಕ್ಕದಲ್ಲಿ ಗಂಗಾ ನದಿ ಮೇಲೆ ನೋಡ್ತಾ ಕೊಡುತ್ತಂತ, ಅಯ್ಯೋ ನೀರಿಲ್ಲ ನೀರಿಲ್ಲ ಅಂತೇಳಿ. ಅಂದ್ರೆ ಪಕ್ಕದಲ್ಲಿ ನೀರಿರೋದು ಗೊತ್ತಿಲ್ಲವಲ್ಲ, ಎಷ್ಟು ಮೂರ್ಖ ಪ್ರಾಣಿ ಅದು. ಆ ರೀತಿಯಲ್ಲಿ ಮನುಷ್ಯ ಪುಣ್ಯದ ಅವಕಾಶವನ್ನು ಪಡಿಬೇಕು ಅಂತಿದ್ರೆ ನಿಜವಾದ ಅರ್ಥದಲ್ಲಿ ಒಳ್ಳೆಯದೇ ಅವಕಾಶ ನಮಗೆ ದೇವರು 1000 ಬಾರಿ ಕೊಡ್ತಾನೆ. ನಿಜವಾದ ಅರ್ಥದಲ್ಲಿ ಪುಣ್ಯಪಾಪಗಳ ವ್ಯವಸ್ಥೆ ಭಗವಂತ ಮಾಡಿದ್ದಾದ್ದರಿಂದ ಅವನು ಹೇಳಿದ ರೀತಿಯಲ್ಲೇ ಮಾಡಬೇಕು. ಆಚಾರ ನಿರ್ಣಯ ಕೊಟ್ಟು ಬಿಡ್ತಾರೆ. ಅಸಾಧಾರಣ ಹೇತುರ್ಯ ಕರ್ಮಣೋ ಯಶ್ಯ ಚೇತನ ಸೈವ ತತ್ಪಲಂ ಪೂರ್ಣಂ ಆಪ್ನೋತಿ ಅನ್ಯ ಅಲ್ಪಮಿತಿ ಸ್ಮೃತಿ. ಅಂದರೆ ಒಂದು ಕೆಲಸ ಆಗಬೇಕಾದ್ರೆ ಕೆಲಸ ಮಾಡಿದವನು ಮುಖ್ಯ ಅಲ್ಲ, ಕೆಲಸ ಯಾರಿಂದ ಆಯಿತು ಅನ್ನೋದು ಭಾರಿ ಮುಖ್ಯ ಅಂತ ಹೇಳ್ತಾರೆ. ಕೆಲಸ ಯಾರಿಂದ ಆಯಿತು ಅನ್ನೋದ್ರ ಮೇಲೆ ಪುಣ್ಯ ಸಿಗುತ್ತೆ ಹೊರತು ಕೆಲಸ ಯಾರು ಮಾಡಿದ್ರು ಅಂತ ಸಿಗೋದಿಲ್ಲ. ಮಧ್ವಾಚಾರ್ಯ ಕೊಟ್ಟ ದೊಡ್ಡ ನಿರ್ಣಯ ಇದು, ಒಂದು ಮಹಾಭಾರತ ತಾತ್ಪರ್ಯ ಆಚಾರ್ಯರ ಮಾತಿತ್ತು. ಅಸಾಧಾರಣ ಹೇತುರ್ಯ ಕರ್ಮಣೋ ಯಶ್ಯ ಚೇತನ. ಮನೆಯಲ್ಲಿ ಸಂಧ್ಯಾನ ಯಾರೋ ಬೇರೆ ಬಂದಿದ್ದಾರೆ ಪಾಪ, ಸಂಧ್ಯಾನ್ಯ ಮಾಡಬೇಕು ಅವರೀಗ, ನಾ ಏನ್ ಮಾಡಬೇಕೀಗ? ಸಂಧ್ಯಾನ ಪಾತ್ರೆ ಕೊಟ್ಟುಬಿಡಿ, ಸಂಧ್ಯಾನ್ಯ ಮಾಡ್ತಾನೆ, ನೀರು ಕೊಡ್ತೀರಿ, ಪುಣ್ಯ ನೋಡಿ ಯಾರಿಗೆ ಬಂತೀಗ? ಸಂಧ್ಯಾನ್ಯ ಮಾಡಿದ್ದು ಅವನು ಅನುಕೂಲ ಮಾಡಿಕೊಟ್ಟಿದ್ದು ಇವರು, ಎಷ್ಟು ಸುಲಭ ಈಗ. ಇವರು ಹಾಗಲ್ಲ, ಇರೋರು ಮುಚ್ಚಿಟ್ಬಿಡ್ತಾರೆ, ಏನಿಲ್ಲಾರು ತಗೊಳ್ಳಿ ಅಂತ, 2 ಪಾತ್ರ ತಾನೇ ಎಕ್ಸ್ಟ್ರಾ ಉಪಯೋಗಿಸ್ತಾನೆ ಕೆಲವು ಸಲ, 2 ಖಾಲಿ ಇದ್ರೆ ನನಗೆ ಬೇಕಂತ ಇಟ್ಕೊಂಡ್ಬಿಡ್ತಾನೆ. ಸಂಧ್ಯಾನ್ಯ ಮಾಡೋಕ್ಕಾಗೋದಿಲ್ಲ, ಖುಷಿ ಅವನಿಗೆ, ಹಬ್ಬ ನಾ ಸಂಧ್ಯಾನ ತಪ್ಪಿಸಿಬಿಟ್ಟೆ ಅಂತ ಹೇಳಿಬಿಟ್ಟು. ಎಷ್ಟು ತಪ್ಪಿದ ಒಂದು, ತಾನು ತಾನೇ ಕಡಿಮೆ ಮಾಡಿಕೊಂಡು, ಏನು ತಪ್ಪಲ್ಲ, ಸಂಧ್ಯಾನ್ಯ ಕಡಿಮೆ ಮಾಡಬಾರ್ದು, ಪಾತ್ರ ಕಡಿಮೆ ಮಾಡಿಕೊಂಡ್ರೆ ಸರಿ, ತಾನು ಹಂಚಿಕೊಂಡ್ರೆ ಎಷ್ಟು ಸುಲಭ ಆಗುತ್ತೆ. ಅಂದರೆ ನಿತ್ಯ ಜೀವನದಲ್ಲಿ ಪುಣ್ಯವನ್ನು ಸಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಾಮಾನ್ಯವಾದದ್ದಲ್ಲ. ಭಗವಂತ ಅವಕಾಶ ಕೊಟ್ಟು ತೋರಿಸ್ತಾನಂತೆ. ವಿದ್ಯಾರ್ಥಿಗೆ ಪಾಠ ಹೇಳಿಕೊಟ್ಟು, ಕ್ಲಾಸ್ ಕಂಡಕ್ಟ್ ಮಾಡಿ, ಪ್ರಾಕ್ಟಿಕಲ್ಸ್ ಮಾಡಿ, ಎಲ್ಲ ಮಾಡಿ, ಪರೀಕ್ಷೆಗೆ ಕೂಡಿಸಿ ಎಲ್ಲ ಕೊಟ್ಟು ಬರೆಯೋ ಅಂದರೆ ಕಾಪಿ ಹೊಡಿತಾ ಕೂತ್ರೆ ಏನು ಮಾಡಬೇಕು ಅವನನ್ನು? ಅದು ಆಕಾಶ ಹೊಡಿತಾ ಕೂತ್ರೆ ಆ ಯುದ್ಧಕ್ಕಿದ್ದಾಗೇನೆ ಕೇಳಿಲ್ಲ, ಟ್ರೈನಿಂಗ್ ಕೊಟ್ಟು ಪಾಠ ಮಾಡಿ ಬರೆಸಿ ಟೆಸ್ಟ್ಗಳು ಮಾಡಿ ಎಲ್ಲ ಮಾಡಿ ಅವನು ಫೇಲ್ ಆದರೆ ಅವನು ಹೇಗೆ ಮೂರ್ಖ ಅಂತ ಅನ್ನಿಸ್ತಾನೋ? ದೇವರು ಕೊಟ್ಟ ಅವಕಾಶ ಎಲ್ಲ ಕಳ್ಕೊಂಡು ಬಿಟ್ರೆ ಎಂದೂ ಸಿದ್ಧಿದಾರಿ ನಮಗೆ ಬರೋದಿಲ್ಲ. ಧರ್ಮರಾಜ ಅಂಬರೀಷನಂಥ ವಿಶ್ವವಿಖ್ಯಾತಿಯ ರಾಜನನ್ನ ಆತನ ಸೇನಾಧಿಪತಿ ತಾನು ಮಾಡಿದ ಸೇವೆಯ ಫಲದಿಂದ ಮೀರಿಸ್ತಾ ಇದ್ದ ಮೇಲೆ ಇವತ್ತು ನಾವು ಪುಣ್ಯ ಕಾರ್ಯಕ್ಕೆ ಅತ್ಯಂತ ಹೆಚ್ಚಿನ ನೆರವನ್ನು ಕೊಡತಕ್ಕಂಥ ಅಭ್ಯಾಸ ಮಾಡಿಕೊಂಡ್ರೆ ವ್ಯವಸ್ಥೆಯಾಯಿತು ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಅನೇಕ ಅಂಶಗಳನ್ನು ಹೇಳುತ್ತಾ, ಮಾಂಧಾತ ರಾಜ ಅಂತ ಒಬ್ಬ ರಾಜ, ನಿನ್ನೆ ಮುಚುಕುಂದರಾಜನ ಕಥೆ ಕೇಳಿದ್ದೇವೆ. ಆ ಮುಚುಕುಂದರಾಜನ ಅಪ್ಪನೇ ಮಾಂಧಾತ ರಾಜ. ಆ ಮಾಂಧಾತ ರಾಜ ಒಂದು ಯಜ್ಞ ಮಾಡಿ ಶುರು ಮಾಡಿಬಿಡ್ತಾನೆ, ದೊಡ್ಡ ಯಜ್ಞ ಮಾಡ್ತಾನೆ, ಬಹಳ ಅಪೂರ್ವವಾದಂಥ ಯಜ್ಞ. ಆ ಕಾಲಕ್ಕೆ ಜನಗಳಿಗೆ ತೃಪ್ತಿಯ ಒಂದು ಮಹಾಪ್ರಭಾ ಹರಿಸಿಬಿಡುತ್ತೆ. ಯಜ್ಞಯಾಗಗಳ ಉಪಯೋಗ ಏನು ಗೊತ್ತಾ? ನಮ್ಮ ಜನ ಬೈತಾರೆ ಸಾಮಾನ್ಯವಾಗಿ, ಯಜ್ಞಾಗ ಮಾಡಿ ಹಾಳು ಮಾಡ್ತಾರೆ, ತುಪ್ಪ ಚೆಲ್ತಾರೆ, ಅದು ಮಾಡ್ತಾರೆ, ಪಾಷ್ಟ ತೊಡ್ತಾರೆ, ಬುದ್ಧಿ ಇಲ್ಲ ಅಂಥೇಳಿ ಜನ ಇಷ್ಟೇ ಮಾಡೋದು ಜನಕ್ಕೆ ಹಾಗನಿಸುತ್ತೆ. ಪ್ರತಿಯೊಂದು ಯಜ್ಞಯಾಗದಲ್ಲಿ ದೇವತೆಗಳಿಗೆ ಹವಿಸಿಕೊಡೋದು ಎಷ್ಟು ಮುಖ್ಯನೋ ಆಚಾರ್ಯರು ತಂತ್ರಸಾರದಲ್ಲಿ ಬರೀತಾರೆ. ಜಗತ್ತಿನ ಎಲ್ಲರಿಗೂ ಅನ್ನ ನೀರು ಕೊಡೋದು ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಜಾತಿ ಪಂಗಡವನ್ನು ಮೀರಿ ಬರ್ತಕ್ಕಂಥ ಉತ್ಸವದಲ್ಲಿ ಪಾಲ್ಗೊಳ್ಳತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಅನ್ನ ಆಹಾರ ತಲುಪಿಸಲೇಬೇಕು ಎಂಬುದು ಆಚಾರ್ಯರ ಸಿದ್ಧಾಂತ. ಆ ಶ್ವಭ್ಯ ಆ ಶ್ವಪಾಕೇಭ್ಯ ದದ್ಯಾದನ್ನಂ ನಿರಂತರಂ, ನರಿ ನಾಯಿಗಳವರೆಗೆ ಮನುಷ್ಯರಲ್ಲಿ ಹಿಡಿದು ಮನುಷ್ಯ ಎಲ್ಲರಿಗೂ ಅನ್ನ ಸಿಗಬೇಕು. ಆ ರೀತಿ ಮಾಡಿದರೆ ಮಾತ್ರ ಯಜ್ಞಯಾಗಗಳು ಸಾರ್ಥಕ ಇಲ್ಲದೂ ಸಾರ್ಥಕ ಅಲ್ಲ. ಮತ್ತು ಯಜ್ಞಯಾಗ ಮಾಡ್ತಾರೆ ಅಂದರೆ ಎಲ್ಲರೂ ಯಾಕೆ ಸಂಭ್ರಮ ಪಡ್ತಾರೆ ಗೊತ್ತು, ಎಲ್ಲರಿಗೂ ತಮ್ಮ ಡ್ಯೂ ಸಿಗುತ್ತೆ, ತಮಗೇನು ಬೇಕು ಅಂತಲೂ ಸಿಕ್ಕಿಬಿಡಬೇಕು. ಮುಂದೆ ಪಾಂಡವರ ಯಜ್ಞವನ್ನು ಕೇಳುತ್ತೇವೆ, ಎಂಥ ಯಜ್ಞ ಮಾಡಿದ್ರು ಅಂತ ವರ್ಣನೆ ಮಾಡ್ತಾರೆ. ಅಂದಮೇಲೆ ಅದು ಯಾರು ಕೂಡ ಬೈಲಕ್ಕೆ ಸಾಧ್ಯ ಇಲ್ಲ. ಅದನ್ನು ಇವತ್ತು ಯಾತಕ್ಕೆ ಬೈತಾರೆ ಅಂದರೆ ಹೆಸರು ಖರ್ಚು ಮಾಡಿ ಇವರು ಏನು ಕೊಡದೆ ಹೋಗ್ತಾರಲ್ಲ ಸಮಾಜಕ್ಕೆ, ಅದು ವೇಸ್ಟ್ ಅಂತ ಕರೀತಾರೆ. ವೇಸ್ಟ್ ಆಗೋದು ಅವಾಗ, ಇಲ್ಲದೆ ಹೋದ್ರೆ ವೇಸ್ಟ್ ಅಂತ ಯಾರೂ ಕರೆಯೋದಿಲ್ಲ. ನಿಜವಾದ ಅರ್ಥದಲ್ಲಿ ಸಾರ್ಥಕವಾದ ಕೆಲಸವನ್ನು ಮಾಡಬೇಕು. ಮಾಂಧಾತರಾಜ ಹಾಗೆ ಮಾಡಿದ. ಯಜ್ಞದ ಒಂದು ಪೂರ್ಣಾಹುತಿಯ ಸಮಯ ಬಂತು. ಪರಮಾತ್ಮ ನೋಡಿದ, ಅಲ್ಲಿಗೆ ತಾನು ಬಂದಂತೆ, ಯಜ್ಞ ಮಂಟಪಕ್ಕೆ ತಾನೇ ಬಂದುಬಿಟ್ಟನಂತೆ. ಇಂದ್ರದೇವರ ವೇಷದಲ್ಲಿ ಬಂದಂತೆ, ತಾನು ನಿಜ ರೂಪದಲ್ಲಿ ಬರಲಿಲ್ಲ, ಇಂದ್ರದೇವರ ವೇಷದಲ್ಲಿ ಬಂದನಂತೆ. ಪಾಂಧಾರ ತಾನು ನೋಡಿದ ಭಾರಿ ಖುಷಿಯಾಗೋಯ್ತು. ಸಾಷ್ಟಾಗ ನಮಸ್ಕಾರ ಮಾಡಿದ, ಏನು ಕೊಂಡಾಡಿದ್ದೆ ಕೊಂಡಾಡಿದ್ದೆ ದೇವರನ್ನ. ದೇವರು ಕೇಳ್ತಾನೆ, ಏನು ಮಾಂಧಾತಾರ ನಿನಗೆ ಏನು ಬೇಕು ಅಂತ ಕೇಳಿದನಂತೆ. ಆ ಹೇಳ್ತಾನೆ, ನಾನು ನಾರಾಯಣ ನೋಡಬೇಕು, ಬಂದಿರೋದೆ ನಾರಾಯಣ, ನಾನು ನಾರಾಯಣ ನೋಡಬೇಕು ಅಂತ ಕೇಳ್ತಾನೆ. ನಾರಾಯಣ ಯಾಕೆ ನೋಡಬೇಕು ನೀನು ಅಂತ ಕೇಳುತ್ತೆ. ನಾರಾಯಣ ಯಾಕೆ ನೋಡಬೇಕು ನೀನು? ಅವಾಗ ಆತ, ಇಲ್ಲ ದೇವರು ಭಾರಿ ದೊಡ್ಡವನಂತೆ ನೋಡಬೇಕು. ಹಾಗೆ ಸಾವಿರ ಹೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ನೋಡು ಮಾಂಧಾತ ರಾಜ, ದೇವರು ನೋಡಬೇಕು ಅಂತ ಇಟ್ಕೊಳ್ಳೋಕೆ ಹೋಗಬೇಡ, ದೇವ್ರ ಮೆಚ್ಚ ಕೆಲಸವನ್ನು ಮಾಡಬೇಕು. ದೇವರು ಇದ್ದಲ್ಲೇ ಬರ್ತಾನೆ ಅಂತ ಹೇಳಿದ್ರೆ, ದೇವರು ನೋಡಬೇಕು ಅನ್ನೋ ಗುರಿಗಿಂತ ದೊಡ್ಡದು ದೇವರು ಏನು ಮೆಚ್ಚುತ್ತಾನೆ ಅಂತ ಯೋಚನೆ ಮಾಡಬೇಕು. ನೀನೇನು ಮಾಡ್ತಾ ಇದ್ದೀಯ, ರಾಜ್ಯ ಚೆನ್ನಾಗಿ ಆಡ್ತಾ ಇದ್ದೀಯ, ಓ ಚೆನ್ನಾಗಿ ಆಡ್ತಾ ಇದ್ದೇನೆ, ಸತ್ಯ ಸತ್ಯಸಂಧನಾಗಿದ್ದೇನೆ, ಪ್ರಜೆಗಳನ್ನು ಹಾಗೆ ಇರೋ ಮಾಡಿದ್ದೇನೆ, ದೊಡ್ಡವನ ಜವಾಬ್ದಾರಿ ತಾನು ಮಾಡಿದರೆ ಸಾವಿರ ಉದ್ಯೋಗದಲ್ಲಿ ಮಾಡಿಸ್ಬೇಕದನ್ನು, ಅವಾಗ ದೊಡ್ಡವನಾಗ್ತಾನೆ. ಇವಾಗ ತನ್ಪಾಡಿ ತಾನು ಬೆಸ್ಟ್ ಪಾಠ ಮಾಡ್ಕೊಂಡ್ಬಿಟ್ಟು ಪ್ರಿನ್ಸಿಪಾಲ್ ಪಾಠ ಮಾಡ್ಕೊಂಡವ್ರು ಸಾವಿರ ಉದ್ಯೋಗರೆಲ್ಲ ಪಾಠ ಮಾಡ್ತಾರಲ್ಲ ನೋಡ್ಬೇಕು ಅವರನ್ನು. ಇಲ್ಲಿ ಇವನ್ ಜವಾಬ್ದಾರನಾಗ್ತಾನೆ. ರಾಜ ಅಂದ್ರೆ ಹಾಗೆ ತಾನು ಮಾಡಬೇಕು, ಎಲ್ಲರ ಕೈಯಲ್ಲಿ ಮಾಡಿಸ್ಬೇಕು. ಅದನ್ನು ಮಾಡ್ತಾ ಇದ್ದೇನೆ ನಾನು, ಸತ್ಯಸಂಧ ಜನಗಳೆಲ್ಲ ಸತ್ಯಸಂಧರಾಗಿರೋ ಮಾಡಿದ್ದೇನೆ ನಾನು. ನಾನು ಧರ್ಮಿಷ್ಠ ಜನಗಳೆಲ್ಲ ಧರ್ಮಿಷ್ಠರಾಗಿ ಮಾಡಿದ್ದೇನೆ ನಾನು, ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಆಗ ಪರಮಾತ್ಮ ನೋಡು, ಅಲ್ಲಿ ಯಶಸ್ಸನ್ನು ಕಾಣಬೇಕು ನೀನು. ಆ ರೀತಿ ಮಾಡಿದರೆ ಭಗವಂತ ಇದ್ದಲ್ಲಿಗೆ ಬರ್ತಾನೆ. ದೇವ್ರನ್ನ ಕಾಣಲಿಕ್ಕೆ ಅಂತ ಗುರಿ ಇಟ್ಕೊಳ್ಳೋಕೆ ಹೋಗಬೇಡ, ದೇವ್ರ ಮೆಚ್ಚೋ ಕೆಲಸ ಮಾಡೋಣ ಅಂತ ಯೋಚನೆ ಮಾಡು. ಇವತ್ತು ತುಂಬ ಜನ ಇರ್ತಾರೆ, ವಿದ್ಯಾರ್ಥಿ ಇರ್ತಾರೆ, ಯೂನಿವರ್ಸಿಟಿ ಓದ್ತಾನೆ, ವಿಷಯ ನೋಡ್ಬೇಕು, ವಿಷಯ ನೋಡ್ಬೇಕು, ವಿಷಯ ಯಾಕೆ ನೋಡ್ಬೇಕು? ಈ ಮಧ್ಯೆ ಅವನು ರ್ಯಾಂಕ್ ತೊಗೊಂಡ್ರೆ ಅವನೇ ಕೆಲಸ ಮಾಡ್ತಾನೆ. ಇವನು ಬೇಡಾದ್ರೂ ಬಿಡೋದಿಲ್ಲ. ಯಾತಕ್ಕೆ? ಅವನು ನೋಡೋ ಹಾಗೆ ನಾವು ಬದುಕಬೇಕೇ ಹೊರತು ಬರೀ ಮೆಕ್ಯಾನಿಕಲಿ ನೋಡೋ ಹಾಗೆ ಆಗಬಾರದು. ಅದಕ್ಕೆ ಆಚಾರ ಹೇಳ್ತಾರೆ, ಸುಮ್ಮನೆ ದೇವ್ರು ನೋಡಿದ್ರೆ ಮೋಕ್ಷ ಇಲ್ಲ ಅಂತ ಹೇಳಿಬಿಡ್ತಾರೆ. ಸುಮ್ಮನೆ ದೇವ್ರು ನೋಡಿದ್ರೆ ಮೋಕ್ಷ ಇಲ್ಲ, ಸಾಧನೆ ಮಾಡಿ ದೇವ್ರು ನೋಡಿದ್ರೆ ಮೋಕ್ಷ ಸಿಗುತ್ತೆ. ಬಿಂಬರೂಪಿ ಆದ ಪರಮಾತ್ಮನ ನೋಡಿದ್ರೆ ಮೋಕ್ಷ ಸಿಗುತ್ತೆ ಹೊರತು ಸುಮ್ಮನೆ ದೇವರು ನೋಡಿದ್ರೆ ಎಂದೂ ಮೋಕ್ಷ ಸಿಗೋದಿಲ್ಲ. ಇದೆಷ್ಟು ಪ್ರಾಕ್ಟಿಕಲ್ ಆಗಿ ಭಗವಂತ ಹೇಳ್ತಾರೆ. ಬಂದಿರೋದು ತಾನೇ, ದರ್ಶನ ಕೊಡ್ತಿರೋದು ತಾನೇ, ಆದರೆ ಜಗತ್ತಿಗೆ ಹೇಳಿಕೊಡ್ತಾನೆ. ಯಾಂತ್ರಿಕವಾಗಿ ದೇವರನ್ನು ಕಾಣ ಯೋಚನೆ ಮಾಡಬೇಡಿ, ದೇವರು ಮೆಚ್ಚೋ ರೀತಿಯಲ್ಲಿ ಮಾಡಿ. ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಚತೆ. ದೇವರ ಅನುಗ್ರಹ ಬೇಕು ಅಂತ ಇಷ್ಟಪಡಬೇಕೇ ಹೊರತು ದೇವರ ರೂಪವನ್ನು ಎಲ್ಲೋ ಕಾಣ್ತೇವೆ ಅಂತ ಯೋಚನೆ ಮಾಡಬೇಕು. ಅಕಸ್ಮಾತ್ ಕಂಡ್ರೆ ತೊಂದರೆ ಇಲ್ಲ, ಆದರೆ ಬಿಂಬರೂಪವನ್ನು ಕಾಣ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಯಾಂತ್ರಿಕವಾದ ದರ್ಶನಾದಿಗಳಿಗೆ ಮಹತ್ವ ಕೊಡಬಾರದು. ಇನ್ನು ನಮ್ಮ ಜನ ಎಲ್ಲಿ ಸೋಲ್ತಾರೆ ಎಂಬುದನ್ನು ಮಹಾಭಾರತ ಒತ್ತಿ ಒತ್ತಿ ಹೇಳುತ್ತೆ. ತುಂಬ ಜನ ಯಾಂತ್ರಿಕವಾದ ಉದ್ದೇಶ ಇಟ್ಕೊಂಡಿರೋ ಜನಗಳೇ ಜಾಸ್ತಿ. ಇವತ್ತು ರಾಯರು ನೋಡಬೇಕು, ಪ್ರದಕ್ಷಿಣೆ ಹಾಕಬೇಕು. ಸರಿ, ರಾಯರು ನೋಡು, ಪ್ರದಕ್ಷಿಣೆ ಮಾಡು, ಆದರೆ ರಾಯರ ಆದರ್ಶ ಏನು ಗೊತ್ತಾ ನಿಮಗೆ? ಕೊನೆ ಪಕ್ಷ ರಾಯರು ಬಹಳ ಸಂತೋಷಪಟ್ಟು ಪ್ರದಕ್ಷಿಣೆ ಹಾಕಿದ್ರಲ್ಲ, ನಮಸ್ಕಾರ ಮಾಡಿದ್ರಲ್ಲ, ಹಸ್ತೋದಕ ಮಾಡಿದರೂ ಅಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ, ಅವರ ಆದರ್ಶ ಸತ್ಯಂವದ ಧರ್ಮಂಚರ. ಅದನ್ನು ಮಾಡಿ, ಮನೆಯೇ ಮಂತ್ರಾಲಯ, ಇದ್ದಲ್ಲೇ ಮಂತ್ರಾಲಯ ಆಗ. ಇಲ್ಲರ ಮಂತ್ರಾಲಯ ಮಂತ್ರಾಲಯ ಅಲ್ಲ, ಅಲ್ಲಿ ಹೋಗಿದ್ದಾನೆ ಯಾರದೋ ಮನೆ ಮುರಿಲಿಕ್ಕೆ ಅಂತ ಪ್ಲಾನ್ ಮಾಡಿದ್ದಾನೆ. ಹಿಂದೆ ಹೇಳಿದ್ದೆ, ಹೋದಾಗ ಯಾವುದೋ ಊರಿಗೆ ಹೋದಾಗ ಒಬ್ಬ ಹೆಂಗಸು ಶ್ರದ್ಧೆಯಿಂದ ಸೇವೆ ಮಾಡ್ತಾ ಇದ್ದಾಳೆ. ವಾರ ಸಂಕಲ್ಪ ಅಂತ ಸೇವೆ ಮಾಡಿ ನಮಸ್ಕಾರ ಹಾಕಿದ್ದು ಹಾಕಿದ್ದು ಹಾಕಿದ್ದೇನೇನೆ. ಆಗ ಆಶ್ಚರ್ಯ ಆಯಿತು, ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದೀಕೆ ಅಂತ ನೋಡಿದರೆ ಮ್ಯಾನೇಜರ್ ಬಂದು ಹೇಳಿದರು, ಆಚಾರ್ಯ ಯಾಕೆ ಗೊತ್ತಾ ಸೇವೆ ಮಾಡ್ತಿರೋದು ಈಕೆ ಅಂತ ಹೇಳಿದರು. ಸೇವೆ ಯಾಕೆ ಗೊತ್ತೇನು ಮಾಡ್ತಿರೋದು? ಸ್ವಾಮಿ ರಾಯರೇ, ನಮ್ಮ ಗಂಡ ಯಾರದೋ ಮಾತು ಕೇಳಿಬಿಟ್ಟು ತುಳಸಿ ಬಾಲೆ ಹಾಕೊಂಡ್ಬಿಟ್ಟಿದ್ದಾನೆ, ಹೇಗಾದರೂ ತೆಗೆಸಿ ನೋಡಿ. ಎಷ್ಟು ಎಂಥ ದಿಷ್ಟ ರಾಯರಲ್ಲಿ ಪ್ರಾರ್ಥನೆ ಇದು, ಅದು ತುಳಸಿ ಬಾಲೆ ತೆಗೆಸಬೇಕು ಗಂಡನ. ತುಳಸಿ ಬಾಲೆ ಇಳಿಸಿದಳಯ್ಯ ಅಂತ ದಾಸ ಹೇಳಿದರೆ ತುಳಸಿ ಬಾಳೆ ತೆಗೆಸಿದಳಯ್ಯ ಅಂತಾಗಬೇಕಂತೆ ಪುಣ್ಯಾತ್ಮ. ಒಂದು ರೀತಿ ಎಂಥ ತಲೆಯಲ್ಲಿ ಹೆಸರು ತುಂಬಿಕೊಂಡು ಹೋಗ್ಬಿಟ್ಟಿದೆ, ತುಳಸಿ ಬಾಲೆ ಗಂಡ ಹಾಕೊಂಡ್ರೆ ಓಲ್ಡ್ ಫ್ಯಾಷನ್ ಅಂತ ಆಗ್ತಾನೆ ಅಂತ ಆ ಥರ ಯೋಚನೆ ಹಾಕಿ. ಅದು ಧರ್ಮಶಾಸ್ತ್ರ ಶಾಸ್ತ್ರ ಹೇಳಿದ್ರೆ ಹಾಕೋಬೇಕು ಅಂತ ಜ್ಞಾನ ಇಲ್ಲ. ಅದನ್ನ ಜನ ತಮಾಷೆ ಮಾಡ್ತಾರೆ, ಹಿಡಿದಿರೋದು ರಾಯರನ್ನ, ಅವ್ರು ತುಳಸಿ ಬಾಲ ಹಾಕೊಂಡು ಕೂತಿದ್ದಾರೆ, ಅವರು ತುಳಸಿ ಬಾಲ ತೀಸಿ ಅಂತ ಕೇಳಿ ಏನ್ ಮಾಡ್ಬೇಕು ಲೆಕ್ಕ ಹಾಕಿ ಅಂದ್ರೆ ರಾಯರ ಆದರ್ಶರ ರಾಯರು ಮೆಚ್ಚುತ್ತಾರ ಅಂದ್ರೆ ಭಕ್ತಿ ಇದೆ ಶ್ರದ್ಧೆ ಇದೆ ಗುರಿನೇ ಗೊತ್ತಿಲ್ಲ. ಈ ರೀತಿ ಸೇವೆ ಮಾಡಿದ್ರೆ ಯಾರು ಮೆಚ್ಚುತ್ತಾರೆ? ಆದ್ದರಿಂದ ನಾವು ಇದ್ದಲ್ಲೇ ರಾಯರು ಗುರುಗಳು ಮೆಚ್ಚತಕ್ಕಂಥ ಕೆಲಸ ಮಾಡಿದರೆ ದರ್ಶನ ಅವರಿಗೆ ಮಂತ್ರ ಇದೆ. ಅವರು ಬರೋದು ನಾವು ಹೋಗೋದು ಕಷ್ಟ, ಅವರು ಬರೋದೇನು ಕಷ್ಟ ಅಲ್ಲ. ಅಪರೋಕ್ಷೀಕೃತ ಸ್ತ್ರೀಶಃ ಸಮುಪೇಕ್ಷಿತ ಭಾವಜಃ, ದೇವರು ಕಂಡ ಅವರಿಗೆ ಯಾವುದು ದೂರ ಅಲ್ವೇ ಇಲ್ಲ. ನಾವು ಆದಿಚೋಚನೆ ಮಾಡಿದರೆ ಸಮಾಜ ಎಷ್ಟು ಮುಂದೆ ಬರ್ತದಾಗ. ಇವತ್ತು ಪ್ರತಿಯೊಬ್ಬರು ಒಳ್ಳೆಯರಾಗಿಬಿಡ್ತಾರೆ. ರಾಯರ ಭಕ್ತರು ಕೋಟಿ ಕೋಟಿ ಜನ ಇದ್ದಾರೆ, ಆದರೆ ಇವತ್ತು ಪ್ರಾಮಾಣಿಕರ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅಂದರೆ ಯಾರು ಏನೇನು ತಿಳ್ಕೊಂಡಿದ್ದಾರೆ? ನಾ ನಮಸ್ಕಾರ ಹಾಕ್ತೇವೆ ರಾಯರೇ, ಲಂಚ ತೊಗೊಂಡು ಯಾರು ಸಿಗಬಾರ್ದು ಆ ರೀತಿ ಮಾಡಿ ಅಂದರೆ ಏನು ಮಾಡಬೇಕು ರಾಯರೇ? ನಾ ಭ್ರಷ್ಟಾಚಾರ ಮಾಡ್ತೇನೆ, ನಿಮಗೊಂದು ಶೇರ್ ಕೊಡ್ತೇನೆ, ಕೋಟಿ ರೂಪಾಯಿ ಅಂದರೆ ಲಕ್ಷ ರೂಪಾಯಿ ನಿಮಗೆ. ರಾಯರೇ ದಲ್ಲಾಳಿಗಳ ಬ್ರೋಕರ್ ಅವರೇನಾದರೂ ಕೂಡ ಜನ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ರೀ. ಇವತ್ತಿನ ದಿವಸ ನಾವು ಮೋಸ ಮಾಡಿದ್ರೆ ಸಿಗಬಾರದು. ತಂತೇಶ್ವರು ಪಾರ್ಟಿ ಮಾಡ್ಕೊಂಡ್ಬಿಡ್ತಾರೆ, ಹುಂಡಿಗೆ ಇಷ್ಟು ಹಾಕ್ತೇವೆ ಅಂತ ಹೇಳಿಬಿಟ್ಟು, ಹುಂಡಿಗೆ ಇಷ್ಟು ಹಾಕ್ತೇವೆ, ನಿನಗಿಷ್ಟು ನಮಗಿಷ್ಟು, ಜನ ಹೋಯ್ತಾ ಕಡೆಗೆ. ಜನ ಅಂತಲೇ ತಲೆ ಜನಾರ್ದನ ಮೆಚ್ಚಿಸ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇಲ್ಲಿ ಧರ್ಮ ಏನಾಯ್ತು ಗೊತ್ತೇನು? ಯಾಂತ್ರಿಕವಾಗಿ ಧರ್ಮವಾಗಿ ಬಿಡಿತು, ಧರ್ಮದ ಎಸೆನ್ಸ್ ಮಿಸ್ ಆಯಿತು. ಅದರ ಪರಿಣಾಮ ಜಗತ್ತಿಗೆ ನಿಜವಾಗಲೂ ಕಲ್ಯಾಣವಾಗೋದ್ರ ಬದಲು ಅಸಹ್ಯ ಬರಲಿಕ್ಕೆ ಶುರುವಾಯಿತು. ಈ ಧರ್ಮ ಹಾಳಾಗಿದ್ದೇ ದೇವರಿದ್ದಾದಷ್ಟು ಬಿಟ್ಟು ಜನ ತಪ್ಪು ತಿಳ್ಕೊಂಡ್ಬಿಟ್ಟು. ನಿಜವಾಗಲೂ ದೇವರ ಭಕ್ತ ಅಂತ ಹೇಳಿದರೆ ಅವನು ಸಮಾಜಕ್ಕೆ ದೊಡ್ಡ ಅಸೆಟ್ ಅವನು. ದೇವರ ಭಕ್ತ ಇಡೀ ಸಮಾಜಕ್ಕೆ ಮನೆಗೆ ಪ್ರಹ್ಲಾದರಿಂದ ಲೋಕೋದ್ಧಾರ ಎಷ್ಟಾಯ್ತು ಯೋಚನೆ ಮಾಡಿ. ಪ್ರಹ್ಲಾದ ಒಬ್ಬನಿಂದ ಜಗತ್ತು ಕೋಟಿ ಕೋಟಿ ವರ್ಷಗಳ ಕಾಲ, ಇವತ್ತು ಅವನ ಕಥೆ ಕೇಳಿನೇ ಜನ ಒಳ್ಳೆಯವರಾಗ್ತಾರೆ. ಅವನು ಎಷ್ಟು ಒಳ್ಳೆಯವನಾಗಿರ್ಬೋದು ಪ್ರಹ್ಲಾದ. ಪ್ರಹ್ಲಾದ ರಾಜ ಅಂತ ಹೆಸರನ್ನು ದಾಖಲೆ ಮಾಡಿದ. ದೇವರನ್ನ ದೇವರು ಮೆಚ್ಚತಕ್ಕಂಥ ಕೆಲಸಗಳನ್ನು ಮಾಡಿ ಆರಾಧಿಸಬೇಕೇ ಹೊರತು ಯಾಂತ್ರಿಕವಾಗಿ ದೇವರು ಮೆಚ್ಚುತ್ತಾರೆ ಅಂತ ತಿಳ್ಕೊಂಡಿರೋ ತಪ್ಪು ಅನ್ನೋ ಸತ್ಯವನ್ನು ಹೇಳಿದಾಗ ಮಂದಾತ ರಾಜನಿಗೆ ಭಾರಿ ಖುಷಿ ಆಯ್ತಂತೆ. ನನಗೆ ಇನ್ನಲ್ಲ ಇನ್ನೂ ಹೆಚ್ಚಾಗಿ ಮಾಡ್ತೇನೆ ಅಂತ ಹೇಳಿದಾಗ ಪರಮಾತ್ಮ ಆಗ ತನ್ನ ರೂಪ ತೋರಿಸಿ ಮರೆಯಾಗಿ ಬಿಟ್ಟಂತೆ. ಅಂದರೆ ನಮಗೆಲ್ಲ ಮಂದಾತ ರಾಜನ ಕತೆ ನೆಪ, ನಮಗೆಲ್ಲರಿಗೂ ಕೂಡ ದೇವರನ್ನು ಸರಿಯಾಗಿ ಆರಾಧನೆ ಮಾಡ್ತಕ್ಕಂಥ ಕ್ರಮವನ್ನು ಹೇಳಿಕೊಟ್ಟಿದ್ದು ಇದರ ವೈಶಿಷ್ಟ್ಯ ಇದು. ಮುಂದೊಂದು ಮತ್ತೊಂದು ಅಪೂರ್ವವಾದಂಥ ಭಾಗ ಹೇಳುತ್ತಾರೆ. ಜನಗಳ ಸ್ವಭಾವ ವಿಚಿತ್ರ ಇರುತ್ತೆ, ನಾವೆಲ್ಲ ಹುಷಾರಾಗಿ ಬದುಕಬೇಕು ಅನ್ನೋದಕ್ಕೊಂದು ಕಥೆ ಹೇಳುತ್ತಾರೆ. ಜನಗಳಲ್ಲಿ ಎಲ್ಲರೂ ಒಳ್ಳೆಯವರಿರ್ತಾರೆ ಅಂತೇನು ನಿಯಮ ಇಲ್ಲ, ಎಲ್ಲ ವಿಧ ಜನರು ಇರ್ತಾರೆ. ಅದಕ್ಕೆ ನಮ್ಮ ಎಚ್ಚರದಲ್ಲಿ ಅವಿರಬೇಕು ಅಂತ ಹೇಳೋದಕ್ಕೆ ಒಬ್ಬ ರಾಜನ ಕಥೆ ಹೇಳುತ್ತಾರೆ. ಅವನ ಹೆಸರು ಪುರಿಕ ಅಂತ ಒಂದು ದೇಶ. ಆ ರಾಜನ ಹೆಸರು ಒಬ್ಬ ಪುರಿಕ ರಾಜ ಅಂತ ನನ್ನ ಹೆಸರು. ತುಂಬ ಒಳ್ಳೆಯವನವನು, ಸಾಧನೆ ಸಾಕಷ್ಟು ಮಾಡಿದ್ದ. ಮುಂದೆ ಆಯುಷ್ಯ ಬಿಗಿತು, ಸತ್ತು ಹೋದ. ಸತ್ತು ಹೋದ ಮೇಲೆ ಅವನು ಯಾವುದೋ ಪ್ರಾರಬ್ಧ ಕರ್ಮ ಇತ್ತು ಪಾಪ, ಒಂದು ನರಿಯಾಗಿ ಹುಟ್ಟಿದ. ಆ ಭರತ ರಾಜ ಜಿಂಕೆಯಾಗಿ ಹುಟ್ಟಿದ್ನಲ್ಲ, ಇತ್ತು ನರಿಯಾಗಿ ಹುಟ್ಟಿದ ಅವನ ಕಥೆ ಇದು. ಪಾಪ ನರಿಯಾಗಿ ಹುಟ್ಟಿದ, ಅವರಷ್ಟೆಲ್ಲ ಸಾಧನೆ ಮಾಡಿದ ಪುಣ್ಯದಿಂದ ಅವನಿಗೆ ಹಿಂದಿನ ಜನ್ಮದ ಜ್ಞಾನ ಇತ್ತು. ಅವನಿಗೆ ಭರತರಾಜನಿಗೆ ಜಿಂಕೆಯಾಗಿ ಹುಟ್ಟಿದಾಗಲೂ ಕೂಡ ತಾನು ರಾಜನಾಗಿದ್ದ ಹೇಗೆ ಜ್ಞಾಪಕ ಇತ್ತಲ್ಲ, ಜಾತಿ ಸ್ಮೃತಿ ಅಂತ ಕರೀತಾರ. ಜನ್ಮಾಂತರ ಸ್ಮರಣೆ ಇದ್ದಿದ್ದಕ್ಕೆ ಜಾತಿ ಸ್ಮೃತಿ ಅದಿತ್ತು ಅವನಿಗೆ. ಯೋಚನೆ ಮಾಡಿದ, ತುಂಬ ವ್ಯಥೆಯಾಯಿತು, ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆ, ಯಾವುದೋ ಒಂದು ದೋಷದಿಂದ ಹೀಗಾಗಿದೆ, ಅನುಭವಿಸಿ ಕಳೆದು ಬಿಡೋಣ, ಇನ್ನೇ ಮತ್ತೆಂದು ನಾನು ತಪ್ಪನ್ನು ಮಾಡೋಕ್ಕೆ ಹೋಗಬಾರದು, ಈ ಜನ್ಮದಲ್ಲಿ ಹುಷಾರಾಗಿರಬೇಕು ಅಂತ ಹೇಳಿ ನರಿ ಆದರೂ ಕೂಡ ಒಳ್ಳೆ ಧರ್ಮಿಷ್ಠ ರೀತಿಯಲ್ಲಿ ಬದುಕ್ತಾ ಇತ್ತಂತೆ. ನರಿ ತಿನ್ನಬೇಕಾದ್ದೇ ಮಾಂಸಾದಿಗಳನ್ನು ತಿನ್ನೋ ಬಿಟ್ಟುಬಿಡ್ತಂತದ್ದು. ಒಣಗಿದ ಎಲೆಯನ್ನು ತಿನ್ಕೊಂಡು ಇತ್ತಂತೆ. ಒಣಗಿದ ಎಲೆ ತಿನ್ನೋದು, ಎಲ್ಲೋ ಸರೋವರದಲ್ಲಿ ನೀರು ಕುಡಿಯೋದು ಇಷ್ಟೇ ಮಾಡ್ಕೊಂಡಿತ್ತಂತೆ. ಎಲ್ಲೋ ಒಂದು ಯಾವುದೋ ಹಾಳು ಬಾವಿ ಜಾಗದಲ್ಲಿ ಮಲ್ಕೊಳ್ಳೋದು, ಬೇರೆ ಸಹವಾಸ ಇಲ್ಲ, ಅತ್ಯಂತ ಸಾತ್ವಿಕವಾದಂಥ ರೀತಿಯದು. ಹೆಸರಿಗೆ ನರಿ ಮಾಡಿ ನೋಡಿದರೆ ಒಳ್ಳೆ ಅತ್ಯಂತ ಆದರ್ಶಪ್ರಾಯವಾದ ಕೆಲಸಗಳು. ಉಳಿದ ನರಿಗಳನ್ನೆಲ್ಲ ನೋಡಿದ್ವು, ಅವಕ್ಕೆ ಪ್ರಾಬ್ಲಮ್ ಆಯಿತು. ಲಂಚ ತಗೊಳ್ಳೋ ಮೊದಲು ಪ್ರಾಮಾಣಿಕ ಬಂದುಬಿಟ್ಟರೆ ಭಾರಿ ಕನ್ಕಟ ಆಗಿಬಿಡುತ್ತವೆ, ಇಲ್ಲಿ ದರಿದ್ರ ಗಂಟು ಬಿದ್ದ ನಮಗೆ ಅಂತ ಅನ್ನೋದು ಪದ್ಧತಿ. ಅವರು ಅಂದ್ಕೊಂಡ್ರು ಇವನೇ ಆಚಾರ, ಇವನು ನರಿಯಾಗಿದ್ದ ನರಿಗಳನ್ನು ತಿರಬಾರದೆ ಇವನು, ಇವನ್ಯಾಕೆ ಹೀಗೆ ಮಾಡ್ತಾನೆ, ನಮ್ಮಂತೆ ಯಾಕೆ ತಿನ್ನೋದಿಲ್ಲ, ನಮ್ಮಂತೆ ಯಾಕೆ ಕುಡಿಯೋದಿಲ್ಲ, ಇದು ಅದೇ ಪ್ರಶ್ನೆ. ಆಫೀಸ್ಗೆ ಹೋಗಿಬಿಟ್ರೆ ನಮ್ಮಂತೆ ಕುಡಿ ನಮ್ಮಂತೆ ತಿನ್ನೋ ಅಷ್ಟೇನೆ. ಇವನಂತ ಇರಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ತಮ್ಮಂತ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೆಡಿಸಿಬಿಡ್ತಾರೆ. ಇವತ್ತು ಕೆಲಸ ಸಿಗೋದಿಲ್ಲ ಒಂದು ಕಷ್ಟ, ಕೆಲಸ ಸಿಕ್ಕಿದ್ರೆ ಇನ್ನೊಂದು ಕಷ್ಟ, ಧರ್ಮ ಉಳಿಸಿಕೊಳ್ಳೋದೇ ಭಾರಿ ಕಷ್ಟದ ವಾತಾವರಣ ಆಯಿತು. ಅದನ್ನು ತಿನ್ನು ಇದನ್ನು ತಿನ್ನು ಅಂತ ಒತ್ತಾಯ ಮಾಡ್ತಾರೆ, ಇಲ್ಲ ಅಪಹಾಸ್ಯ ಮಾಡ್ತಾರೆ. ಇವರಿಗೆ ಗೆಲ್ಲಷ್ಟು ಬುದ್ಧಿ ಎಲ್ರಿಗೂ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಹೋಗಿ ಹಾಳಾಗೋದು ತಿಂದುಬಿಡ್ತಾರೆ, ಹಾಳಾಗೇ ಹೋಗ್ತಾರೆ ಕೊನೆಗೆ, ಹೊರತು ಬೇರೆ ದಾರಿ ಇರೋದಿಲ್ಲ. ಇವತ್ತು ಕೆಲಸ ಬೇರೆ, ಸಂಪಾದನೆ ಬೇರೆ, ನಮ್ಮ ಧರ್ಮ ಉಳಿಸಿಕೊಳ್ಳೋದು ಬೇರೆ. ಇವತ್ತು ಯಾವ ಕಾನೂನು ಕೂಡ ನಮ್ಮ ಧರ್ಮ ಕಡ್ಡಿ ಬರೋದಿಲ್ಲ, ಆ ಸ್ವಾತಂತ್ರ್ಯ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಸ್ವಾತಂತ್ರ್ಯ ಇದೆ. ಅವರವರ ಧರ್ಮಾಚರಣೆಗೆ ಯಾರೂ ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಮ್ಮ ಕೆಲಸವನ್ನು ಬಿಡಲಿಕ್ಕೂ ಅವಕಾಶ ಇಲ್ಲ, ಧರ್ಮ ತಪ್ಪಲಿಕ್ಕೂ ಅವಕಾಶ ಇಲ್ಲ. ನಾವಾಗಿ ತಪ್ಪಿದರೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ಲ, ಯಾರೂ ಜವಾಬ್ದಾರರಲ್ಲ. ಟೆಂಪ್ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವಿದ್ದಾಗಿರು ನಾವಿದ್ದಾಗಿರು ಅಂತೇಳಿ, ನಾ ಇರೋದಿಲ್ಲ ಅಂತ ಹೇಳ್ತದ್ದು. ನೀವಿದ್ದ ನಾನು ಇರೋದಿಲ್ಲ, ನಾನಿದ್ದಾಗ ನಾನು ಇರ್ತೇನೆ, ನಿಮ್ಮಂತೆ ನಾನು ಕೂಡ ಮುಂದೆ ದುರ್ಗತಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ನಾನೇನು ಅಂತ ಅರ್ಥವಾಗಿದೆ. ಆದ್ದರಿಂದ ನಾನು ಸಾತ್ವಿಕ ಜೀವನವನ್ನೇ ಸಾಗಿಸ್ತೆ, ಮಾಂಸಾಹಾರಾದಿಗಳನ್ನು ತಿನ್ನೋದಿಲ್ಲ, ಹಿಂಸೆ ಮಾಡೋದಿಲ್ಲ, ಮೋಸ ಮಾಡೋದಿಲ್ಲ ಅಂತ ಹೇಳಿ ಕೇಳಿ ನರಿಬುದ್ಧಿ ಅಂತಲೇ ಹೆಸರು ಅದಕ್ಕೆ. ಮೋಸ ಮಾಡೋನ್ನ ಒಬ್ಬ ನರಿಬುದ್ಧಿ ಅಂತಾನೆ ಕರೆಯೋದು. ನರಿಯಾಗಿದ್ರು ಅದು ಕೆಟ್ಟ ಬುದ್ಧಿ ಬಂದೇ ಇಲ್ಲ. ಅವೆಲ್ಲ ದೊಡ್ಡ ನ್ಯೂಸ್ ಆಯ್ತು ಅದು. ಒಂದು ಇವತ್ತು ಏನಾದರೂ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಆಫೀಸ್ ತುಂಬ ನ್ಯೂಸ್ ಆಗಿಬಿಡುತ್ತೆ ತಕ್ಷಣನೇ. ಯಾರು ಆಡಿಸಲು ಆಡ ಕಾಣ್ತಾನೋ ತಕ್ಷಣ ಅರ್ಥ ಆಗಿಬಿಡುತ್ತೆ. ಎಲ್ಲ ಏನು ದರಿದ್ರ ನರಿ ಅಂತೆಲ್ಲ ಸುದ್ದಿ ಬಂದು 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 ಕೊನೆಗೆ ಅದು ಒಂದು ಹುಲಿಯ ಕಿವಿಗೆ ಬಿತ್ತು. ಹುಲಿ ಆ ಕಾಡಿನ ರಾಜ, ಅದು ಆ ಕಾಡಿನ ರಾಜ ಹುಲಿ ಅದರ ಕಿವಿಗೆ ಬಿತ್ತು. ಅದು ತನ್ನ ದೂತರನ್ನು ಕಳಿಸ್ತು, ಆ ನರಿನ ಪರೀಕ್ಷೆ ಮಾಡಿಸ್ತು, ನಿಜವಾಗ್ಲೂ ಹಾಗೆ ಇದ್ದಾನೆ ನೋಡ್ಕೊಂಡು ಬನ್ನಿ ಅಂತೇಳಿ. ಅವ್ರು ಹೇಳಿದರು ಹೌದು ಅದು ತುಂಬ ಪ್ರಾಮಾಣಿಕನಾಗಿದ್ದಾನೆ, ಮೋಸ ವಂಚನೆ ಏನು ಮಾಡೋದಿಲ್ಲ ಅಂತೆಲ್ಲ ರಿಪೋರ್ಟ್ ತರಿಸಿಕೊಂಡ. ಆಮೇಲೆ ನರಿನ ಕರೆದ, ನೋಡು ನರಿ ನನಗೊಬ್ಬ ಮಂತ್ರಿ ಬೇಕಾಗಿತ್ತು, ನಿನ್ನಲ್ಲಿ ಎಲ್ಲ ಗುಣಗಳು ಇದೆ, ತುಂಬ ಸಾತ್ವಿಕ ನೀನು, ನನಗೆ ಮಂತ್ರಿಯಾಗಿ ಸೇರ್ಕೋ ಅಂತ ಹೇಳಿತಂತೆ. ಅದು ಪ್ರಾಣಿ ಪ್ರಪಂಚದಲ್ಲೂ ತಮ್ಮದೇ ರಾಜ್ಯ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಇದೆ ಅಂತ. ಪ್ರಾಣಿ ಅದಕ್ಕೆ ಮೃಗರಾಜ ಅಂತ ಸಿಂಹನ ಹೆಸರು, ಇದು ಶಾರ್ದೂಲ ಅಷ್ಟೇ ವ್ಯತ್ಯಾಸ. ಆ ದೃಷ್ಟಿಯಿಂದ ಎಲ್ಲ ಹೇಳಿತಂತೆ, ಅದೆಲ್ಲ ಕೇಳಿತಂತದು ನಿಮ್ಮಂಥ ಸಾತ್ವಿಕ ಸಿಗೋದು ಕಷ್ಟ, ಒಳ್ಳೆ ಮಂತ್ರಿ ಆಗಬೇಕು, ನಾನು ಒಳ್ಳೆ ರಾಜ್ಯ ಮಾಡಬೇಕು ಭಾರಿ ಅಪೇಕ್ಷೆ ಇದೆ, ಅದಕ್ಕೆ ನೀನು ಮಂತ್ರಿ ಆಗು ಅಂತ ಕೇಳಿದಾಗ ಅದು ಹೇಳಿತಂತೆ, ನೋಡು ನಾನು ಎಲ್ಲ ಬಿಟ್ಟು ಬಂದವನು, ನನಗೆ ಯಾವ ಆಸೆನೂ ಇಲ್ಲ, ಮಂತ್ರಿ ಆಗಾಸೆ ನನಗಿಲ್ಲ, ನನಗೆ ಬೇಡ ಅಂತ ಹೇಳಿತಂತೆ. ಇವನು ಬಿಡೋದಿಲ್ಲ, ಇಲ್ಲ ನಿನಗೆ ಬೇಡದೇ ಇರಬಹುದು, ನನಗೆ ಬೇಕು. ನೋಡಿ ಬೇಡ ಬೇಡ ಅನ್ನೋದು ಒಳ್ಳೆಯವರ ಒಂದು ಸ್ವಭಾವ ಸಿದ್ಧವಾದ ಹಕ್ಕು. ರಾಯರಿಗೆ ಅಷ್ಟೇ ಆಶ್ರಮ ಕೊಡ್ತೀವಿ ಅಂದರೆ ಬೇಡ ಅಂತ ಶುರು ಮಾಡ್ತಾರೆ. ಆಶ್ರಮ ಕೊಡು ಸುಧೀರ ಸ್ವಾಮಿಗಳು ಕರೆದ ಹೇಳಿದ್ರೆ ಬೇಕಾಗಿಲ್ಲ, ಬೇಕಾಗಿಲ್ಲ ಅಂತ ಯಾರು ಹೇಳ್ತಾರೋ ನಿಜವಾಗಲೂ ಅದರ ಮುಂತರುತ್ತಾರೆ, ಬೇಕು ಅಂತ ಬಂದವರು ಮಾತ್ರ ಹಾಳು ಮಾಡಿಬಿಡ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಎಲ್ಲ ಕಾಲಕ್ಕೂ ಸಜ್ಜದರ ಮೂಲಭೂತವಾದ ಗುಣ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ನಿನಗೆ ಬೇಕಾಗಿಲ್ಲ ಅಲ್ಲ, ನನಗೆ ಬೇಕಾಗಿದೆ ನೀನು ಮಂತ್ರಿ ಆಗೋದು, ನಿನ್ನಂಥ ಮಂತ್ರಿ ಇದ್ದರೆ ಯಶಸ್ವಿ ರಾಜನಾಗ್ತೇನೆ, ಬರಲೇಬೇಕು ಅಂತ ಒತ್ತಾಯ ಮಾಡಿತಂತೆ. ಆಗ ಅದು ಹೇಳಿತಂತೆ, ಹಾಗಿದ್ರೆ ಒಂದು ಮಾತು, ನಾನು ಮಂತ್ರಿಯಾಗಿ ಬರ್ತೇನೆ, ಆದರೆ ಒಂದು ಕರಾರು, ನಾನು ನೀನು ನೇರ ಸಂಪರ್ಕ ಇಟ್ಕೋಬೇಕೇ ಹೊರತು ಇನ್ನೊಬ್ಬರ ಮಾತನ್ನು ನೀನು ಕೇಳಬಾರದು, ಇನ್ನೊಬ್ಬರ ಮಾತನ್ನು ಕೇಳಬಾರದು. ತುಂಬ ಜನ ಚಾಡಿಗೇಡಿ ಹೇಳ್ತಾ ಇರ್ತಾರೆ, ಒಳ್ಳೆಯವ್ರ ಮೇಲಂತೂ ಜಾಸ್ತಿ ಜನ ಚಾಡಿ ಹೇಳುತ್ತಾರೆ. ಆದ್ದರಿಂದ ನಿನ್ನನ್ನು ಸಂಶಯ ಬರಬಹುದು, ನೇರ ಕೇಳಬೇಕು ನೀನು ಸಂಪರ್ಕ. ಅವರಿವ್ರ ಮಧ್ಯೆ ನಾನು ಬಿಡಲಿಕ್ಕೆ ಹೋಗಬಾರದು, ಮತ್ತು ನನ್ನ ಜನಗಳಿಗೆ ನೀವು ತೊಂದರೆ ಕೊಡಬಾರದು. ಅದರ ಜೊತೆಗೆ ನಾವೇನಾದ್ರೂ ತೀರ್ಮಾನ ತಗೊಂಡಾಗ ನಿನ್ನ ಮಂತ್ರಿಗಳು ಬೇರೆ ಹೇಳಿದರೆ ಇಷ್ಟ ಬಂದಿದ್ದನ್ನು ಮಾಡು, ಆದರೆ ಅವರ ಹೆಸರು ನನ್ನ ಹತ್ರ ತರಬೇಡ, ನನ್ನ ಹೆಸರು ಅವರ ಹತ್ರ ಒಯ್ಯಬೇಡ. ತೀರ್ಮಾನ ನಿಂದು ಹೇಳದಷ್ಟೇ ನನ್ನ ಕೆಲಸ, ತೀರ್ಮಾನ ನಿಂದಷ್ಟೇ ಹೊರತು ನನ್ನನ್ನು ನೀನು ಯಾವುದಕ್ಕೂ ಹೊಣೆಗಾರನಾಗಿ ಮಾಡಬಾರದು. ಮತ್ತು ಪರೀಕ್ಷೆ ಮಾಡದೇನೆ ನನ್ನ ಯಾವ ರೀತಿಯಲ್ಲೂ ಕೂಡ ನೀನು ತೊಂದರೆ ಕೊಡಬಾರದು, ಮತ್ತು ನನ್ನ ಸಾತ್ವಿಕ ಅನುಷ್ಠಾನಕ್ಕೆ ಅಡ್ಡಿ ಆತಂಕ ಮಾಡಬಾರದು. ಈ ಯಾವ್ದಾದ್ರು ತಪ್ಪಿದರೆ ನಾನು ಇರೋದಿಲ್ಲ ನಿನ್ನ ಜೊತೆಗೆ ಅಂತ ಹೇಳಿತಂತೆ. ಅಂದರೆ ನರಿ ನೋಡಿ, ಯಾವನು ಅರ್ಹತೆ ಪಡೆದಿರ್ತಾನೋ ಅವ್ರು ಕಂಡೀಷನ್ ಹಾಕಿದರೆ ಕೇಳ್ತಾರೆ, ಅರ್ಹತೆ ಇಲ್ಲದವನೇ ಕೊಡೋದೇ ಕಷ್ಟ, ಕಂಡೀಷನ್ ಬೇರೆ ಕೇಳು ಅಂತ ಕಳಿಸಿಬಿಡ್ತಾರೆ. ಇವತ್ತು ಕೆಲಸ ಕಷ್ಟಪಟ್ಟು ಸಿಗೋರಿಗೆ ಕಂಡೀಷನ್ ಹಾಕಿಬಿಟ್ರೆ ಅದು ಕಾಣ್ಕೊಂಡ್ಬಿಡ್ತಾನೆ ಅಷ್ಟೇ. ಎಕ್ಸ್ಪರ್ಟ್ ಆಗಿದ್ದಾಗ ನೀವು ಬನ್ನಿ ಕರೀತಾ ಇರ್ತಾರೆ, ಆ ಹೊತ್ತಿನಲ್ಲಿ ಅವನಿಗೆ ಒಂದು ವಿಶೇಷವಾದ ಕಂಟ್ರೋಲ್ ಇರ್ತದೆ. ಅವನು ಕೇಳಿದಾಗ ಎಲ್ಲ ಒಪ್ಕೊಂಡ್ರು, ಅವಶ್ಯ ಹಾಗೆ ಮಾಡ್ತೇನೆ, ನೀನು ಅದನ್ನು ತಿಳಿಬೇಕು, ನೀನೇ ಪ್ರಧಾನಮಂತ್ರಿ, ತುಂಬ ಜನ ಮಂತ್ರಿಗಳಿದ್ದಾರೆ, ನೀನೇ ಪ್ರಧಾನ, ನಿನ್ನ ಮಾತಿಗೆ ಭಾರಿ ಬೆಲೆ ಕೊಡ್ತೇನೆ ಅಂತ ಹೇಳಿದಾಗ ಒಪ್ಪಿಕೊಂಡ ಆಯಿತು. ಅದರಂತೆ ಸರಿಯಾಗಿ ಮಾರ್ಗದರ್ಶನ ಮಾಡೋಕ್ಕೆ ಶುರು ಮಾಡಿದ, ಎಲ್ಲೆಲ್ಲಿ ತಪ್ಪಿದೆ ಎಲ್ಲ ಹುಡುಕಿದ, ಗೊತ್ತಾಯಿತು. ಅಂದರೆ ಇದು ಕಥೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಇವತ್ತಿನ ವ್ಯವಸ್ಥೆಯ ಬಗ್ಗೆ ಮಾತಾಡೋದು, ಎಲ್ಲ ಭ್ರಷ್ಟರಿದ್ರಂತೆ, ಹುಲಿಪಾಲು ಸರ್ತಾರೆ ಎಲ್ಲ ಅವ್ರ ತಿಂದ ಹಾಕಿಬಿಡ್ತಾ ಇದ್ರು. ಇವಾಗ ಸರ್ಕಾರಕ್ಕೆ ಮುಟ್ಟೋದೆ ಬೇರೆ ಕಡೆ ಮುಟ್ಟೋ ವ್ಯವಸ್ಥೆ ಜನಕ್ಕೆ ಗೊತ್ತಿದೆ, ಎಷ್ಟೋ ಕಂಪನಿಗಳು ಮುಚ್ಚೋದೆ ಅದಕ್ಕೋಸ್ಕರ. ಅಂದರೆ ಮುಖ್ಯ ಸಂಬಂಧಪಟ್ಟವನಿಗೆ ತಲುಪದೇನೆ ಬೇರೆ ಎಲ್ಲೆಲ್ಲೋ ಹೋಗ್ತಾ ಇತ್ತು, ಎಲ್ಲ ಡಿಟೆಕ್ಟ್ ಮಾಡಿದ ಅವನು, ಎಲ್ಲ ರಾಜನಿಗೆ ಹೇಳಿಕೊಟ್ಟ, ರಾಜನಿಗೆ ಅರ್ಥವಾಯಿತು, ಎಲ್ಲ ಸರಿ ಮಾಡೋಕ್ಕೆ ಶುರು ಮಾಡಿದ. ಅವರಿಗೆಲ್ಲ ತುಂಬ ದುಃಖ ಆಗೋಯ್ತು, ಎಲ್ಲೂ ತೊಗೊಳಕ್ಕೆ ಸಾಧ್ಯವಾಗ್ತಾ ಇಲ್ಲ, ಎಲ್ಲೂ ಭ್ರಷ್ಟಾಚಾರಕ್ಕೆ ಚಾನ್ಸೇ ಸಿಗ್ತಾ ಇಲ್ಲ, ಭಾರಿ ದುಃಖ ಆಯ್ತು ಅವ್ರಿಗೆ. ಎಂತ ಎಷ್ಟು ಚೆನ್ನಾಗಿ ಬದುಕಿದ್ವಿ ನಾವೆಲ್ಲ ಕೂಡ, ಅವ್ರು ತಾವು ಚೆನ್ನಾಗಿ ಬದುಕಿದ್ರೆ ಸಾಕು, ಜನ ಚೆನ್ನಾಗಿ ಬದುಕಬೇಕಾಗಿಲ್ಲ, ತಾವು ಚೆನ್ನಾಗಿ ಬದುಕಿದ್ರೆ ಸಾಕು. ಆ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಿ ಇವನ್ನ ನಾಶ ಮಾಡಬೇಕು ತೀರ್ಮಾನ ಮಾಡಿದ್ರು. ಇವನು ಬಂದಿದ್ದೇ ಸಂಕಟಾಗಿತ್ತು ಅವರಿಗೆ, ಅವ್ರಿಗೆ ಈ ರೀತಿ ಹೆಸರು ತೊಗೊಂಡು ಇನ್ನೂ ಸಂಕಟ ಆಯ್ತು, ಏನಾದ್ರೂ ನಾಶ ಮಾಡಿಬಿಡಬೇಕು ಅವನನ್ನು ಅಂತ ಎಲ್ಲರೂ ಸೇರಿ ಉಪಾಯ ಮಾಡಿದ್ರಂತೆ. ಈ ಸಿಂಹ ಅದನ್ನು ಹೇಗಾದ್ರೂ ಕೊಲ್ಲಾಗಿ ಮಾಡಬೇಕು, ಹುಲಿ ಅಥವಾ ಅವನು ಓಡ ಹೋಗ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿ, ಒಂದು ದಿವಸ ಆ ಹುಲಿ ತನ್ನ ಭೋಜನಕ್ಕೋಸ್ಕರ ಒಂದು ಮಾಂಸದವನ್ನು ಬೇಟೆಯಾಡಿ ಮಾಂಸವನ್ನು ಪ್ರತ್ಯೇಕ ಇಟ್ಕೊಂಡಿತ್ತು, ಒಂದು ಕಡೆಗೆ ತಿನ್ನಬೇಕು ಅಂತ ಇಟ್ಕೊಂಡಿತ್ತು. ಇವರೆಲ್ಲ ಏನು ಮಾಡಿದರಂತೆ, ಉಪಾಯವಾಗಿ ಅದನ್ನು ಕದ್ದು ಬಿಡ್ತಾರೆ, ಹುಲಿ ತಾಡಿ ಇಟ್ಕೊಂಡ ಮಾಂಸವನ್ನು ಕದ್ದು ಈ ನರಿ ಹತ್ರ ತಂದು ಇಟ್ಟುಬಿಡ್ತಾರೆ, ತಾವು ತಿನ್ನೋದಿಲ್ಲ, ನರಿ ಹತ್ರ ತಂದು ಇಟ್ಟು ದೂರ ಹೋಗಿಬಿಡ್ತಾರೆ. ನರಿಗೆ ಇದು ಗೊತ್ತಿಲ್ಲ, ಆ ಹುಲಿ ಎಲ್ಲ ಯೋಚನೆ ಮಾಡಿತ್ತು ಮಾಂಸ ತಿನ್ನಲಿಕ್ಕೆ ಅಂತ ಹೋಯಿತು, ಅದಿಲ್ಲೇ ಇಲ್ಲ. ಆಗದು ಹಸಿವಾದವನಿಗೆ ಪ್ಯಾರಿಸಿಟ್ಟು ಬರುತ್ತೆ, ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾನೆ, ಪಾರಿಸಿ ಬದಲಾದರೆ ಏರ್ಪಾಡು ಮಾಡ್ಕೋತಾರೆ. ಆ ಟೈಮ್ ಇಲ್ಲಾಂದ್ರೆ ಸಿಟ್ಕೊಂಡ್ಬಿಡ್ತು, ಬೂಟಕ್ಕೆ ಕರೆದ ಅವತ್ತು ಇಲ್ಲ ಅಂದ್ಬಿಟ್ರೆ ಶಾಪ ಆಗಿ ಸುಮ್ಮನೆ ಹೋಗೋದಿಲ್ಲ ಅವನು. ಕರೆದ ಮೇಲೆ ವ್ಯವಸ್ಥೆ ಇಲ್ಲ, ಕರೆದ ಮೇಲೆ ತಕ್ಕದ್ದು ನಡ್ಕೋಬೇಕಾದ ನಮ್ಮ ಕರ್ತವ್ಯ. ಸಿಟ್ಟು ಬಂತು ಅದಕ್ಕೆ, ಯಾರು ಹುಡುಕಿ ಅಂತ ಹೇಳಿದರು. ಎಲ್ಲ ಭಟ್ರ ಕಳಿಸ್ತು, ಹುಡುಕೋತ ಹುಡುಕೋತ ಹೋದರೆ ನರಿ ಮನೆಯಲ್ಲಿ ಸಿಕ್ತಲ್ಲ ಕೂಡ, ಇವನು ಆಹಾರ ಅಲ್ಲಿ ಸಿಕ್ತು. ಸಿಟ್ಟು ಬಂತು ರಾಜನಿಗೆ, ಅವ್ರು ಬಂದು ಹೇಳಿದರು ಸ್ವಾಮಿ ನರಿ ಹತ್ತಿರ ಎಲ್ಲ ಇತ್ತು ಅಂತ ಹೇಳಿದ ತಕ್ಷಣ ಭಾರಿ ಕೋಪ ಬಂತಂತೆ. ನರಿನ ಕೊಂದು ಹಾಕಿಬಿಡಿ ಅಂತ ಹೇಳಿಬಿಟ್ಟ ತಕ್ಷಣ, ನರಿನ ಕೊಂದು ಹಾಕಿಬಿಡಿ, ಅದನ್ನು ಮೋಸ ಮಾಡಿದೆ, ನನಗೆ ಅನ್ಯಾಯ ಮಾಡಿದೆ ಅಂತ. ಅವರು ಉಳಿದವರು ಬಂದರು, ರಾಜ ಅವತ್ತೇ ನಮಗೆ ಡೌಟ್ ಇತ್ತು ಅಂದ ಮೇಲೆ ಏನೋ ಮಾಡ್ತಾರೆ ಅಂತ ಅನಿಸಿತ್ತು. ನೀನು ಒಳ್ಳೆ ಮಾತಾಡ್ತಾ ಆಡ್ತಾ ಆಡ್ತಾ ನಿನ್ನ ಆಹಾರಕ್ಕೆ ಬಾಯಿ ಹಾಕಿಬಿಟ್ಟಿದೆ ನೋಡಿದ್ಯಾ, ನಮ್ಮ ಆಹಾರಕ್ಕೆ ಬಾಯಿ ಹಾಕಿದ್ದ ಅವನು ಮೊದಲು ನಮ್ಮ ಹೊಟ್ಟೆಗೆ ಮಾಡಿದ್ದ, ಅದನ್ನು ಲಂಚ ತಪ್ಪಿಸಿದ್ದಲ್ಲ ಅದು ಒಂದು, ಈಗ ನಿನ್ನ ಹೊಟ್ಟೆಗೆ ಬಿಡದು ಬಿಟ್ಟಿದ್ದಾನೆ ಇಂತ ಕಟ್ಟಿ ಏನು ಮಾಡ್ತೀಯ, ಮೊದಲು ಅವನು ಕೊಂದು ಹಾಕಿಬಿಡು ಅಂತ ಹೇಳಿದ್ರಂತೆ. ರಾಜ ಕೊಂದುಬಿಡಿ ಅಂತ ಹೇಳಿಬಿಡ್ತಾನೆ. ಆಗ ಹುಲಿಯ ತಾಯಿ ನೋಡಿದ್ಲಂತೆ, ಮುದಿಯಂತೆ ಹುಲಿ ಅದು ಒಂದು ಕರೆದು ಹೇಳ್ತಂತೆ, ಮಗು ದುಡುಕ್ಲಕ್ಕೆ ಹೋಗಬೇಡ ಅಂತ, ದುಡುಕ್ಲಕ್ಕೆ ಹೋಗಬೇಡ, ಇಷ್ಟು ದಿವಸ ಅವ್ರು ನರಿ ನೋಡಿದ್ದೆ ನೀನು, ಅದು ಬಂದಿದ್ದೇ ನಿನ್ನ ಪುಣ್ಯ, ಬಂದಲ್ಲಿ ಎಷ್ಟು ಬದಲಾವಣೆ ಆಗಿದೆ ನೋಡು ಅಂತ ಹೇಳಿತ್ತು. ಅದು ಬರೋದಕ್ಕಿಂತ ಮುಂಚೆ ನಿನ್ನ ರಾಜ್ಯ ಹೇಗಿತ್ತು, ಬಂದ ಮೇಲೆ ರಾಜ್ಯ ಹೇಗಿದೆ, ಎಷ್ಟು ಬದಲಾವಣೆಯಾಗಿದೆ, ಇದೆಲ್ಲ ಒಂದು ಶ್ರೇಯಸ್ಸು ಸಲ್ಲಬೇಕಾದ ನರಿಗೆ. ಅದನ್ನು ಬಿಟ್ಟುಬಿಟ್ಟು ನೀನು ಅವಸರದೊಳಗೆ ತೀರ್ಮಾನ ತಗೊಳ್ಳೋಕೆ ಹೋಗಬೇಡ. ನೋಡು, ಜನಗಳಲ್ಲಿ ಮೂರು ವಿಧ ಇರ್ತಾರೆ, ಎಷ್ಟು ಒಳ್ಳೆಯವನನ್ನು ಕೂಡ ಬಯೋ ಜನಗಳಿರ್ತಾರೆ, ಬಹಳ ಇಂಪಾರ್ಟೆಂಟ್. ಕೃಷ್ಣನ್ನೇ ಬೈತಿದ್ದಲ್ಲ ಶಿಶುಪಾಲಾದಿಗಳು, ಸ್ವತಃ ಭಗವಂತನ ರಾಮದೇವರನ್ನ ಬೈತಾ ಇದ್ದಿಲ್ಲ ಜನಗಳು. ಎಷ್ಟು ಒಳ್ಳೆಯವನಿಗೂ ಕೂಡ ಶತ್ರುಗಳಿದ್ದೇ ಇರ್ತಾರೆ, ಮಿತ್ರರೂ ಇರ್ತಾರೆ, ಉದಾಸೀನರೂ ಇರ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಹೊಗಳಿ ಅಂತ ನಿರೀಕ್ಷೆ ಮಾಡಲಿಕ್ಕೆ ಹೋಗಬಾರದು. ಯೋಗ್ಯರು ಹೊಗಳಿ ಅಂತ ಅನ್ಕೋಬೇಕೇ ಹೊರತು ಎಲ್ಲರನ್ನೂ ಹೊರತು ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಯಾಕೆ ದೇವರನ್ನೇ ದ್ವೇಷ ಮಾಡೋ ಜನಗಳಿಗೆ ಇನ್ನು ಯಾರನ್ನು ಬಿಡ್ತಾರೆ ಅವರು? ಅದಕ್ಕೆ ಸರ್ವ ಎಲ್ಲರನ್ನು ಮೆಚ್ಚಿಸೋಕೆ ಸಾಧ್ಯ ಇಲ್ಲ, ದೇವರನ್ನು ಮೆಚ್ಚಿಸಬೇಕಷ್ಟೇ, ಸಜ್ಜನರನ್ನು ಮೆಚ್ಚಿಸಬೇಕು. ಆ ದೃಷ್ಟಿಯಲ್ಲಿ ನೀನು ದುಡುಕ್ತಾ ಇದೀಯ, ಅವರೆಲ್ಲ ಇದ್ರ ಮೇಲೆ ಕೆಂಡ ಕಾರ್ತವೆ, ಹೊಟ್ಟೆ ಕಿಚ್ಚು ಪತ್ತಾ ಇವೆ, ಅವ್ರಿಗೆ ಅವಕಾಶ ಬೇಕಾಗಿತ್ತು, ಅದಕ್ಕೆ ಅವಕಾಶ ಪಡ್ಕೊಂಡಿವೆ ಅಷ್ಟೇ ಹೊರತು ನನಗೆ ಸಂಶಯ. ನರಿನೇ ಕದ್ದಿತ್ತು ಅಂತ ಹೇಳೋದಕ್ಕೆ ನನಗೆ ಆಧಾರ ಇಲ್ಲ. ಅಲ್ಲಿ ಸಿಕ್ಕಿತು ಹೌದು, ಅದು ಹೇಳುತ್ತೆ ಸಿಕ್ಕಲ್ಲೇ ವಸ್ತು ಕಳ್ಳ ಇರಬೇಕು ಅಂತ ನಿಯಮ ಇಲ್ಲ. ಎಷ್ಟೋ ಜನ ಮಾಡೋದು ಹಾಗೇನೆ, ತಾನು ತಿಂದು ಇನ್ನೊಬ್ಬ ಬಾಯಿ ಒರೆಸ್ತೆ ಅಂತ ಹೇಳ್ತಾರಲ್ಲ ಆ ಟೈಪ್, ತಿನ್ನೋದು ತಾನೋ ಒರೆಸೋದು ಇನ್ನೊಬ್ಬರಿಗೆ, ಆ ರೀತಿ ಮಾಡೋ ಸಂಭವ ಇದೆ. ಕಣ್ಣಾರೆ ಕಂಡು ಕೂಡ ಇರೋದಷ್ಟೇ ಸತ್ಯ. ನಿನ್ನ ಆಹಾರ ಹೋಗಿದ್ದು ಹೌದು, ನರಿಯ ತೆಗೆದಿದ್ದು ಹೌದು, ಕಂಡಿ ಕಂಡಿದ್ದಿಷ್ಟೇ. ಆದರೆ ಅಲ್ಲಿ ಉಳಿದಿಟ್ಟವರು ಯಾರು ಓಡೋದು ಮಾತ್ರ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಲಿಮಿಟೇಷನ್ ಅದು, ಒಂದು ಪ್ರತ್ಯಕ್ಷಕ್ಕೆ ಯಾವಾಗಲೂ ಕೂಡ ಒಂದು ಮಿತಿ ಇರುತ್ತೆ. ಅಷ್ಟೆಲ್ಲ ನೋಡೋ ಶಕ್ತಿ ಕಣ್ಣಿಗಿಲ್ಲ. ನನಗನ್ನಿಸ್ತಾ ಇದೆ ಯಾರೋ ಅವ್ರ ಕಡೆಯವರೇ ಕೆಲಸ ಮಾಡಿರಬಹುದು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ಲಂತೆ. ಅಂದರೆ ಹುಲಿಯ ತಾಯಿ ಅದು ಹಿರಿಯ ಮನುಷ್ಯ ಅಂದರೆ ಆ ಥರ ಇರಬೇಕು. ವಯಸ್ಸಾದಾಗ ಅನುಭವ ಬಂದಿರುತ್ತಲ್ಲ, ಅನುಭವನ ಅಪ್ಲೈ ಮಾಡ್ತಾರೆ. ದೇಹಕ್ಕೆ ವಯಸ್ಸಾಗಿರುತ್ತೆ, ಆದರೆ ಬುದ್ಧಿ ಮೆಚ್ಯೂರ್ ಆಗಿರುತ್ತೆ. ಮೆಚ್ಯೂರಿಟಿ ಅನ್ನೋದು ಕೆಲವು ಸರ್ ಚಿಕ್ಕ ವಯಸ್ಸಿನಲ್ಲಿ ಬರೋದಿಲ್ಲ, ವೃದ್ಧಾಪ್ಯದಲ್ಲಿ ಅಂದರೆ ವೃದ್ಧಾಪ್ಯ ವೃದ್ಧರಿಗೆಲ್ಲ ಬರುತ್ತೆ ಅಂತಲ್ಲ, ಈ ಮಧ್ಯೆ ವೃದ್ಧರಿಗೆಲ್ಲ ಬರುತ್ತೆ ಅಂತ ಕೂಡ ಭಾರಿ ತಪ್ಪಾಗುತ್ತೆ. ಆದರೆ ನಿಜವಾಗ್ಲೂ ಕೂಡ ವಿವೇಕ ಇದ್ದು ಅದು ರೈಪ್ ಆಗತಕ್ಕಂಥ ಕಾಲ ಅಂದರೆ ಅದು. ಅದಿಷ್ಟೆಲ್ಲ ಹೇಳಿ ಅವಸರ ಪಡಬೇಡ ನೀನು, ಅವ್ರು ತಪ್ಪು ಮಾಡಿದ್ರೆ ಇಟ್ಕೊಂಡು. ಒಂದು ತಪ್ಪು ತಾನೇ ಇದು, ಒಂದು ತಪ್ಪು ಹೋದ್ರೆ ಒಂದು ತಪ್ಪಿಗೆ ಅಂತ ಶಿಕ್ಷೆ ಕೊಡ್ತಾರೆ ಯಾರಾದರೂ ಕೂಡ, ಇನ್ನೂ ಸ್ವಲ್ಪ ಗಮನಿಸಿ ನೋಡು ಅಂತ ಹೇಳಿತಂತೆ. ಆಗ ಹುಲಿಗೆಲ್ಲ ಅರ್ಥ ಆಯ್ತು, ಆ ಪ್ರಾಣಿಯಾಗಿದ್ದರೂ ಎಷ್ಟು ವಿವೇಕ ಇದೆ, ಎಲ್ಲ ಶಿವಾಗಿ ಪಾಟಿ ಆಗಿಬಿಡ್ತಾವೆಲ್ಲ ಆಟಾಯ್ತು. ಆ ಪದವಿಗೋಸ್ಕರ ಹೊರಟಾಗ ಪಂದ್ಯ ಬರುತ್ತೆ ಏನೋ ಅಂದ್ಕೊಂಡಿದ್ರು, ಅವನು ಏನೋ ಕೊಡಲಿಲ್ಲ, ಸಿಟ್ಟು ಬಂತು, ಅದೆಲ್ಲ ಹೇಳಿಬಿಟ್ಟ. ಆ ನರಿ ಕದ್ದಿದ್ದಲ್ಲ, ಇವರೇ ಮಾಡಿದ ಕೆಲಸ ಇದು, ಕದ್ದು ಅಲ್ಲಿ ಇಟ್ಬಿಟ್ಟಿದ್ದಾರೆ ಅಂತೇಳಿ. ಆಗ ಹುಲಿಗೆ ಗೊತ್ತಾಯ್ತು, ಅದು ನನ್ನ ತಾಯಿ ಮಾತಿಂದ ಎಷ್ಟು ಉಪಯೋಗ ಆಯಿತು, ಇಲ್ಲದ್ರೆ ಒಳ್ಳೆ ಮಂತ್ರಿ ಕಳ್ಕೊತಾ ಇದ್ದೆ, ಅಂಥವನು ಕೊಂದು ಪಾಪ ಬೇರೆ ಕಟ್ಕೊತಾ ಇದ್ದೆ, ಬಹಳ ಒಳ್ಳೆ ಕೆಲಸ ಅಂತ ಹೇಳಿಬಿಟ್ಟು ತಾಯಿಯನ್ನು ಕೊಂಡಾಡಿಬಿಟ್ಟು ಅವನ್ನು ಕರೆಸಿದನಂತೆ. ಕರೆಸಿಬಿಟ್ಟು ಕ್ಷಮೆ ಕೇಳ್ತಾನೆ, ತುಂಬ ತಪ್ಪು ಮಾಡಿಬಿಟ್ಟೆ ನಾನು, ನೀನು ಮರಣದಂಡ ಅಂತ ಘೋಷಣೆ ಮಾಡಿಬಿಟ್ಟೆ, ನಿನ್ನ ತಪ್ಪೇನೂ ಇಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿದಾಗ, ನೀನು ಕ್ಷಮಿಸ್ತೇನೆ ರಾಜ, ನಾನು ಬರ್ತೇನೆ ಅಂತ ಹೊರಟುಬಿಡ್ತಂತೆ. ಇಲ್ಲಿರೋದಿಲ್ಲ ಅಂದ ಮೇಲೆ ಅಂತ ರಿಸಿಗ್ನೇಷನ್ ತಗೋ ಹೊರಡ್ತೇನೆ ಅಂತ ಹೊರಟುಬಿಡ್ತಾ ಕಡೆ ಹೇಳುತ್ತೆ, ಎಲ್ಲ ಕ್ಷಮಿಸಿದ್ದೇನೆ ನಾನು ನಿನ್ನ, ನೀನು ತಪ್ಪು ತಿಳ್ಕೊಳ್ಬೇಡ, ಇಲ್ಲೇ ಇರು, ಹೋಗಬೇಡ ಅಂತ ಹೇಳಿತಂತೆ. ನಾನು ಇರೋದಿಲ್ಲ, ನಾನು ಹೋಗ್ತೇನೆ, ನೀನು ಕರೆದಿದ್ದಕ್ಕೆ ನಾನು ಬಂದೆ ಹೊರತು ನಾನು ಬೇಕು ಅಂತ ಬಂದಿರಲಿಲ್ಲ. ಏನು ಈ ರೀತಿ ನಿಂತ ಮೊದಲೇ ಮಾತಾಡ್ಕೊಂಡಿದ್ದೇವೆ ಅಂತ ಸಮಸ್ಯೆ ನನ್ನ ಕರೆದು ಕೇಳಬೇಕಾಗಿತ್ತು. ನೀನು ನಿಯಮ ಮಾಡ್ಕೊಂಡಿದ್ದೇನೆ, ನೇರವಾಗಿ ಕೇಳಬೇಕು, ನಿಯಮ ಮಾಡ್ಕೊಂಡಿದ್ದೇನೆ, ಸುದ್ದಿ ಹೇಳಿದ ನಾನು ಮರಣ ವಿಧಿಸಿಬಿಟ್ರೆ ತಪ್ಪಲ್ವಾದ ಒಂದು, ಆದ್ದರಿಂದ ನಮ್ಮನೆ ಸಮಾಧಾನವಾಗಲಿಲ್ಲ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ಭಾರಿ ಕೇಳತ್ಕೊಳ್ಳುತ್ತೆ ಹುಲಿ. ಇಲ್ಲ ತಪ್ಪಾಯ್ತು ನಂದು ಎಲ್ಲ ಕೇಳಿದಾಗ, ನೋಡು ರಾಜ ಇವತ್ತು ತಪ್ಪಾಯ್ತು ಅಂತ ಹೇಳ್ತೀಯ, ಆ ಸರಿ ಹೋಯ್ತು, ಇಂಥ ಪ್ರಸಂಗ ಮತ್ತೆ ಬರೋದಿಲ್ಲ ಅಂತೇನು ಹೇಳೋದಕ್ಕೆ ಬರೋದಿಲ್ಲ. ಈ ಮೋಸ ಮಾಡಿದ್ರೆ ಮತ್ತೆ ಕಾಯ್ತಾರೆ, ಮತ್ತೆ ಮಾಡಿಯೇ ಮಾಡ್ತಾರೆ. ಇವತ್ತವರು ನನ್ನ ಪುಣ್ಯ ನಿನ್ನ ತಾಯಿ ಹೇಳಿದ್ರು ಸರಿ ಹೋಯ್ತು, ಆದರೆ ನಾಳೆ ನಿನ್ನನ್ನು ಕೊಲಿಸ್ತಬಹುದು, ನಾಳೆ ವಿನಾಕಾರಣ ಕೊಲಿಸಬಹುದು, ನಾನು ಸಾವಿ ಹೆದರೋದಿಲ್ಲ, ನನಗೆ ಮರ್ಯಾದೆ ಹೋಗುತ್ತೆ. ಆಮೇಲೆ ಸಾವಿಗಿಂತ ಮರ್ಯಾದೆ ನಿಜವಾಗಲೂ ಕೂಡ ಭಾರಿ ದೊಡ್ಡದು. ಸಂಭಾವಿತ ಚಾಕೀರ್ತಿ ಮರಣಾದ ತೀರಿಚ್ಛತೆ, ಅಂತ ಪಾಪ ಕೆಲಸ ನನಗೆ ಬೇಕಿಲ್ಲ, ಸಿಕ್ಕ ಅವಕಾಶ ಉಪಯೋಗ ಮಾಡಿಕೊಳ್ಳಿಲ್ಲ, ನನಗೆ ಇನ್ನೇನು ಮಾಡೋ ಮನಸ್ಸಿಲ್ಲ, ಇವೋ ನಾನು ಹೊರಟೆ ಅಂತ ಹೇಳಿತಂತೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹೊರಟೆಯಿಂದ ನಿನ್ನ ರಾಜ್ಯ ಬಿಟ್ಟು ಹೋಗ್ತೇನೆ ಅಲ್ಲ, ಈ ಲೋಕನೇ ಬಿಟ್ಟು ಹೋಗ್ತೇನೆ ಅಂತ ಹೇಳಿತಂತೆ. ಈ ಲೋಕನೇ ಬಿಟ್ಟು ಹೋಗ್ತೇನೆ ಅಂತೇಳಿ ಉಪವಾಸ ಕೂತ್ಕೊಂಡಂತೆ. ನಾಳೆ ಹೇಗಿದ್ರೆ ಏಕಾದಶಿ ಅಲ್ಲ, ಅದೇ ಉಪವಾಸ ಮಾಡ್ತು ಅಂತ ಕೇಳಿಬಿಟ್ರೆ ನಮಗಾಗ ಅನಿಸೋದು ಉಪವಾಸ ದೊಡ್ಡ ಸಿದ್ಧಿ ಕೊಡ್ತಕ್ಕಂಥ ವ್ರತ. ಪ್ರಾಯೋಪವೇಶವನ್ನು ಮಾಡಿತಂತೆ. ಅನ್ನ ಇಲ್ಲ, ನೀ ಆಹಾರ ಇಲ್ಲವೇ ಇಲ್ಲ, ಹಾಗೆ ಇದ್ದು ಪ್ರಾಣ ಬಿಟ್ಟು ಅದು ನಮ್ಮ ಸ್ವರ್ಗಕ್ಕೆ ಹೊರಟೋಯ್ತಂತೆ, ಸದ್ಗತಿಗೆ ಹೊರಟೋಯ್ತಂತೆ. ಅಂದರೆ ಅದರ ಜೀವನದಲ್ಲಿ ಯಾವುದೋ ಒಂದು ಬಾಕಿ ಇತ್ತು, ಅದಕ್ಕೆ ಪ್ರಾರಬ್ಧ ಬಂದಿತ್ತು. ಅದಕ್ಕೆ ಇಂಥ ಅವಮಾನವನ್ನು ಕಂಡು ಸಾಯತಕ್ಕಂಥ ಯೋಗ ಇತ್ತು, ಅಲ್ಲಿ ಬಂದಿರಲಿಲ್ಲ, ಇಲ್ಲಿ ಬಂತು. ಇದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಪ್ರಾರಬ್ಧ ಮುಗೀತು, ಆ ಸದ್ಗತಿ ಹೊರಟೋಯ್ತು. ಇದಕ್ಕೆ ಆಚಾರ್ಯ ಮಾತು ಅರ್ಥವಾಗುತ್ತಾಗ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಕಾಡ್ತಕ್ಕಂಥ ಒಂದೇ ಕರ್ಮ ಅಂದರೆ ಸಂಚಿತಗಳಿರೋದಿಲ್ಲ, ಸುಟ್ಟು ಬೂದಿ ಆಗುತ್ತೆ, ಆಗಲೂ ಲೇಪ ಇರೋದಿಲ್ಲ, ಈ ಪ್ರಾರಬ್ಧ ಕರ್ಮ ಮಾತ್ರ ಕಾಡುತ್ತೆ. ಅದು ಕಾಣ ಯೋಗ ಇತ್ತು, ಕಾಡಿತು, ಹೊರಟೋಗ್ಬಿಟ್ಟ. ಇದನ್ನು ಅರ್ಥ ಮಾಡಿಕೊಂಡಾಗ ಸಾಮಾನ್ಯವಾಗಿ ಜನಗಳು ಒಳ್ಳೆಯವರು ಒಂದಾಗಿರೋದನ್ನು ಸಹಿಸೋದಿಲ್ಲ, ಮನೆಯೇ ಹೊಡಿತಾರೆ ತುಂಬ ಜನಗಳು. ಅತ್ಯ ಶೌಚ ಹೇಳ್ಕೊಟ್ಬಿಡ್ತಾರೆ, ಬದಲೇ ಅವರು ಆಗಿರ್ತಾರೆ. ಸ್ವಲ್ಪ ಹೇಳ್ಕೊಟ್ಬಿಟ್ರೆ ಮುಗಿದೋಯ್ತು, ಉರಿಯ ಬೆಂಕಿ ತುಪ್ಪ ಹಾಕಿದಾಗ ಅಂತಾರಲ್ಲ ಆಟ ಇತ್ತು. ಅಣ್ಣ ತಮ್ಮದ ನೋಡಿತಾರೆ, ಅಕ್ಕ ತಂಗಿಯನ್ನು ನೋಡಿತಾರೆ, ದ್ವೇಷ ಹುಟ್ಟಿಸ್ತಾರೆ, ಏನೇನೋ ಮಾಡಿಬಿಡ್ತಾರೆ, ಮನೆ ಹಾಳುತನ ಮಾಡ್ತಾರೆ. ಇವತ್ತು ತುಂಬ ಜನಗಳು ಮನೆಯಲ್ಲಿ ಅನ್ಯೋನ್ಯವಾಗಿರೋರನ್ನ ಮುಖ ಕಂಡದಂತೆ ಮಾಡ್ತಕ್ಕಂಥ ಕೆಟ್ಟ ಕೆಲಸ ಮಾಡೋ ಜನಗಳೆಲ್ಲ ಈ ಗುಂಪಿಗೆ ಸೇರಿದವರು. ಆದರೆ ಮನುಷ್ಯ ವಿಷಯ ಸರಿಯಾಗಿ ಕಾರಣ ಹುಡುಕಿದಾಗ ತಪ್ಪು ಗೊತ್ತಾಗಿಬಿಡುತ್ತೆ ಎಲ್ಲಿ ಅಂತೇಳಿ. ಅಷ್ಟು ಪೇಷನ್ಸ್ ಎಲ್ರಿಗೂ ಇರೋದಿಲ್ಲ. ಇಂಥ ಕಥೆಗೆ ಕೇಳಿದಾಗ ಏನಾಗುತ್ತೋ ಗೊತ್ತೇನು, ವಿಶೇಷವಾದ ಮಹತ್ವ ಬರುತ್ತೆ. ಈ ಕಥೆಗಳು ನೋಡಿದಾಗ ಪಂಚತಂತ್ರ ಕಥೆಗಳು ಕೇಳ್ತಾರಲ್ಲ, ಪಂಚತಂತ್ರ ಇತ್ತೀಚಿನ ಮಹಾಭಾರತ ತುಂಬ ಪ್ರಾಚೀನ, ಮಹಾಭಾರತದ ಒಂದು ಸ್ಫೂರ್ತಿಯಿಂದ ಆ ಕಥೆಗಳು ಹುಟ್ಟಿ ಬಂದಿತ್ತು. ಇಂಥ ಕಥೆ ಬೇಕಾಷ್ಟು ಮಹಾಭಾರತದಲ್ಲಿ ಇವೆ. ಪಂಚತಂತ್ರ ಕಥೆಗಳು ಸ್ವಲ್ಪ ಇನ್ನೂ ಕೆಲವು ಸೇರಿಸಿಬಿಟ್ಟು ಹುಟ್ಟಿಸಿ ಬಂದು, ಆದರೆ ಅದರ ಆರಿಜಿನ್ ಮಾತ್ರ ಮಹಾಭಾರತದ ಮೇಲೆ ಮರಿಬಾರದು. ಎಷ್ಟು ಪರಿಣಾಮಕಾರಿ ಇದು, ಜನರಲ್ಲಿ ಪ್ರಶ್ನೆ ಮಾಡಬಹುದು ಎಷ್ಟು ಪರಿಣಾಮಕಾರಿ ಕಥೆಗಳು ಅಂತ ಕೇಳಿದರೆ, ಬೇರೆ ಎಷ್ಟೋ ಕೋರ್ಸ್ಗಳು ಮಾಡದೇ ಇದ್ದ ಕೆಲಸವನ್ನು ಇಂಥ ಕಥೆಗಳು ಮಾಡುತ್ತೆ ಅಂತ ಹೇಳುತ್ತಾರೆ. ಪಂಚತಂತ್ರ ಕಥೆ ಕೇಳಿದ್ದೀರಲ್ಲ, ರಾಜನಿಗೆ ಮಕ್ಕಳಿದ್ರು, ಎಲ್ಲ ದಡ್ರು ಮೂರ್ಖರು, ಬೇರೆ ದಡ್ರು ಮೂರ್ಖರು. ರಾಜ ನೋಡಿದ್ರು ತುಂಬ ದುಃಖ ಪಟ್ಟು ಬಿಟ್ಟ. 16 ವರ್ಷ ಆಗಿದೆ, ಏನೂ ಇಲ್ಲ, ದಡ್ಡ ಶಿಖಾಮಣಿಗಳು. ಉತ್ತರಾಧಿಕಾರಿ ಅವರೇ ಈ ಮಧ್ಯೆ, ಅವರೇ ರಾಜರಾಗಬೇಕು ನಾಳೆ, ಏನು ಗತಿ ಈಗ? ಒಂದು ಡಂಗುರ ಹೊಡಿಸಿದಂತೆ, ನನ್ನ ಮಕ್ಕಳಿಂದ ಯಾರು ಬುದ್ಧಿವಂತರನ್ನ ಮಾಡ್ತಾರೋ ಅವ್ರಿಗೆ ಕೇಳಿದ್ದು ಕೊಡ್ತೇನೆ ಅಂತೇಳಿ. ಅವನಿಗಂತೂ ಆಗಲಿಲ್ಲ, ರಾಜ ದೇಶ ಆಡ್ತಾರೆ, ಮಕ್ಕಳನ್ನ ತಯಾರು ಮಾಡೋಕ್ಕಾಗಲಿಲ್ಲ. ಯಾರು ಮಾಡ್ತಾರೋ ಅವ್ರು ನಾನು ಬೇಕಾದ್ದು ಕೊಡ್ತೇನೆ ಅವನಿಗೆ, ಅವನುಗ್ರಹ ಮಾಡ್ತಾರೆ ಅಂತ ಹೇಳಿದ. ಆ ಇಂಥ ಮೂರ್ಖರ ಸಹವಾಸ ಯಾರು ಮುಂದೆ ಬರಲೇ ಇಲ್ಲ. ಅದು ಬೇಗ ಮಾಡಬೇಕು, ವಯಸ್ಸು ಬೇರೆ ಬೇರೆ ಹೋಗ್ಬಿಟ್ಟಿದೆ, ಬೇಗ ಮಾಡಬೇಕು, ಸರಿಯಾಗಿ ಮಾಡಬೇಕು. ಆಗ ವಿಷ್ಣು ಶರ್ಮ ಅಂತ ಒಬ್ಬ ಬ್ರಾಹ್ಮಣ ಬಂದನಂತೆ, ನಾನು ಮಾಡ್ತೇನೆ ಅಂತ ಹೇಳಿದ್ದಾನೆ. ಇವ್ರು ಏನು ಬರೆದು ಏನು ಹೇಳಬೇಕಾತ, ಬರೀ ಕಥೆಗಳು ಹೇಳ್ತಾ ಹೊರಟನಂತೆ. ಅದು ಪಂಚತಂತ್ರ ಕಥೆ, ಹಿತೋಪದೇಶ ಕಥೆಗಳು ಅಂದರೆ ಅವನೇ, 100 ಕಥೆಗಳು, ಒಂದು ಕಥೆ. ಕತೆ ಕೇಳಿ ಹೇಳಿ ಕೇಳ್ತಾ ಕೇಳ್ತಾ ಶುರು ಮಾಡಿಬಿಟ್ರು. ಮುಗಿಯೋತ್ತು ಒಳ್ಳೆ ಜ್ಞಾನಿಗಳಾಗಿಬಿಟ್ರಂತ. ಮುಗಿಯೋತ್ತು ಪಂಚತಂತ್ರ ಕಥೆಗಳು ಹೇಳಿದ್ರೆ ಕೇಳಿದರೆ ಜ್ಞಾನಿಗಳಾಗೋದಾದರೆ, ಮಹಾಭಾರತ ಕಥೆ ಕೇಳಿದರೆ ಯಾರು ಅಜ್ಞಾನಿಯಾಗಿ ಉಳಿತಾನೆ? ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಕಥೆಗಳು. ಆ ದೃಷ್ಟಿಯಿಂದ ಮಹಾಭಾರತ ರಾಮಾಯಣಗಳ ಕಥೆಗಳು ಮತ್ತು ಉಪಕಥೆಗಳು ಪ್ರತಿಯೊಂದು ಕೂಡ ನಮ್ಮ ಜೀವನಕ್ಕೆ ಬಗೆ ಬಗೆಯ ತತ್ವಗಳನ್ನು ನಿದರ್ಶನ ಕೊಟ್ಟು ಹೇಳೋದ್ರಿಂದ ಬಲುಬೇಗ ಮನಸ್ಸಿಗೆ ಹಿಡಿಯುತ್ತೆ. ಇವತ್ತು ಅಧಿಕಾರಿಗಳಂತೂ ಮೊದಲು ತಿಳ್ಕೋಬೇಕಿಂತ ಕೆಲಸಗಳನ್ನು. ಯಾರು ಚಾಳಿಗಳು ಇರ್ತಾರೇ ಇರ್ತಾರೆ, ಅವ್ರ ಮೇಲೆ ಇವನು, ಒಂದ್ ಮೇಲೆ ಇವನು, ಅವನೋದ್ರೆ ಇವನು ಬರ್ತಾನೆ, ಇವನು ಅವನು ಬರ್ತಾನೆ, ಇವ್ನು ಮಾತುಗಳಕೊಂಡು ಕೆಲಸ ಹೋಗ್ಬಿಟ್ಟು ಇದರಲ್ಲೇ ಕಳೆ ಕಳಿಬೇಕಾಗುತ್ತೆ. ಅದು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅದನ್ನು, ಅದಕ್ಕೆಲ್ಲ ನಮಗೆ ಅರ್ಥ ಆಗಬೇಕು ಅಂತಿದ್ರೆ ಮಹಾಭಾರತ ಕೊಡ್ತಕ್ಕ, ಅದಕ್ಕೆ ರಾಜನೀತಿಯ ವಿಚಾರಗಳು ಎಲ್ಲ ಕಾಣತಕ್ಕಂತಹ ಅತ್ಯಂತ ಅಮೂಲ್ಯವಾದ ಗ್ರಂಥಗಳು. ಇದರಲ್ಲಂತೂ ಬರೀ ಅಂಥದ್ದೇ ವಿಚಾರವಾದ್ದರಿಂದ ಧರ್ಮರಾಜನ ನೆಪದೊಳಗೆ ಜಗತ್ತಿಗೆ ಕೊಟ್ಟ ಧರ್ಮ ಸಂದೇಶ ಅದು. ನಾಳೆ ದಿವಸ ಇನ್ನೂ ಅನೇಕ ಇಂಥ ಮಾರ್ಗಗಳು, ವಿಚಿತ್ರವಾದ ಕಥೆಗಳ ಸಂಗಮ ಅಂತ ಹೇಳಿದ್ದೇನೆ. ನಾಳೆ ನಾಡಿದ್ದೇ ಇದರ ಕಾರ್ಯಕ್ರಮದ ಮಂಗಳ ಕಾರ್ಯಕ್ರಮ. ಈ ಬಾರಿಯ ಪ್ರವಚನದ್ದು ಶಾಂತಿ ಪರ್ವ ಮುಗಿಯೋದಿಲ್ಲ, ಒಂದು ಘಟ್ಟ ಮುಗಿಯೋದು. ಶಾಂತಿ ಪರ್ವದಲ್ಲಿ 3 ಉಪಪರ್ವಗಳುಂಟು, ರಾಜಧರ್ಮ ಪರ್ವ, ಆಪದ್ಧರ್ಮ ಪರ್ವ ಮತ್ತು ಮೋಕ್ಷ ಧರ್ಮ ಪರ್ವ ಅಂಥೇಳಿ. ಅದರಲ್ಲಿ ಒಂದು ಭಾಗ ಮಾತ್ರ ಈ ಸರ್ತಿ ಮುಗಿಯುತ್ತೆ. ನಾಳೆ ಸಕಾಲ ಕಾರ್ಯಕ್ರಮ ಮುಂದುವರೆಸೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.